సకలగుణనిధిః సర్వదోషవ్యపేతః పూర్ణానందో అవ్యయో యో గురుః పరమః చింతయేతం మహాంతం. మిత్రకేశ్యామప్సరసి వృకాదీన్ వత్సకస్తథా అదేనా తథా తక్ష పుష్కరసాలాదీన్ ఉర్వశ్యాం మృగ ఆదధే. ಆಯ್ತಾಯ್ತು, ಒಂದು ಶೋಕ ಹೇಳ್ತೀರಿ ಅಷ್ಟೇ, ಏನು ಪರವಾಗಿಲ್ಲ. ಹಾ, ಮಿತ್ರಕೇಶ್ಯಾಮ್ ಅಪ್ಸರಸಿ, ಮಿತ್ರಕೇಶಿ ಅಂತ ಒಬ್ಬ ಅಪ್ಸರಿಯಲ್ಲಿ ವೃಕಾದೀನ್ ವೃಕಾವದರಾದವರನ್ನು ವತ್ಸಕ ತಥಾ ವತ್ಸಕ ಹಾಗೆ ವತ್ಸಕನನ್ನು ಕೂಡ ವತ್ಸಕನು ಹುಟ್ಟಿಸಿದ ಅಂತ ಅರ್ಥ. ವತ್ಸಕ ಅಂತಕ್ಕಂಥವ್ರ ಮಕ್ಕಳಾಗಿ ಅವರೆಲ್ಲ ಹುಟ್ಟಿದ್ರು. ತಕ್ಷ ಪುಷ್ಕರ ಸಾಲಾದೀನ್ ಉರ್ವಶ್ಯ ಮೃಗ ಆದದೆ, ಮೃಗನ ಮಕ್ಕಳಾಗಿ ತಕ್ಷ ಪುಷ್ಕರ ಸಾಲ ಮೊದಲಾದವರೆಲ್ಲ ಉರ್ವಶಿಯಲ್ಲಿ ಜನಿಸಿದರು. ಸುಮಿತ್ರಾರ್ಜುನ ಬಾಣ ಆದೀನ್ ಅನೇಕಾತ್ತು ಸುಧಾಮನಿ ಕಂಕಶ್ಚ ಕರ್ಣಿಕಾಯಾಂ ವೈ ರುದಧಾಮಜಯಾವಪಿ. ಸುಮಿತ್ರ ಅರ್ಜುನ ಬಾಣಾದೀನ್ ಅನೇಕಾತ್ತು ಸುಧಾಮನಿ, ಸುಮಿತ್ರ ಅಂತಕ್ಕಂಥವಳು ಅರ್ಜುನ ಬಾಣ ಮೊದಲಾದವರನ್ನ ಬಾಣಾದೀನ್ ಅನೇಕಾತ್ ಅನೇಕ ಅನ್ನುವವನಿಂದ ಪಡೆದಳು. ಕಂಕಶ್ಚ ಕರ್ಣಿಕಾಯಾಂ ವೈ ರುದಧಾಮ ಜಯೌ ಅಪಿ, ಕಂಕನು ಕರ್ಣಿಕೆ ಎನ್ನುವವಳಲ್ಲಿ ಋತಧಾಮ ಮತ್ತು ಜಯ ಅಂತಕ್ಕಂಥ ಇಬ್ಬರನ್ನು ಪಡೆದ. ಎಲ್ಲಿದೆ ಗಂಡು ಶಾಂತಿ? ಎಲ್ಲಿದೆ ಎಲ್ಲಿದೆ ಕಂಕಶ್ಚ ಅಂತಿದೆ? ಅದಿಲ್ಲ, ಅದು ಇಲ್ಲ. ಪಾಠಾಂತರ ಅಲ್ಲ, ಪಾಠಾಂತರ ಇದ್ರೆ ಹೆಸರಷ್ಟೇ. ಅದು ಇಲ್ಲಿ ಹೆಸರು ಯಾಕೆ? ಅದೊಂದು ಹೆಸರಿಲ್ಲಿ. ಪೌರವಿ ರೋಹಿಣಿ ಭದ್ರಾ ಮದಿರ ರೋಚನಾ ಇಲಾ ದೇವಕಿ ಪ್ರಮುಖ ಆಸನ್ ಪತ್ನಿ ಆನಕದುಂದು ಹೇ ಹೇ. ಪೌರವಿ ರೋಹಿಣಿ ಭದ್ರ ಮದಿರ ರೋಚನ ಇಲಾ ದೇವಕಿ, ಏಳು ಜನ ಅಂತ ಹೇಳಿದ್ರಲ್ಲ ಹೆಸರು, ಅಲ್ಲಿ ಹೇಳಿದ್ರು ಇಲ್ಲಿ ಹೆಸರು ಹೇಳ್ತಾರೆ. ಏಳು ಜನಗಳನ್ನ ಮದುವೆಯಾಗಿದ್ದ ವಸುದೇವ ಅಂತ ಹೇಳಿದ್ರು. ಆ ಆನಕದುಂದುಭೆ ಅಂತ ಹೇಳಿದ್ರೆ ವಸುದೇವ ಆನಕದುಂದುಭೇ ಹೇ ಪದ್ಯ ಆಸನ್, ಆನಕದುಂದುಭೆಗೆ ಏಳು ಜನ ಪತ್ನಿಯರಿದ್ರು. ಬಲಂ ಗದಂ ಸಾರಣಂಚ ದುರ್ಮದಂ ವಿಪುಲಂ ಧ್ರುವಂ ವಸುದೇವಸ್ತು ರೋಹಿಣ್ಯಾಂ ಕೃತಧೀಹಿ ಉದಪಾದಯತ್. ಬಲಂ ಗದಂ ಸಾರಣಂಚ ದುರ್ಮದಂ ವಿಪುಲಂ ಧ್ರುವಂ ವಸುದೇವಸ್ತು ರೋಹಿಣ್ಯಾಂ ಕೃತಧೀಹಿ ಉದಪಾದಯತ್. ಈ ತನಗೆ ಮಕ್ಕಳಾಗಿ ಬಲ ಗದ ಸಾರಣ ದುರ್ಮದ ವಿಪುಲ ಧ್ರುವ ಅಂತಕ್ಕಂಥ ವಸುದೇವನ ಮಕ್ಕಳಾಗಿ ರೋಹಿಣಿಯಲ್ಲಿ ಹುಟ್ಟಿದರು. ಸುಭದ್ರೋ ಭದ್ರ ಬಾಹುಶ್ಚ ಗದೋಥ ಶೌರ್ಯರಿವ ಕರ್ಮಕೃತ್ಪ್ರಿಯ ಅಂತ ಬಂತಲ್ಲ. ಗದ ಅಂದ್ರೆ ಇದ್ದೇ ಗದ, ಬಲಂ ಗದಂ ಸಾರಣಂಚ. ಆಚಾರ್ಯರು ತಮ್ಮ ಹುಟ್ಟಿದಾಗ ದೃಷ್ಟಾಂತ ಕೊಡ್ತಾರೆ. ಏನದು ಅವಲೋಥ ಶೌರ್ಯರಿವ ನಿಶಾಚಾರ್ಯರಿವ ಲಕ್ಷ್ಮಣಪುರ ಗದೋಥ ಶೌರ್ಯರಿವ ಅಂತ ಹೇಳ್ಬೇಕು, ಕರ್ಮಕೃತ್ಪ್ರಿಯ ಅಂತ ಹೇಳ್ಬೇಕಾದ್ರೆ ಆ ದೃಷ್ಟಾಂತ ಕೊಡ್ತಾರೆ. ರಾಮನಿಗೆ ಲಕ್ಷ್ಮಣ ಹೇಗೆ ತಮ್ಮನಾಗಿ ಹುಟ್ಟಿದ್ರು, ಕೃಷ್ಣನಿಗೆ ಗದ ಹೇಗೆ ತಮ್ಮನಾಗಿ ಹುಟ್ಟಿದ್ರು, ಹಾಗೆ ಅದು ದೃಷ್ಟಾಂತ ಕೊಡ್ತಾರೆ. ಆ ಗದ ಈತ, ಬಲಂ ಗದಂ ಸಾರಣಂಚ ದುರ್ಮದಂ ವಿಪುಲಂ ಧ್ರುವಂ ವಸುದೇವಸ್ತು ರೋಹಿಣ್ಯಾಂ ಕೃತಧೀಹಿ ಉದಪಾದಯತ್. ಸುಭ ಏನ್ ಹೇಳಿದ್ದಾರೆ ವಸುದೇವನ, ಏನಂತ ಹೇಳಿದ್ರು ಹಿಂದೆ? ಎಲ್ಲಿ ಎಲ್ಲಿದೆ ಎಲ್ಲಿ ಎಷ್ಟೆಲ್ಲ ಹೇಳಿದ್ರು? ಅಲ್ಲ, ಶಾಂತಿ ಓದ್ಬೋದ. ಶ್ರೀದೇವ ದೇವರಕ್ಷಿತ ಸಹದೇವ ದೇವಕೀಚ ವಸುದೇವ ಉವಾಹತಾ. ಇಲ್ಲಿ ಪೌರವಿ ರೋಹಿಣಿ ಭದ್ರ ಬದಿರ ರೋಚನ ಇಲ ದೇವಿಕಿ ಪ್ರಮುಖ ಚಾಸನ್ ಎಷ್ಟೇದದು? 45. ಕೃತಧೀಶಿತ ಉತ್ಪಾದಯ ಉತ್ಪಾದಯಾಮಾಸ. ಅವರಿಗೆ ನಾಮಾಂತರ ಅಂತ ತಿಳ್ಕೊಬೇಕು ಅಷ್ಟೇ, ಯಾಕಂದ್ರೆ ಅದೇ ಹೆಸರು ಹೇಳ್ತಿದ್ದಾರೆ. ಮತ್ತೆ ದೇವಕಿ ಅಂತ ಹೆಸರು ಬಂದಿದ್ರಿಂದ ದೇವಕಿನೇ ಆಗ್ಬೇಕು, ಬೇರೆ ಆಗಿದ್ರೆ ಬೇರೆ ಆಗಿದ್ರೆ ಒಂದು ಹೆಸರು ಏಳು ಬೇರೆ ಆಗಿದ್ದರೆ ತುಂಬಾ ಜನ ಪತ್ನಿ ಇರಿದ್ರೆ ಆತ್ರಿ ಅವರನ್ನು ತಿಳ್ಕೊಬೋದಾಗಿದೆ. ವಸುದೇವಸ್ತು ರೋಹಿಣ್ಯಾಂ ಕೃತಧೀಹಿ ಉದಪಾದಯತೆ. ಸುಭದ್ರೋ ಭದ್ರ ಬಾಹುಶ್ಚ ದುರ್ಮದೋ ಭದ್ರ ಏವ ಚ ಪೌರವ್ಯಾ ಸ್ತನಯಾ ಹೇತೆ ಭೂತಾದ್ಯ ದ್ವಾದಶ ಅಭವನ್. ಪ್ರತಿಯೊಬ್ಬರು ಮಕ್ಕಳು ಪೌರವಿ ಅಂತಕ್ಕಂಥ ಹೆಂಡತಿಯಲ್ಲಿ ವಸುದೇವನಿಗೆ ಸುಭದ್ರ ಭದ್ರಬಾಹು ದುರ್ಮದ ಭದ್ರ ಇವರೆಲ್ಲ ಕೂಡ ಪೌರವ್ಯಾ ಸ್ತನಯಾ ಏತೆ ಭೂತಾದ್ಯಾ ದ್ವಾದಶ ಅಭವನ್. ಇವರೆಲ್ಲ ಪೌರವಿಯ ಮಕ್ಕಳು, ಭೂತ ಮೊದಲಾದವರು ದ್ವಾದಶಾತ್ಮವನ್ ಮುಂದಕ್ಕೆ. ಅದು ಇಲ್ಲಿ ಸ್ವಾರಸ್ಯ ಅಂದ್ರೆ ಸುಭದ್ರ ಅಂತ ಒಬ್ಬ ಗಂಡು ಮಗ ಇದ್ದ ಆತನಿಗೆ, ಸುಭದ್ರ ಅಂತ ಮಗಳು ಇದ್ಲು.
ಸುಭದ್ರ ಸುಭದ್ರ
ಇಬ್ಬರನ್ನು ಪಡೆದಿದ್ದಾವ ವಿಶೇಷ, ಇಬ್ಬರು ಎಲ್ಲ ಹೆಸರು ಇಟ್ಟಿದ್ದಾತ. ಪೌರವ್ಯಾಸ್ತನೆಯ ಹೇದೆ ಭೂತಾದ್ಯ ದ್ವಾದಶಾಭವನ್ ನಂದೋಪನಂದ ಕೃತಕ ಶಿವರಾಧ್ಯ ಮದಿರಾತ್ಮಜಾಹ. ಅದರಲ್ಲಿ ಉದಪ ಸಾಕ್ಷಾತ್ ಧರ್ಮೋ ಧರ್ಮರಾಜ ನಂದ ಉಪನಂದ ಕೃತಕ ಶೂರ ಮೊದಲಾದವರನ್ನ ಮದಿರ ಅಂತಕ್ಕಂಥವಳು ಮಕ್ಕಳು. ಮದಿರಾತ್ಮಜಾಹ ನಂದ ಉಪನಂದ ಕೃತಕ ಶೂರ ಭದ್ರಾಖ್ಯಾಂ ಕೇಶಿನಂ ತ್ವೇಕಂ ವಸೂತ ಕುಲನಂದನಂ. ಭದ್ರಾಖ್ಯಾಂ ಕೇಶಿನಂ ತ್ವೇಕಂ ಅಸೂತ ಕುಲನಂದನ. ಭದ್ರ ಅಂದ್ರೆ ಒಬ್ಬನೇ ಮಗ ಅಂತೆ, ಕೇಶಿ ಅಂತ ಅವನ ಹೆಸರು, ಕುಲನಂದನಂ ಅಂತ ಕರೆದು. ರೋಚನಾಯಾಮ್ ರೋಚನಾ ತಿನ್ನೊಬ್ಬಿದ್ದಾಳೆ. ತಥೋ ಜಾತಃ ಹಸ್ತ ಹೇಮ ಅಂಗದಾದಯಃ ಇಲಾಯಾಂ ಪುರುವಲ್ಕಾದೀನ್ ಯದು ಮುಖ್ಯಾರ ಜೀ ಜನತ್. ಆ ಕೇಶಿ ಅಲ್ಲ, ಕೇಶಿ ಅಂತ ಒಬ್ಬ ಮಗ, ಒಬ್ಬ ಕುಲನಂದನಂ ಅಂತ ಕರೆದಿದ್ರೆ ಒಬ್ಬನೇ ಆಗಿದ್ದರಿಂದ ಅವಳಿಗೆ ಸ್ಪೆಷಲ್ ಆತೆ. ಒಬ್ಬನೇ ಮಗನಾಗಿದ್ದಕ್ಕೆ ಕುಲನಂದನ ಮತ್ತೆ ಕರೆ, ಭಾರಿ ಪ್ರೀತಿ ಹೆಚ್ಚು ಅಂತ ಕರೀತಾರಲ್ಲ. ಸುಭದ್ರ ಬೇರೆ, ಸುಭದ್ರ ಬೇರೆ. ಸುಭದ್ರ ಗಂಡಿತ ಸುಭ ಸಂಖ್ಯೆ ಅಂದ್ರೆ ಅಲ್ಲ. ಪ್ರಶ್ನೆ ಏನು ಪ್ರಶ್ನೆ? ಈಗ ಯಾರ ಬಗ್ಗೆ ಪ್ರಶ್ನೆ ಕೇಳ್ತಿದ್ದೀರಿ ನೀವೀಗ? ಸುಭದ್ರಾದೇವಿ ಬಗ್ಗೆ ಯಾರ ಮಗಳನ್ನು ತಿಳ್ಕೊಂಡಿರೋದು ನೀವೀಗ? ಎಲ್ಲಿ ಹೇಳಿದ್ದಾರೆ? ಹೇಳೇ ಇಲ್ಲ, ಇಲ್ಲ ಇಲ್ಲಿ ಹೇಳೇ ಇಲ್ಲ. ಇಲ್ಲಿ ಸುಭದ್ರ ಗಂಡಿಸಿನ ಬಗ್ಗೆ ಹೇಳಿದಾರೆ. ಅದಿಲ್ಲಿ ಅದಕ್ಕೆ ಹೇಳಿದೆ, ಗಂಡು ಮಗ ಒಬ್ಬನಿಂದ ಸುಭದ್ರ ಅಂತ ಹೇಳಿ. ಆತ ರೋಹಿಣಿಯ ಮಗ, ಗೊತ್ತಾಯ್ತಾ? ಹೆಣ್ಮಗಳಿದ್ದು ದೇವಕಿ ಮಗಳಾಗಿ, ಗೊತ್ತಾಯ್ತಾ ಅಂತ ಹೇಳಿದ್ದಾರೆ ಆಚಾರ್ಯ. ನಿರ್ಣಯ ಇಲ್ಲೂ ಬರ್ಬೋದು, ನಿರ್ಣಯದಲ್ಲಿ ಹೇಳಿದ್ದಾರೆ. ಅಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ, ಆಕ್ಚುಲಿ ಸುಭದ್ರ ದೇವಕಿಯ ಮಗಳು, ಅದು ರೋಹಿಣಿ ಬೆಳೆಸಿಲ್ಲಂತೆ. ಅರ್ಥ ಆಯ್ತಾ? ರೋಹಿಣಿ ಬೆಳೆಸಿಲ್ಲ, ಅದಕ್ಕೇನೆ ಬಲರಾಮನಿಗೆ ರೈಟು ಮದುವೆ ಮಾಡ್ಕೊಳ್ಳೋಕೆ ನನ್ನ ತಂಗಿ ಅಂತ ಮದುವೆ ಮಾತು ಕೊಟ್ಟುಬಿಟ್ರು. ಇಲ್ಲಿ ಅವ್ರು ಏನು ಪ್ರಶ್ನೆ ಬರ್ತಿತ್ತು, ಯಾರ್ದೋ ತಂಗಿ ಮಾಡ್ಕೊಳ್ಳೋಕೆ ಇವ್ರಿಗೆ ಏನಂತೆ ಹಕ್ಕು ಅಂತ ಕೇಳಿದ್ರೆ, ಮನೆಯಲ್ಲಿ ಬೆಳೆದಿದ್ರಿಂದ ರೈಟ್ ಬಂದಿತ್ತು. ಅದು ಕೃಷ್ಣ ಇರಬಾರ್ದು ನೀ ಯಾಕೆ ಕೇಳಿದ್ರು ಕೇಳಕ್ಕೆ ಹೋಗ್ಲಿಲ್ಲ. ಏನು ಹೇಳಿದ್ರೆ ಮಾಡಿಸ್ಕೊಟ್ಬಿಡ ಅರ್ಜುನಿಗೆ. ಅದೇ ಅದು ಆಚಾರ್ಯ ಎಲ್ಲ ಕಡೆ ಯುಕ್ತಿ ಕೊಡಬೇಕಾದ್ರೆ ಯಾರ್ದೋ ಮಾತು ಕೂಡ ಸಂಬಂಧ ಅದಕ್ಕೆ ಬಂತು ಅಂತ ಹೇಳ್ತಾರೆ. ಬೆಳೆಸಿದ್ದಲ್ಲಿ ಅದು ಕೆಲವರು ವಿಶೇಷ ಇಲ್ಲಿ ಬರ್ತದೆ, ಹರಿವಂಶದಲ್ಲಿ ಬರುತ್ತೆ, ಆದ್ರಿಂದ ಸೇರಿಸ್ಕೋಬೇಕು. ಇನ್ನೂ ಕೆಲವು ವಿಷ್ಣು ಪುರಾಣದಲ್ಲಿ ರೋಚನಾಯಾಮ್ ತಥೋ ಜಾತ ಹಸ್ತ ಹೇಮಾಂಗದಾದಯ. ರೋಚನ ಅಂತಕ್ಕಂಥ ಹೆಂಡತಿಯಲ್ಲಿ ಹಸ್ತ ಹೇಮ ಅಂಗದ ಮೊದಲಾದವರು ಹುಟ್ಟಿದ್ರು. ರಾಮಾಯಣ ಕಾಲದ ಅಂಗದ ಬೇರೆ, ಈತ ಅಂಗದ ಬೇರೆ. ಇಲಾಯಾಮ್ ಪುರು ವಲ್ಕಾದೀನ್ ಯದು ಮುಖ್ಯಾನ ದಿ ಜನತ್. ಇಲ ಅಂತ ಒಬ್ಬಳಿದ್ಲಲ್ಲ, ಇಲಾಯಾಮ್ ಪುರು ವಲ್ಕಾದೀನ್, ಪುರು ವಲ್ಕ ಮೊದಲಾದವರನ್ನ ಯದು ಮುಖ್ಯಾನ್ ಬಹಳ ಮುಖ್ಯರು ಅನ್ಸತಕ್ಕಂಥ ಮಕ್ಕಳನ್ನ ಪಡೆದ. ತ್ರಿಪೃಷ್ಠೋ ಧೃತ ದೇವಾಯಾಮ್ ಜಾತ ಆನಕ ದಂದುಭೇ ಆನಕ ದುಂದುಭೇ ಹೇ ಧೃತ ದೇವ ಅಂತ ಒಬ್ಬಳಿದ್ದು. ಧೃತ ದೇವಾಯಾಮ್ ಅದ್ರ ಇದ್ರ ಹಿಂದೂ ಬಂದಿಲ್ಲ ಹೆಸರು. ಧೃತ ದೇವಾಯಾಮ್ ತ್ರಿಪೃಷ್ಠ ಜಾತ ಆನಕ ದಂದುಭೇ. ಅದು ಪಾಠ ಅಂತ ಇದೆಯಾ ಅದಕ್ಕೆ? ಎಲ್ಲಿದೆ? 23 ಬಂದೆ ಬಂದೆ. ಧೃತ 23 ಏನಿದೆ? ಶಾಂತಿ ದೇವೋಪದೇವಾಚ ಶ್ರೀದೇವ ದೇವರ ಹಿಂದಿದ್ದು. ತೇಷಾಂ ಸ್ವಸಾರ ಸಪ್ತಾಹ ಧೃತದೇವಾದಯೋ ನೃಪ ದೇವಾನುಪದೇವಶ್ಚ ಸುದೇವೋ ದೇವವರ್ಧನ ತೇಷಾಂ ಸ್ವಸಾರ ಸಪ್ತಾಸನ್ ಧೃತದೇವಾದಯೋ ನೃಪ. ಶಾಂತಿ ದೇವ ಉಪದೇವ ಶ್ರೀದೇವ ದೇವರಕ್ಷಿತ ಸಹದೇವ ದೇವಕೀಚ ವಸುದೇವ ವಾಹತ. ಧೃತದೇವ ಅಂತ ಒಬ್ಬಳಿದ್ಲಲ್ಲ, ಅವಳಲ್ಲಿ ಏನಂತ ಪಡಿತಾನೆ? ತ್ರಿಪೃಷ್ಠ ಅಂತವನು ಹುಟ್ಟಿದ. ಶಾಂತಿ ದೇವಾತ್ಮಜ ರಾಜನ್ ಪ್ರಶ್ರಮ ಪ್ರಸಿತಾದಯ. ಶಾಂತಿ ದೇವ, ಶಾಂತಿ ದೇವೋಪದೇವ ಅಂತಿತ್ತಲ್ಲ, ಶಾಂತಿ ದೇವ ಅಂತಕ್ಕಂಥವಳಲ್ಲಿ ಆತ್ಮರಾಜನ್ ಪ್ರಶ್ರಮ ಪ್ರಸಿತಾದಯ ಶಾಂತಿ ದೇವ ಅನ್ನೋಳು ಮಕ್ಕಳಾದರು. ರಾಜಾನಃ ಕಲ್ಪವರ್ಷಾದ್ಯಾಹ ಉಪದೇವ್ಯಾಹ ಸುತಾದಶ. ನೆಕ್ಸ್ಟ್ ಇದ್ದಾಳು ಉಪದೇವಿ ಅಂತಿದ್ದಾಳಲ್ಲ, ಉಪದೇವ ಅದು ಉಪದೇವಿ ಉಪದೇವ. ಅಲ್ಲಿ ಹೇಳಬೇಕಾದ್ರೆ ಉಪದೇವ ಅಂತ ಅಲ್ಲಿ ಆಕಾರ ಅಂತ ಮಾಡಿದ್ರು, ಇಲ್ಲಿ ಈಕಾರ ಅಂತ ಮಾಡಿದ್ದಾರೆ. ದೇವ ದೇವಿ ಸ್ತ್ರೀಲಿಂಗದ ರೂಪ, ದೇವ ಶಬ್ದಕ್ಕೆ ದೇವ ಒಂದು ರೂಪ, ದೇವಿ ಇನ್ನೊಂದು ರೂಪ. ರಾಜಾನಃ ಕಲ್ಪ ವರ್ಷಾದ್ಯಾಹ ಕಲ್ಪ ವರ್ಷ ಮೊದಲಾದ ರಾಜರಾಗತಕ್ಕಂಥವರು. ಉಪದೇವ್ಯಾಹ ಸುತಾದಶ, ಉಪದೇವಿ ಎನ್ನುವವಳಿಗೆ 10 ಜನ ಮಕ್ಕಳು ಹುಟ್ಟಿದರು. ವಸು ಹಂಸ ಸುಧನ್ ವಾದ್ಯಾಹ ಶ್ರೀದೇವ ಯಾಶ್ಚ ಷಟ್ಸುತಾಹ. ಶ್ರೀದೇವಿ ಅಂತಿದ್ದಲ್ಲ ಅವರಿಗೆ ವಸು ಹಂಸ ಸುಧನ್ವ ಮೊದಲಾದಂಥ ಮಕ್ಕಳು ಹುಟ್ಟಿದರು 6 ಜನ. ದೇವರಕ್ಷಿತಯ ಲಬ್ಧ ನವಚಾತ್ರಕದಾದಯ. ದೇವರಕ್ಷಿತ ಅಂತ ಇನ್ನೊಬ್ಬಳಿದ್ದಲ್ಲ, ದೇವರಕ್ಷಿತ ದೇವರಕ್ಷಿತಯ ಲಬ್ಧ ನವಚಾತ್ರ ಗದಾದಯ. ಗದಾ ಮೊದಲಾದಂಥ 9 ಜನ ಹುಟ್ಟಿದರು. ವಸುದೇವ ಸುತಾ ನಷ್ಟ ಇನ್ನೊಬ್ಬ ಗದ, ಹೌದು ಇನ್ನೊಬ್ಬ ಮಗನ ಹೆಸರು ವಸುದೇವ ಸುತಾ ನಷ್ಟವು. ಇಲ್ಲಿ ಸ್ವಾರಸ್ಯ ಅಂದರೆ ವಸುದೇವರು ತುಂಬ ಜನ ಹೆಂಡಂದರು, ಮಕ್ಕಳ ಸಂಖ್ಯೆ ಮಾತ್ರ ಯೂನಿಫಾರ್ಮ್ ಆಗಿಲ್ಲ. ಒಬ್ರು ಕಡಿಮೆ, ಒಬ್ರಿಗೆ ಒಬ್ಬನೇ, ಒಬ್ರು ಹೆಚ್ಚು, ಹಾಗೆಲ್ಲ ಆಯಿತು. ಕೃಷ್ಣನಿಗೆ ಮಾತ್ರ ಹಾಗಲ್ಲ, ಹೇಗುಟ್ಟಿದ್ರು 10+1 10+1 ಅದೇ. ಅಂದರೆ ಇದರಲ್ಲಿ ಕೃಷ್ಣರ ವ್ಯವಸ್ಥೆ, ಗುರಿ ವ್ಯವಸ್ಥೆ ಎಷ್ಟು ವ್ಯತ್ಯಾಸ ಇದೆ ಎಂಬುದು ನಿದರ್ಶನ ಇದೆ. ವಸುಹಂಸ ಸುಧನ್ವಾದ್ಯಾ ಶ್ರೀದೇವಾಯಾಶ್ಚ ಷಟ್ಸುತಾ ದೇವರಕ್ಷಿತಯ ಲಬ್ಧ ನವಜಾತ್ರ ಗದಾದಯ. ಅದಕ್ಕೆ ಪಾಠಾಂತರ ಕೊಟ್ಟಿದ್ದಾರೆ. ಗದೋ ಎಂ ಅನ್ಯೋ ರೋಹಿಣಿ ತನಯಾತ್ ಅಂತ ಸತ್ಯಧನು ಸ್ವಾಮಿ ವ್ಯಾಖ್ಯಾನ. ಆ ರೋಹಿಣಿ ತನೆಯ ಗದ ಬೇರೆ, ಈ ಗದ ಬೇರೆ ಅಂತೇಳಿ. ದೇವರಕ್ಷಿತಯ ಲಬ್ಧ ನವಜಾತ್ರ ಗದಾದಯ ವಸುದೇವ ಸುತಾ ನಷ್ಟೌ ಆದಥೇ ಸಹ ದೇವಯ ಪುರು ವಿಸ್ತೃತ ಮುಖ್ಯಾಂಸ್ತು ಸಾಕ್ಷಾತ್ ಧರ್ಮೋ ವಸೂನಿವಾ. ವಸುದೇವ ಸುತಾ ನಷ್ಟೌ ಆದಥೇ ಸಹ ದೇವಯ. ವಸುದೇವ 8 ಮಕ್ಕಳನ್ನ ಪಡೆದ. ಸಹದೇವ ಅಂತಕ್ಕಂಥ ಅವಳ ಮಗಳ ಸಹದೇವ, ಸಹದೇವ ಅಲ್ಲಿ ಸಹದೇವ ಗಂಡು, ಸಹದೇವ ಸ್ತ್ರೀ. ಅವಳಲ್ಲಿ ಎಷ್ಟನ ಅಷ್ಟು 8 ಮಕ್ಕಳು ಹುಟ್ಟಿದರು. ಕುರು ವಿಶ್ರುತ ಮುಖ್ಯಾಂಸ್ತು ಸಾಕ್ಷಾತ್ ಧರ್ಮೋ ವಸೂನಿವ. ಕುರು ವಿಶ್ರುತ ಮೊದಲಾದವರೆಲ್ಲ ಅಂಥವರು. ಸಾಕ್ಷಾತ್ ಧರ್ಮೋ ವಸೂನಿವ, ಹೇಗೆ ಅಂದರೆ ಧರ್ಮ ವಸುವನ್ನು ಹೇಗೆ ಪಡೆದನೋ ಹಾಗೆ ದೃಷ್ಟಾಂತ ಕೊಟ್ಟು. ಸಾಕ್ಷಾತ್ ಧರ್ಮೋ ಧರ್ಮರಾಜೋ ವಸೂನಾಮ್ನ್ಯಾಂ ಅಷ್ಟೋ ವಸೂನಿವ. ವಸುವತ್ತಕ್ಕಂಥ ಹೆಂಡತಿಯಲ್ಲಿ ಹೇಗೆ ಮಕ್ಕಳನ್ನು ಪಡೆದ ಆ ರೀತಿಯಲ್ಲಿ ಪಡೆದ ಅಂತ 8 ಅಂದಕ್ಕೆ ದೃಷ್ಟಾಂತ ಕೊಟ್ಟು. ಅದೇನು 8 ಅಂದರೆ ತದುಕ್ತಂ ಷಷ್ಠಸ್ಕಂಧೆ ಷಷ್ಠಾಧ್ಯಾಯಿ ರೆಫರೆನ್ಸ್ ಕೊಡ್ತಾರೆ. ವಸುಹು ಮುಹೂರ್ತ ಸಂಕಲ್ಪ ಧರ್ಮಪತ್ನ್ಯ ಸುತಾನ್ ಶೃಣು ವಸವೋ ಅಷ್ಟೌ. ವಸುಹು ಮುಹೂರ್ತ ಸಂಕಲ್ಪ ಧರ್ಮಪತ್ನ್ಯ ಸುತಾನ್ ಶೃಣು ವಸವೋ ಅಷ್ಟೌ ವಸು ಪುತ್ರಾಃ ತೇಷಾಂ ನಾಮಾನಿ ಮೇ ಶೃಣು. ವಸು ಅಂತಕ್ಕಂಥ ಒಬ್ಬ ಹೆಂಡತಿ ಯಮದೇವರಿಗಿದ್ಲು, ಹಾಗೆ 8 ಜನ ವಸುಗಳು ಹುಟ್ಟಿದ್ರು. ಅದಕ್ಕೆ ವಸೂನಿವ, ಅಲ್ಲಿ ವಸು ತಾಯಿ ಹೆಸರು, ವಸು ಮಕ್ಕಳ ಹೆಸರು, ಅಷ್ಟ ವಸುಗಳು ಮೊದಲಾದವರು. ಅದಕ್ಕೆ ವಸೂನಿವ ಅಂತ ಹೇಳಿದ್ರಿಂದ ವಸುವಿನಲ್ಲಿ ವಸುಗಳನ್ನು ದೃಷ್ಟಾಂತ ಕೊಟ್ಟು ಹಿಂದಿನ ರೆಫರೆನ್ಸ್ ಅನ್ನು ಕೊಟ್ಟು. ವಸುದೇವ ಸ್ತುತಾನಷ್ಟೌ ವಾದಸೇ ಸಹ ದೇವಯ ಕುರು ವಿಶ್ರಿತ ಮುಖ್ಯಾಂಸ್ತು ಸಾಕ್ಷಾತ್ ಧರ್ಮೋ ವಸೂನಿವ. ವಸುದೇವಸ್ತು ದೇವಕ್ಯಾಂ ಅಷ್ಟಪುತ್ರಾನ ಜೀಜನತ್. ವಸುದೇವ ದೇವಕಿಯಲ್ಲಿ 8 ಮಕ್ಕಳನ್ನು ಪಡೆದ. ಯಾರ್ಯಾರು? ಕೀರ್ತಿಮಂತಂ ಸುಷೇಣಂಚ ಭದ್ರಸೇನಂ ಮುದಾರಧೀಹಿ ಋತುಂ ಸಂವರ್ಧನಂ ಭದ್ರಂ ಸಂಕರ್ಷಣ ಮಹೀಶ್ವರಂ ಅಷ್ಟಮತ್ತು ತಯೋರಾಸೀತ್ ಸ್ವಯಮೇವ ಹರಿಹಿರ. 8 ಮಕ್ಕಳನ್ನು ದೇವಕಿ ಪಡೆದ್ಲು. 8 ಅವನೇ ಕೃಷ್ಣ ಅಂತ ಹೇಳಿದರು. ಇವ್ರನ್ನೇ ಹೆಸರು ಹೇಳಬಾರ್ದೇನ? ಹುಟ್ಟಿಸಲಿಕ್ಕೆ ಹೆಸರಿಟ್ಟ ಕೊಂದ, ಹೆಸರಿಟ್ಟ ಮೇಲೆ ಕೊಂದ. ಹೆಸರನ್ನ ಅದು ಹೆಸರಿಲ್ಲ ಹೋಗಬಾರ್ದು ಮಕ್ಕಳು ಅಂತ ಹೇಳಿಬಿಟ್ಟು ಹೆಸರಿಟ್ಟು ಕೊಟ್ಟ, ಅವು ಕೊಂದ ಹಾಕ್ಬಿಟ್ಟ ಅಷ್ಟೇ. ಅದರಿಂದ ಅದೇನು ಇದಲ್ಲ, ಅದು ಹರಿವಸ್ಥೆಯಲ್ಲಿ ಬರುತ್ತೆ. ಹೆಸರಿಡೋದ ಕಾರಣನೂ ಹೇಳ್ತಾರೆ. ಅದೇ ಮಕ್ಕಳಿಗೆ ಹೆಸರಾರ ಇರಲಿ ಕೊನೆ ಪಡ್ಸ ಅಂತ ಹೇಳ್ತಾನೆ. ಕೃಷ್ಣ ಮುಂದೆ ಬದಿಸ್ಕೊಡ್ತಾನಲ್ಲ, ಹೇಗಿದ್ರು ಅವರೆಲ್ಲ ಮತ್ತೇನಾಗ್ತಾರೆ? ಅವರೆಲ್ಲ ಬದುಕಿ ಬರ್ತಾರೆ. ಸೊ ಆ ಹೆಸರುಗಳು ಬಂದೇ ಬದ್ದು ಆದ್ರಿಂದ ವೇಸ್ಟ್ ಆಗಿದೆ. ಹೆಸರಿಟ್ಟು ಅರ್ಥ ಆಗಲಿಲ್ಲ, ಹೆಸರು ಸಾರ್ಥಕನೇ ಆಯ್ತು. ಮೊದಲನೆಯವನು ಕೀರ್ತಿಮಾನ್, ಎರಡನೇವನು ಸುಷೇಣ, ಮೂರನೇವನು ಭದ್ರಸೇನ, ಆಮೇಲೆ ಉದಾರಧೀಹಿ ಅಂತ ಕರೀತಾರೆ. ರುಜುಂ ಬೇಕಿಲ್ಲ, ಬೇಕಿಲ್ಲ, ಮನಸ್ಸಲ್ಲಿ ಅನ್ಕೊಂಡ್ರು ಸಾಕು. ಅದ್ ಗೋದಾನ ಮಾಡಿದ ಹೇಗಂತ ಮಾಡಿದಾತ? ಲಕ್ಷಾಂತರ ಗೋಗಳನ್ನು ಕೊಟ್ಟಂತ, ಹುಟ್ಟಿದ ಇಲ್ದಿದ್ದು ಬಂಧನದೊಳಗಿದ್ದಾತ, ಸಂಕಲ್ಪ ಮಾಡಿಬಿಟ್ಟಷ್ಟೇ. ಆದ್ದರಿಂದ ದೋಷ ಅಲ್ಲ ರುಜುಂ. ಅದಕ್ಕೆ ಆಪತ್ಕಾರದಲ್ಲಿ ಸಂಸ್ಕಾರಗಳನ್ನು ಮನಸಾ ಮಾಡಿ ಅಂತ ಹೇಳ್ತ. ಆಪತ್ಕಾಲದಲ್ಲಿ ಗ್ರಹಣ ಕಾಲಕ್ಕೆ ದಾನ ಕೊಡಬೇಕು ಅಂತಾನೆ. ಗ್ರಹಣ ಕಾಲ ಕುಡಿಕೋತ ಹೋದ್ರೆ ಆನೆಕ್ಕೆ ಏನ್ ಮಾಡ್ತಾನೋ? ಅದು ಅರ್ಧ ಗಂಟೆ ಗ್ರಹಣ ಇದ್ದ ಕಾಲ ಕುಡಿಕೋತ ಹೋಗೋದು ಬೂದೇ ಇರುತ್ತೆ ಗ್ರಹಣ. ಅದು ಸಂಕಲ್ಪ ಮಾಡಿ ಇಟ್ಟುಬಿಡಿ ಆಮೇಲೆ ಕೊಡಿ ಅಂತ ಹೇಳಿದ್ರು. ಆ ಥರ ದೋಷ ಅಲ್ಲ. ಅಥವಾ ಕೆಲವು ಸರ್ತಿ ಇಲ್ಲೇ ಇಲ್ಲ ಅವನ ಹತ್ರ, ಈಗ ಇಲ್ಲೇ ಇಲ್ಲ ಗ್ರಹಣ ಕಾಲ ಇದೆ, ಗ್ರಹಣ ಕಾಲದಲ್ಲಿ ಇಲ್ಲೇ ಇಲ್ಲ ಅವನ ಹತ್ರ. ಇವತ್ತು ವಸ್ತುನೂ ಇಲ್ಲ, ತಗೊಳ್ಳೋರು ಇಲ್ಲ, ಆಗಲೇ ಸಂಕಲ್ಪ ಮಾಡದ ಈ ಕಾಲದ್ದು ಮುಂದೆ ಅವಲ ಕೊಡ್ತೀನಿ ನಾನು ಅಂತ ಹೇಳಿ. ಗೊತ್ತಾಯ್ತಾ? ಅದು ಸರ್, ಅದು ವ್ಯಾಲಿಡ್ ಮತ್ತೆ. ಆ ಸಂಕಲ್ಪ ಮಾಡಿದ್ದೇನ ಕೆಲಸ ಏನ್ ಮಾಡ್ದೆ ಕೊಡ್ಲಕ್ಕಾಗಲೇ ಇಲ್ಲ. ಮಕ್ಕಳಿಗೆ ಹೇಳ್ತೇನೆ ಸಂಕಲ್ಪ ಮಾಡಿದ್ದೀನಿ ಪೂರೈಸು ಅಂತ ಹೇಳಿ. ಆ ರೀತಿ ಬೇಕಾದ್ರೆ ಮುಂದುವರಿಬಹುದು, ಏನು ತಪ್ಪಲ್ಲ. ಆ ಕಾಲಕ್ಕೆ ಸಂಕಲ್ಪನೂ ಬಹಳ ಮುಖ್ಯ. ವಸ್ತು ಇಟ್ಕೊಳ್ಳೋದು ನಾವು ಅತ್ಯುತ್ತಮ ಪಕ್ಷ. ಯಾವುದೇ ಕಾಲಕ್ಕೆ ಇಲ್ಲದವ್ರು ಏನ್ ಮಾಡ್ಬೇಕಾಗ? ಮನಸ್ಸಾದರೂ ಮಾಡಿ ಅಂತ ಹೇಳ್ತಾರೆ. ಅದು ಮನದೊಳಗೆ ಸುಂದರ ಪದಾರ್ಥವ ನೆರೆದು ಕೊಡಿ ಅಂತ ಹೇಳ್ತಾರಲ್ಲ ದಾಸರು. ಹಾಗೆ ರುಜುಂ, ರುಜು ಅಂತ ಮಗನ ಹೆಸರಿದೆ, ಅದು ಸಾರಸ್ಯ. 6 ಜನರಲ್ಲಿ ಒಬ್ಬರು ರುಜು ಅಂತಾನೆ ಹೆಸರು. ಸಂವರ್ಧನಂ ಭದ್ರಂ ಸಂಕರ್ಷಣಂ ಸಂಕರ್ಷಣಂ ಮಹೀಶ್ವರ. ಮಹೀಶ್ವರ ಅಂತ ಬೇರೆ ಅಲ್ಲ, ಸಂಕರ್ಷಣ ಅಂದ್ರೆ ಅಹಿಷ್ಟ ಶೇಷಾವತಾರ ಅಂತ ಅರ್ಥ. ಸಂಕರ್ಷಣನು ಇಲ್ಲಿ ತಮಾಷೆ ಅಂದ್ರೆ ಬಲರಾಮ ಇಬ್ಬರು ಮಗನೂ ಹೌದು. ಯಾರ್ಯಾರ ಮಗ? ದೇವಕಿ ಮಗನೂ ಹೌದು, ರೋಹಿಣಿ ಮಗನೂ ಹೌದು. ಯಾಕೆ ದೇವಕಿ ಮಗ ಎತ್ತಕ್ಕಾಗ್ತಾನೆ? ಮೊದಲು 3 ಬೆಳೆದಿದ್ದ ಅಲ್ಲಿ ಅವು ಅಷ್ಟು. ರೋಹಿಣಿ ಮಗ ಎತ್ತಕ್ಕಾಗ್ತಾನೆ? ಉಳಿದು ಬೆಳೆದಿದ್ದ ಅಲ್ಲಿ. ವಿಚಿತ್ರ ಹುಟ್ಟಾತರದು ಅರ್ಥಾಯ್ತಾ? 2 ನಾಲಿಗೆ ಅಲ್ಲ, 2 ತಾಯಿಯಾದ್ರೂ ಬೇರೆ ಇದ್ದಾರೆ. ದ್ವೈಮಾತರ ಅಂತ ಕರೀತಾರೆ. ಷಣ್ಮಾತರ ಅಂತ ಯಾರಿಗೆ ಹೆಸರು? ಷಣ್ಮುಖರಿ. 6 ತಾಯಿಯಂದ್ರು ಅಂತ ಕರೀ. ಇದು ದ್ವೈಮಾತರ, ಇಬ್ಬರು ತಾಯಿಯಾದರು. ಇಲ್ಲಿ ಹುಟ್ಟಿದ್ದು, ಅಲ್ಲಿ ಹುಟ್ಟಿದ್ದಾನೆ. ಅದು ಆಶ್ಚರ್ಯ ಅಂದ್ರೆ 2 ನಡೆದವೆ. ಅಷ್ಟಮಸ್ತು ತಯೋರಾಸಿ ಸ್ವಯಮೇವ ಹರಿಕಿರ. ಆಚಾರ್ಯ ಕಾರಣ ಹೇಳ್ತಾರೆ. ದೇವಕಿನೂ ತಪಸ್ ಮಾಡಿದ್ಲು, ನಮಗೆ ವಿಶೇಷವಾದಂಥ ಒಬ್ಬ ದೇವತೆ ಮಗನ ಹುಟ್ಟಬೇಕು ಅಂತೇಳಿ ಕೃಷ್ಣನ್ ಬಿಟ್ಟು ಮತ್ತೆ ರೋಹಿಣಿ ಅಂಥದ್ದೇ ತಪಸ್ ಮಾಡಿದ್ಲು ಕೊನೆಗೆ. ಅದಕ್ಕೇನು ಮಾಡಿದ, ಇಬ್ಬರಿಗೂ ಜಾಯಿಂಟ್ ಆಗಿ ಒಬ್ಬರ ಹೆಂಡಂದ್ರಾಗಿದ್ದರಿಂದ ಇಬ್ಬರಿಗೂ ಕೊಟ್ಬಿಟ್ಟ ಒಟ್ಟಿಗೆ. ಅದು ಮುಂದೆ ಹೇಳ್ತೇವೆ ಪುಸ್ತಕ. ಬಲದೇವ ದೇವಕಿ ರೋಹಿಣಿ ಜಹ ನಿರ್ಣಯದಲ್ಲಿ ಹೇಳಬೇಕಾದ್ರೆ ದೇವಕಿ ರೋಹಿಣಿ, ದೇವಕಿ ಮಗನೂ ಹೌದು ರೋಹಿಣಿ ಮಗನೂ ಹೌದು, ಯವೇಕ್ಷೆಯಲ್ಲಿದೆ ಅಂತ ಹೇಳ್ತಾರೆ. ಅಷ್ಟಮಸ್ತು ತಯೋ ರಾಸಿ ತ್ರಯಮೇವ ಹರಿ ಕಿಲ, ಎಂಟನೇ ಮಗನ ಸಾಕ್ಷಾತ್ ತಾನೇ ಹರಿ ಬಂದ. ಸುಭದ್ರಾಚ ಮಹಾಭಾಗ ತವರಾಜನ್ ಪಿತಾಮಹಿ, ಈ ಸುಭದ್ರೆ ಬಗ್ಗೆ ಹೇಳ್ತಾಳೆ. ನೋಡು ಪುಣ್ಯಾತ್ಮ, ನಿನ್ನ ಪಿತಾಮಹಿ ಮುತ್ತಜ್ಜಿ ಇದ್ದಾಳಲ್ಲ ಅಜ್ಜಿ ಯಾರು ಸುಭದ್ರ, ನಿನ್ನ ತಾಯಿ ಅನಂತರ ಹುಟ್ಟಿದವಳು, ಹೀಗೆ ಕೃಷ್ಣನ ತಂಗಿ ಆಗ್ಲಿಕ್ಕೆ ಕಾರಣ ಆಯ್ತು. ಎಂಟನೇದು ಕೃಷ್ಣ, ಆಮೇಲೆ ಹುಟ್ಟಿದ್ದು ಸುಭದ್ರ. ಅದಕ್ಕೆ ತಂಗಿ ಸಾಕ್ಷಾತ್ ತಂಗಿ ಬೇರೆ, ಡೈರೆಕ್ಟ್ ಅಂತಾರಲ್ಲ ಆ ಥರ. ಒಬ್ಬ ತಾಯಿ ಮಕ್ಕಳಾಗಿಬಿಟ್ರೆ ಬ್ರದರ್ಸ್ ಆಗ್ತಾರೆ. ಇಮ್ಮಿಡಿಯೇಟ್ ಆದಾಗ ಏನಾಗ್ತಾರೆ, ಇಮ್ಮಿಡಿಯೇಟ್ ನೆಕ್ಸ್ಟ್ ಅಂತಿಲ್ಲ. ಆ ಥರ ಆಗಿ ಸುಭದ್ರೆ ಹುಟ್ಟಿದ್ದು. ಯದಾ ಯದಾ ಹಿ ಧರ್ಮಸ್ಯ ಕ್ಷಯೋ ವೃದ್ಧಿಶ್ಚ ಪಾಪ್ಮನಃ ತದಾತು ಭಗವಾನೀಶಃ ಆತ್ಮಾನಂ ಸೃಜತೆ ಹರಿಹಿ. ಈಗ ಕೃಷ್ಣಾವತಾರ ಪ್ರಸಕ್ತಿ ಬಂತು, ಆದ್ದರಿಂದ ಕೃಷ್ಣಾತಕ್ಕೆ ಅವತಾರ ಮಾಡ್ದ ಅಂದ್ರೆ ಕಾರಣ ಕೊಡ್ತಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಶ್ಲೋಕ ಇದೆಯಲ್ಲ ಅದೇ ಟೈಪ್ ಇರೋದು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿ ಅಂದ್ರೆ ಒಂದೇ, ಕ್ಷಯ ಅಂದ್ರೆ ಒಂದೇ. ಕ್ಷಯ ಅಭ್ಯುತ್ಥಾನ ಅಧರ್ಮಸ್ಯ ಇದೆಯಲ್ಲ, ವೃದ್ಧಿಶ್ಚ ಪಾಪನಃ ಪಾಪದ ವೃದ್ಧಿ, ಅಧರ್ಮದ ಧರ್ಮದ ಕ್ಷಯ. ತದಾತು ಭಗವಾನ್ ಈಶಃ ಆತ್ಮಾನಂ ಸೃಜತೆ ಹರಿ, ಸಂಭವಾಮಿ ಆತ್ಮಮಾಯಯ ಆತ್ಮಾನಂ ಸೃಜಾಮ್ಯಹಂ, ಎರಡೂ ಬಂತಲಿಗೆ. ತದಾತು ಭಗವ ಅಲ್ಲಿ ಕೃಷ್ಣನೇ ಹೇಳಿದ್ರಿಂದ ಅವನು ಸುಜಾಮಿ ಅಂತ ಹೇಳಿದ್ರು, ಇವರು ಹೇಳ್ತಾರೆ ಸುಜತೆ ಅಂತ ಹೇಳಿದರು. ಚೇಂಜ್ ಆಯ್ತು. ತದಾತು ಭಗವಾನ್ ಈಶಃ ಆತ್ಮಾನಂ ಸೃಜತೆ ಹರಿ, ಆಗ ಪರಮಾತ್ಮ ತನ್ನನ್ನು ಏನ್ಮಾಡ್ತಾನೆ, ವಿಸ್ತರಿಸಿಕೊಳ್ಳುಗ ಮಾಡ್ತಾನೆ, ಪ್ರಾದುರ್ಭೂತನಾಗ್ತಾನೆ ಅಂತ. ನಹ್ಯ ಸೃಜಾಮಿ ಪದನ ಹಾಗೆ ಬಂದಿದೆ, ಸೃಜಾಮಿ ಸೃಜತೆ ಅಷ್ಟೇ. ನಹ್ಯಶ್ಚ ಜನ್ಮನೋ ಹೇತು ಕರ್ಮಣಾಂ ವಾಮಹೀಪತೆ ಆತ್ಮಮಾಯಾಂ ವಿನೇಶಸ್ಯ ಪರಸ್ಯ ದ್ರಷ್ಟುರಾತ್ಮನಃ. ಕ್ಲಾರಿಫಿಕೇಶನ್ ಕೊಡ್ತಾರೆ ಕ್ಲಿಯರ್ ಆಗಿ. ನಹ್ಯಶ್ಚ ಜನ್ಮನೋ ಹೇತು ಕರ್ಮಣಾಂ ವಾಮಹೀಪತೆ, ಈ ಕೃಷ್ಣ ಏನೇ ಕರ್ಮ ಮಾಡಿದರೂ ಕೂಡ ಅದಕ್ಕೊಂದು ಯಾವುದೋ ಕರ್ಮದ ಕಾರಣ ಹುಡುಕಬಾರದು. ಅದೇ ರೀತಿ ಯಾವುದೋ ಕರ್ಮ ಮಾಡಿದರೂ ಕೂಡ ಅದಕ್ಕೊಂದು ಲೌಕಿಕ ಕಾರಣ ಹುಡುಕಬಾರದು. ಅದಕ್ಕೆ ಜನ್ಮ ಕರ್ಮ ಚ ಮೇ ದಿವ್ಯಂ, ಈ ರೆಫರೆನ್ಸ್ ಇಟ್ಟುಕೊಂಡೆ. ಜನ್ಮನೂ ದಿವ್ಯ ಕರ್ಮನೂ ದಿವ್ಯ, ಕರ್ಮದ ಫಲವಾಗಿ ಹುಟ್ಟಿದಾಗ ಏನಾಗುತ್ತೆ, ಅದು ದಿವ್ಯ ಅಲ್ಲ, ಕರ್ಮ ಅನುಭವಿಸ್ಲಿಕ್ಕೋಸ್ಕರ ಬಂದಿದ್ದು. ಇದು ಹೇಗೆ ಬಂತು, ನಿಮ್ಮೆತ್ತಾರೆ ಕೃಷ್ಣ, ಬೇರೆ ಸ್ವೇಚ್ಛೆ ಅಷ್ಟೇ, ಕರ್ಮಕ್ಕಾಗಲಿ ಇದಕ್ಕಾಗಲಿ ಹೇತು ಇಲ್ಲ. ಮತ್ತೆ ಯಾಕೆ ಕೊಟ್ಟಿದೆ ಅಂದ್ರೆ ಆತ್ಮಮಾಯಾಂ ವಿನ, ಆತ್ಮ ಸಂಭವಾಮಿ ಆತ್ಮಮಾಯೆಯ, ಅದು ಇಚ್ಛೆ ಅಷ್ಟೇ. ಆತನ ಇಚ್ಛೆ ವಿಸಿಟ್ ಮಾಡೋದಿತ್ತು, ರಾಜ ವಿಸಿಟ್ ಮಾಡಬೇಕಾಗಿತ್ತು, ಕ್ಯಾನ್ಸಲ್ ಅಂದ್ಬಿಟ್ಟು. ಅದು ನಿಶ್ಚಯ ಇನ್ನೊಬ್ಬರಾಗಿದ್ರೆ ಕ್ಯಾನ್ಸಲ್ ಮಾಡಕ್ಕೆ ಬರಲ್ಲ ವೈ ಅಂತ ಶುರು ಮಾಡ್ತಾರೆ. ತಾನೇ ಇದ್ದ ಕ್ಯಾನ್ಸಲ್ ಮಾಡ, ಇದಕ್ಕಿಂತ ಕ್ಯಾನ್ಸಲ್ ಮಾಡಿದ ಮತ್ತೆ ಬಂದ, ಕ್ಯಾನ್ಸಲ್ ಮಾಡಿ ಮತ್ತೆ ಬಂದಿರೋ ಅಂತ ಕೇಳಾಗಿಲ್ಲ. ಅದು ರೈಟ್ ಬಂದ್ರೆ ಬರೋದು, ಬಿಟ್ಟರೆ ಬಿಡ್ಬೋದು. ಅದಕ್ಕೆ ಆತ್ಮೇಚ್ಛೆಯ ಮುಖ್ಯಸ್ಥನಿಗೆ ಆ ಸ್ವಾತಂತ್ರ್ಯ ಇದೆ. ಅದಕ್ಕೆ ಆತ್ಮಮಾಯಾಂ ವಿನ ಈಶಸ್ಯ ಪರಸ್ಯ ದ್ರಷ್ಟುರಾತ್ಮನಃ. ಏನು ಇಲ್ಲ ಹೇಳ್ಬೇಕಾದ್ರೆ ಪ್ರಸಂಗ ಬಂದಾಗ ಹೇಳ್ತಾರೆ, ಮತ್ತೆ ಸಿದ್ಧಟ್ಟು ಹೇಳಿದ್ರು ಅಷ್ಟೇ ಹೇಳಿಲ್ಲ ಅಂತೀರಿ, ಮತ್ತೆ ಮದುವೆ ವಿಷಯ ಹೇಳಿಲ್ಲ ಅಂತೀರಿ, ಆಮೇಲೆ ಕೊನೆಗೆ ಇನ್ನೂ ಬಲಿಷ್ಠರ ಆದ್ರೆ ಮತ್ತೆ ಅಂತ ಮೊದಲೇ ಹೇಳೋಕ್ಕಾಗ್ತಿಲ್ಲ. ಆ ಪ್ರಸಂಗ ರೆಲೆವೆಂಟ್ ಎಷ್ಟೋ ಅಷ್ಟೇ, ಎಲ್ಲರೂ ಎಲ್ಲದನ್ನ ಹೇಳೋದಕ್ಕೆ ಹೋಗೋದಿಲ್ಲ. ನಾವೆಲ್ಲ ಬ್ಯಾಂಕ್ ಹೋಗ್ತೀರಿ ಅಂತ ತಿಳ್ಕೊಬೋಣ, ಯಾರು ಕಾಣ್ತಾರೆ ಎಲ್ಲಿ ಹೋಗ್ತೀರಿ, ಇಲ್ಲಿ ಹೀಗೆ ಹೋಗ್ತೀವಿ ಅಂತ ಹೇಳಿದ್ರೆ ಬ್ಯಾಂಕ್ ಹೋಗ್ತೀರಿ 10,000 ತರ್ತೀರಿ ಅಂತ ಯಾರು ಹೇಳೋದಿಲ್ಲ. ಹೇಳಿದ್ರೆ ಆಡ್ ಒಬ್ಬರು ಯಾರು ಕಾಯ್ತಿರ್ತಾರೆ, ಆಗಲೇ ಬಂದು ರೆಲೆವೆಂಟ್ ಇರೋದಿಲ್ಲ. ಯಾರು ಹೇಳ್ತಾರೆ, ಯಾರು ಸಾಲ ಕೇಳೋನು ಬರ್ತಾನೆ, ಸಾಲ ಕೊಟ್ಟವ್ರು ವಾಪಸ್ ಕೇಳಬೇಕು, ನಿಮ್ ಕೆಲಸಕ್ಕೆ ಹೊರಟಿದ್ದೆ ಅಂತ ಹೇಳ್ತಾರೆ. ಯಾಕೆ ಅವ್ರು ರೆಲೆವೆನ್ಸ್, ಅದಕ್ಕೆ ಸುಮ್ಮನೆ ಹೋಗಿದ್ರೆ ಸಿಟ್ಟು ಬರುತ್ತಾರೆ, ಸುಮ್ಮನೆ ಯಾಕೆ ಹೋಗ್ತೀರಿ, ನಾನು ದುಡ್ಡು ಕೊಟ್ಟಿಲ್ಲ ಅಂತಾರೆ. ಸಂಬಂಧಪಟ್ಟವರಿಬ್ಬರು ಉದಾಹರಣೆಗಳು ಹೇಳೋದಕ್ಕೆ ಹೋಗೋದಿಲ್ಲ. ಅದಕ್ಕೆ ರಾಮಾಯಣದಲ್ಲಿ ಬರುತ್ತೆ, ಲಂಕಿಣಿನ ಯಾವಾಗ ಹನುಮಂತ ಮೀಟ್ ಆಗದಾಗ ಯಾತಕ್ಕೆ ಬಂದಿ ಅಂತ ಕೇಳ್ತಾಳೆ. ಲಂಕ ಭಾರಿ ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡಕ್ಕೆ ಬಂದಿ ಅಂತ ಹೇಳ್ತಾಳೆ ಹನುಮಂತ. ಗೊತ್ತಾಯ್ತು, ಅವಳಿಗೆ ಇದೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ, ಬೇಕಾಗಿಲ್ಲ ಅದೆಲ್ಲ ಕೂಡ ಕರ್ತ ಆಯ್ತಾ. ಅದನ್ನ ಕವಿಗಳು ಏನ್ ಮಾಡೋ, ಆದರೆ ವಿಮರ್ಶಕರು ನೋಡಿದ್ರ ಹನುಮಂತಿನ ಯಾತಕ್ಕೆ ಬಂದಿ ಅಂತ ಗೊತ್ತೇ ಇದೆಯಲ್ಲ, ನೋಡಕ್ ಬಂದಿ ಅಂತ ಹೇಳ್ತಾನೆ. ಇಂಥ ತಲೆಯಲ್ಲಿ ವಿಮರ್ಶೆ ಮಾಡಿ ಏನಂತ ಹೇಳ್ಬೇಕು, ಅದಕ್ಕೆ ಎಲ್ಲರೂ ಒಂದೇ ರೀತಿ ಹೇಳಕ್ಕಾಗತ್ತಾ. ಈಗ ಸೊ ಸಾಧ್ಯನೇ ಇಲ್ಲ, ನೀವು ಮಠಕ್ಕೆ ಹೋಗ್ತೀರಿ, ತಾರೆ ಯಾರು ಹೋಗ್ತೀರಿ, ಲೋಕಿಯ ಫ್ರೆಂಡ್ಸ್ ಸಿಗ್ತಾರೆ, ಇಲ್ಲಿ ಮಠಕ್ಕೆ ಊಟಕ್ಕೆ ಹೋಗ್ತೀರಿ ಅಂತ ಹೇಳ್ತಾರಾ, ಇಲ್ಲಿ ಎಲ್ಲ ಹೋಗ್ತೀರಿ, ಅದಕ್ಕೆಲ್ಲ ಕೇಳ್ತಾರ ಅವನು, ಇವ್ರು ಸಿಕ್ಕಾಗಲೇ ಮಠಕ್ಕೆ ಊಟ ಕೊಡಿ, ನೀವು ನಿಮ್ಮ ಜೊತೆ ಹೋಗೋಣ ಬರೀ ಅಂತ ಕರೀತಾರೆ. ಅಸಂಬದ್ಧ ಮಾತಾಡೋಕ್ಕೆ ಸಾಧ್ಯ ಇಲ್ಲ, ಅವ್ತಾನೆ ಆ ಸೈಕಾಲಜಿ ಅರ್ಥ ಮಾಡ್ಕೋಬೇಕು, ತಿಳಿತಾ. ಅದೇ ರೀತಿ ಇವಳೇನ್ ಮಾಡ್ತಾಳೆ, ಸುರುಪಡಿಕೆ ಬಂದುಬಿಟ್ಟು ರಾಡನ್ ಮುಂದೆ ಹೇಳ್ತಾ, ಅವಳು ಮಾಡಿದ್ದೇನೆ ಎಲ್ಲರಿಗೂ ಗೊತ್ತಿದೆ, ರಾಮನೇ ಬೇಕು ಅಂತ ಹೋಗಿ ಏನೋ ಮಾಡಿ ಬಂದೆ ಎಲ್ಲ ಬಯಸ್ಕೊಂಬಂದು ಕತ್ತರಿಸ್ಕೊಂಬಂದ್ಬಿಟ್ಟಿದ್ದಾಳೆ ಕಿವಿಮೂಗನ್ನ. ಇಲ್ಲಿ ಹೇಳ್ತಾಳೆ ರಾವಣ, ನೋಡಿದೆ ಸೀತಾನ ಎಷ್ಟು ಅದ್ಭುತ ಸುಂದರಿ ಅಂತ ಕೇಳಿದ್ರೆ ಗೊತ್ತಾಯ್ತಾ, ನಾನು ನೋಡಿದೆ ನಿನ್ನ ತಕ್ಕಳು ಅಂತ ತರಲಿಕ್ಕೆ ಅಂತ ಹೋದೆ, ಹೀಗೆ ಮಾಡಿಬಿಟ್ರು ಅಂತ ಹೇಳ್ತಾಳೆ. ಚೇಂಜ್ ಮಾಡಿಬಿಡ್ತಾಳೆ ಬಿಡ್ತು ಸೀನ್ನ. ಈ ರೀತಿ ಹೇಳದೆ ಹೋಗಿದ್ದ ರಾವಣ ಏನಾಗ್ತಿದ್ದಿಲ್ಲ, ಇವನಿಗೆ ಅನುಕಂಪ ಬರ್ತಿದ್ದಿಲ್ಲ, ಅನುಕಂಪ ಬರ್ತಿದ್ದಿಲ್ಲ, ಮತ್ತೆ ಸೀತೆಗೆ ಅಪೇಕ್ಷೆ ಹುಡ್ತಿರಲಿಲ್ಲ, ಟ್ವಿಸ್ಟ್ ಮಾಡಿಬಿಡ್ತಾಳೆ ಅದು. ಅರ್ಥ ಆಯ್ತಾ, ಸುಳ್ಳು ಹೇಳೋದು ಬೇರೆ, ಸ್ವಲ್ಪ ಹೇಳೋದು ಬೇರೆ, ಡಿಫ್ರೆಂಟ್ ಆಗಿ ಹೇಳೋದು ಬೇರೆ, ಕ್ಯಾಶುವಲ್ ಆಗಿ ಹೇಳೋದು ಬೇರೆ, ಎಲ್ಲರೂ ಮಾತಾಡ್ಬೇಕಾದ್ರೆ ಅನೇಕ ವ್ಯತ್ಯಾಸಗಳಿರುತ್ತೆ. ಒಂದೇ ರಿಪೀಟ್ ಮಾಡಿ ಮತ್ತೆ ಹೇಳ್ಬೇಕಾದ್ರೆ ಸೇಮ್ ವರ್ಡಿಂಗ್ಸ್ ಬರೋದಿಲ್ಲ, ಅರ್ಥತ ಬರುತ್ತೆ ಹೊರತು ಚೇಂಜ್ ಆಗಿಬಿಡುತ್ತೆ. ಇದು ಅರ್ಥ ಭಾಗವತ ಒಂದೇ ಸರ್ತಿ ಹೇಳಿದ್ರು ಸಾವಿರ ಸತ್ಯ ಹೇಳಿದ್ರು ಚೇಂಜ್ ಆಗ್ತಾ ಇರುತ್ತೆ ವರ್ಡಿಂಗ್ಸ್. ಆ ದೃಷ್ಟಿಯಿಂದ ಅದೇ ರೀತಿ ಯಾಕೆ ಹೇಳಲಿಲ್ಲ ಅಂತ ಕೇಳಾಗಿಲ್ಲ, ರಿಲೆವೆಂಟ್ ಅಲ್ಲ ಅದಿಲ್ಲ. ತದಾತು ಭಗವಾನ್ ಈಶಾಹ ಆತ್ಮಾನಂ ಸುಜತೆ ಹರಿ. ಈಶಾ ಅಂತ ಪದ ಉಪಯೋಗಿಸಿದ್ರೆ ಸಮರ್ಥ, ಈಶಾ ಅಂದ್ರೆ ಸಮರ್ಥ, ಆದ್ದರಿಂದ ಹಾಗೆ ಬರ್ತಾನೆ. ಮಾಯಾ ಅಂದ್ರೆ ಇಚ್ಛೆ, ಅದು ಹಿಂದೆ ಬಂದಿದೆ. ಮಾಯಾ ಇಚ್ಛಾ ಅಂತ ಭಗವಾತ್ಮನ ತವೇಚ್ಛಾನಂತ ಕಥ್ಯತೆ, ಪ್ರಕೃತಿಯಲ್ಲಿ ವಾಸನೆಯತ್ತೇವ ತವೇಚ್ಛಾ ಅನಂತ ಕಥ್ಯತೆ. ಆಚಾರ್ಯ ಕೋಟ್ ಮಾಡ್ತಾರೆ ಸ್ಕಂದ ಪುರಾಣದ ವಾಕ್ಯನ. ಪ್ರಕೃತಿ ಅಂತನೂ ಅರ್ಥ, ವಾಸನ ಅಂತನೂ ಅರ್ಥ, ದೇವ್ರ ಇಚ್ಛೆ ಅಂತನೂ ಅರ್ಥ. ಅದಕ್ಕೆ ಎಲ್ಲಿ ದೇವರಿಗೆ ಮಾಯಾ ಅಂತ ಪದ ಉಪಯೋಗಿಸ್ತಾರೋ ಇಚ್ಛೆ ಅಂತ ಅರ್ಥ ಮಾಡ್ಬೇಕು. ಇವ್ರು ಹಾಗಾದ್ರೆ ಎಲ್ಲಿ ನೋಡಿದ್ರು ಅದೇ ಅರ್ಥ ಮಾಡ್ತಾರೆ. ಮಾಯಾ ಅಂತಷ್ಟು ಇದೇ ಮಾಯಾ ಅವ್ರಿಗೆ. ಅದು ಬೇರೆಯವ್ರ ಪುಸ್ತಕ ಬರೀಬೇಕಾದ್ರೆ ಭಗವದ್ಗೀತೆ ಆಚಾರ ಶಾಸ್ತ್ರ ಒದ್ದೇ ಇದ್ದವರು ಕೂಡ ಫಾರಿನ ವಿಮರ್ಶೆ ಮಾಡ್ಬೇಕಾದ್ರೆ ಇಲ್ಲಿ ಮತ್ತೆ ಮತ್ತೆ ಅದ್ವೈತಗಳು ಮಾಯಾ ಅಂದ್ರೆ ತಮ್ಮ ಅವಿದ್ಯ ಅಂತ ಅರ್ಥ ಮಾಡ್ತಾರೆ. ಅದು ಗೀತ ಸರಿಯಾಗಿ ಓದಿದ್ರೆ ಅರ್ಥ ಆಗೋದಿಲ್ಲ ಅಂತ ಹೇಳಿದ್ರು. ಗೀತ ಸರಿಯಾಗಿ ಓದ್ರೆ ಔಟ್ ಆಫ್ ಕಾಂಟೆಕ್ಸ್ಟ್, ಅರ್ಥ ರಿಲೆವೆಂಟ್ ಆಗೋದಿಲ್ಲ. ಅದು ಅವ್ರು ಹೇಳೋ ಅರ್ಥ ಒಪ್ಲಕ್ ಆಗೋದಿಲ್ಲ ಅಂತಾನೆ ಅದು ಡೈರೆಕ್ಟ್ ಕಾಮೆಂಟ್ ಮಾಡ್ತಾರೆ. ಎಷ್ಟೋ ಜನ ಜನ ತಿಳ್ಕೊಂಡ ಹಾಗೆ ಎಲ್ಲರೂ ಅದ್ವೈತ ಒಪ್ಪಿಲ್ಲ. ಅದು ಯಾರು ಒಪ್ಪಿಲ್ಲ ಅಂದ್ರೆ ಅವ್ರು ಹೈಲೈಟ್ ಮಾಡದೇ ಹೋಗಿದ್ರೆ ಮುಚ್ಚೋಗ್ಬಿಡುತ್ತೆ ಅರ್ಥ. ಸತ್ಯದಾಂಡ್ರ ಅದಕ್ಕೆ ಏನ್ ಮಾಡ್ಬಿಟ್ಟು ಎಲ್ಲ ಅಂತವನ್ನೆಲ್ಲ ಕಲೆಕ್ಟ್ ಮಾಡ್ತಾ ಬಂದು ಎಲ್ಲೆಲ್ಲಿ ವಿವರ್ಷೆ ಮಾಡಿದ್ರೆ ಎಲ್ಲ ಹಿಡಿದ್ಬಿಟ್ಟು ಪುಸ್ತಕ ಮಾಡಿದ್ದಕ್ಕೆ ಉತ್ತರ ಕೊಡೋದು ಭಾರಿ ಕಷ್ಟ ಆಯ್ತು. ಈ ಮತ್ತೆಲ್ಲ ಮತ್ತೋದಾಗಿಬಿಟ್ಟಿದೆ, ಮತ್ತೆ ಹೊರಗೆ ತರಬೇಕು ಅವನ್ನೆಲ್ಲ ಕೂಡ. ಕಾಲಕ್ಕೆ ಫ್ರೆಶ್ ಆಗ್ತಾನೆ ಇರ್ಬೇಕು. ಕಸ ಬೆಳೆದಾಗೆಲ್ಲ ಬಿಡ್ತಾನೆ ಇರ್ತಾರೆ ದಿವಸ. ಆ ಥರ ಒಂದ್ ದಿವಸ ಬೆಳೆದು ಬಿಟ್ಟಿದ್ದೀನಿ ಅಂತ ಹೇಳಿಬಿಟ್ರೆ ಸಾಲದು. ನಿತ್ಯ ಅದು ಆಕ್ಷೇಪ ಮಾಡ್ತಾನೆ ಇರ್ತಾರೆ, ಉತ್ತರ ಕೊಡ್ತಾನೆ ಇರ್ಬೇಕು. ಯಾರೋ ಹಿಂದೆ ಕೊಟ್ಟಿದ್ದಾರೆ ಅಂತ ಅಷ್ಟೇ ಹೇಳ್ತಾ ಕೂತ್ಕೊಂಡ್ರೆ ಸಾಲದು. ತದಾತು ಭಗವಾನ್ ಈಶಃ ಆತ್ಮಾನಂ ಸೃಜತೆ ಹರಿಹಿ. ನಹಿ ಅಶ್ಯ ಜನ್ಮನೋ ಹೇತು ಕರ್ಮಣಾಂ ವಾ ಮಹೀಪತೆ ಆತ್ಮಮಾಯಾಂ ವಿನಾ ಈಶಸ್ಯ ಪರಸ್ಯ ದ್ರಷ್ಟು ಆತ್ಮನಃ. ಪರಸ್ಯ ದ್ರಷ್ಟು ಆತ್ಮನಃ ದ್ರಷ್ಟು ಪರಸ್ಯ, ತನ್ನೇ ತಾನು ಸಂಪೂರ್ಣ ತಿಳ್ಕೊಂಡಂತ ಪರಮಾತ್ಮನಿಗೆ ಇನ್ಯಾವ ಕಾರಣನೂ ಇಲ್ಲ. ಸ್ವೇಚ್ಛೆ ಒಂದೇ ಕಾರಣ, ಇನ್ಯಾವುದೂ ಇಲ್ಲ ಅಂತ ಹೇಳಿದ್ರು. ಉಳಿದವರಿಗೆ ಹುಟ್ಟಬೇಕಾದ್ರೂ ಕಾರಣ ಇದೆ, ಅದು ಹೋಗ್ಬೇಕಾದ್ರೂ ಹೋಗ್ಲೇಬೇಕು. ಅವರು ಯಾವುದೋ ಕಾರಣ ಇರ್ತೀನಿ ಅಂದ್ರೆ ಬಿಡೋದಿಲ್ಲ, ಬರ್ತೀನಿ ಅಂದ್ರೆ ಕರ್ಕೊಂಡ್ ಬರೋದಿಲ್ಲ, ಇರ್ತೀನಿ ಅಂದ್ರೆ ಬಿಡೋದಿಲ್ಲ, ಹೋಗೋದಿಲ್ಲ ಅಂದ್ರೆ ಸುಮ್ಮನೆ ಇರೋದಿಲ್ಲ. ಯಾಕಂದ್ರೆ ಬೈಂಡಿಂಗ್ ಅದು, ಅಷ್ಟೊತ್ತು ಬರಬೇಕು ಅಷ್ಟೊತ್ತು ಹೋಗ್ಲೇಬೇಕು. ಯಾಕೆ ಅಸ್ವತಂತ್ರ ನಿಬಂಧನ ಇದೆ, ಸ್ವತಂತ್ರನಿಗೆ ನಿಬಂಧನೆ ಇಲ್ಲ. ದೇವರು ಸ್ವತಂತ್ರ ಆದ್ರಿಂದ ಆತ್ಮಮಾಯಾಂ ವಿನಾ ಈಶಸ್ಯ ಪರಸ್ಯ ದ್ರಷ್ಟುರಾತ್ಮನಃ. ಅವ್ರ ಪ್ರಕಾರ ಅರ್ಥ ಮಾಡ್ಕೊಂಡ್ಬಿಟ್ರೆ ಅವಿದ್ಯ ಅಂತ ಹೇಳ್ತಾರೆ. ದೇವರಿಗೆ ಅವಿದ್ಯ ಆಗಿ ಬರತ್ತಾಗಿದ್ರೆ ಸ್ವತಂತ್ರನಿಗೆ ಅವಿದ್ಯ ಬರೋದಾದ್ರೆ ಯಾವುದು ದೊಡ್ಡದಾಯ್ತು? ಅವಿದ್ಯ ದೊಡ್ಡದೋ ದೇವ್ರ ದೊಡ್ಡವನು? ಅವಿದ್ಯ ದೊಡ್ಡದಾಯ್ತಾಗಿದೆ. ತಸ್ಮೈ ನಮಃ ಕರ್ಮಣೆ ಅಂತ ಅವ್ರು ಹೇಳ್ತಾರೆ, ಇವರು ಅಜ್ಞಾನ ಆಯ ನಮಃ ಅಂತ ಬಿಡ್ಬೇಕಾಗ್ತದೆ. ಅವಿದ್ಯಾಯೇ ನಮಃ ಅಂತ ಆದ ಸ್ತೋತ್ರ ಮಾಡ್ಬೇಕಾಗುತ್ತೆ ಹೊರತು ಇದಕ್ಕಿಲ್ಲ. ಅರ್ಥ ಆಯ್ತು, ಯಾವ್ದು ದೊಡ್ಡದು? ದೇವ್ರ ದೊಡ್ಡವನು ಅಜ್ಞಾನ ದೊಡ್ಡದು? ಹೋಗ್ಲಿ, ದೇವ್ರು ಅಷ್ಟು ದೊಡ್ಡವರು ಸರ್ವಜ್ಞ ಅಂತೀರಿ, ಅವ್ರಿಗೆ ಅಜ್ಞಾನ ಬಂತು ಅಂತೀರಿ. ನಮಗೆ ಅಜ್ಞಾನ ಬಂದ್ರೆ ಕಾರಣ ಇದೆ, ಯಾತಕ್ಕೆ? ಸರ್ವಜ್ಞರಲ್ಲ, ಸರ್ವಜ್ಞರಲ್ಲದವ್ರಿಗೆ ಅಜ್ಞಾನ ಬಂದ್ರೆ ಕರೆಕ್ಟೇ. ಸರ್ವಜ್ಞ ಅಂತ ಕರೆದ ಅಜ್ಞಾನ ಅಂತ ಕರೆದ್ರೆ ಕಾಂಟ್ರಡಿಕ್ಷನ್ ಆಯ್ತಾ, ಗೊತ್ತಾಯ್ತಾ? ಆ ಮಾತು ಉಪಯೋಗಿಸ್ಬಾರ್ದು. ಅವ್ರು ಪೂರ್ವಾಪರ ಯೋಚನೆ ಮಾಡಲಿಲ್ಲ, ಅದಕ್ಕೆ ಆಚಾರ ಆ ಪಾಯಿಂಟ್ ಎಲ್ಲ ಒಂದೊಂದೇ ಪಾಯಿಂಟ್ ತಗೊಂಡು ಉಪಾಧಿ ಕಂಡ್ರೆ ಮೇನ್ ಅಟ್ಯಾಕ್ ಅದು ಒಂದೇ. ಅಜ್ಞತಾ ಅಖಿಲ ಸಮೇತು ಘಟತೆ ನ ಕುತಶ್ಚನ್. ಅದು ನೀವೇನು ಅಜ್ಞಾನ ಅಂತ ಹೇಳ್ತೀರಿ ಅವಿದ್ಯೆಯಿಂದ, ಅವಿದ್ಯೆಯಿಂದ ಅಜ್ಞಾನ ಅಂತೀರಲ್ಲ, ಅದು ಯಾರಿಗೋ ಹೇಳಿದ್ರೆ ಒಪ್ಪ, ನಾವು ಒಪ್ತೇವೆ. ನಮಗೆ ಅಜ್ಞಾನ ಅಂತ ಒಪ್ಕೊಂಡಿದ್ದೇವೆ ನಾವೀಗ. ಅನಾದಿ ಮಾಯ ಸುಪ್ತ ಯದಾ ಜೀವ ಪ್ರಬುದ್ಧತೆ. ಜೀವನಿಗೆ ಅಜ್ಞಾನ ಇದೆ ಅಂತ ರೀಸನಬಲ್, ಅರ್ಥ ಆಯ್ತಾ? ಆದರೆ ಲೈಟ್ ಆರ್ತು ಅಂದ್ರೆ ಸರಿ, ಸೂರ್ಯ ಆರಿಬಿಟ್ಟು ಇದ್ದಕ್ಕಿದ್ದಾಗ ಏನರ್ಥ ಅವನಿಗೆ? ಸೂರ್ಯನ ಕಾನ್ಸೆಪ್ಟೇ ಗೊತ್ತಿಲ್ಲ ಅವನಿಗೆ, ಗೊತ್ತಾಯ್ತಾ? ಆರೋದು ಬೇರೆ, ಲೈಟ್ ಆರೋದು, ದೀಪ ಆರೋದಕ್ಕೆ ಕಾರಣ ಇದೆ. ಲೈಟಿಗೆ ಕಾರಣ ಇಲ್ಲ, ಸೂರ್ಯನಿಗೆ ಕಾರಣ ಇಲ್ಲ. ಅದೇ ಆ ತಕ್ಷಣ ಇದಾಯ್ತು, ರೆಫರೆನ್ಸ್ ತೋರಿಸುತ್ತೆ. ಇದಾಯ್ತಲ್ಲ ಆ ಕ್ಷಣಕ್ಕೇನೆ, ಯಾವುದು ಸೂರ್ಯ ಪಕ್ಕದ ಗತಿಯ ಬಿಡಿಕೆ ಸೂರ್ಯ ಇದಾಗಲೇ ಶುರು ಮಾಡಿಬಿಟ್ರೆ ಜಗತ್ತಲ್ಲ ಅಲ್ಲೋಲ್ ಕಲ್ಲೋಲ್ ಆಗಿಬಿಡುತ್ತೆ, ಅದು ಸಾಧ್ಯ ಇಲ್ಲ. ಆದ್ರಿಂದ ದೇವರು ಹೇಳೋದಕ್ಕೆ ಬರೋದಿಲ್ಲ. ಅಜ್ಞಾತ ಅಖಿಲ ಸಂವೇತ್ತು ಘಟತೆ ನ ಕುತಶ್ಚನ. ಅಖಿಲ ಸಂವೇತ್ತು ಸರ್ವಜ್ಞಸ್ಯ ಹರೇಹೇ ಅಜ್ಞತ ಅಜ್ಞಭಾವ ನ ಘಟತೆ. ಏನ್ ಮಾಡಿದ್ರು ಕೊಡೋದಿಲ್ಲ, ಆದ್ರೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಏನೇನೋ ಟ್ರೈನ್ ಮಾಡ್ತಾರೆ ಕುಡಿಸೋದಕ್ಕೆ, ಎಲ್ಲದಕ್ಕೂ ಉತ್ತರ ಕೊಡ್ತಾ ಹೋಗ್ತಾರೆ. ಅದು ಆಚಾರ್ಯ ಏನ್ ಮಾಡಿದ್ರು? ಪ್ರಕರಣ ಮಾಡಿ, ಚಿಕ್ಕ ಪ್ರಕರಣ ಮಾಡಿದ್ರು. ಯಾಕೆಂದ್ರೆ ಅದೊಂದೇ ಬೇಸು, ಅವ್ರ ಮೇನ್ ಕಾನ್ಸೆಪ್ಟೇ ಅಟ್ಯಾಕ್ ಮಾಡ್ತಾರೆ ಅದನ್ನ. ಹೀಗಾಗಿ ಉಪಾಧಿ ಖಂಡನ ಪೂರ್ತಿ ಏನಾಗುತ್ತದ? ದೇವರಿಗೆ ಅಜ್ಞಾನ ಬರೋಕ್ಕೆ ಸಾಧ್ಯ ಇಲ್ಲ, ಮುಗಿದೋಯ್ತಾರೆ. ಆ ಕ್ಲಾರಿಟಿ ಬಂದ ಮೇಲೆ ಮುಂದೆ ಸುಧಾದಲ್ಲಿ ಹೇಳ್ತಾರೆ, ಬೇಕಾಷ್ಟು ಬರುತ್ತೆ ಅನ್ವ್ಯಾಖ್ಯಾನದಲ್ಲಿ. ಇದು ಸಪರೇಟ್ ಯಾತಕ್ಕೆ ಹೇಳಿದ್ರು ಅಂದ್ರೆ ಆ ಬಗ್ಗೆ ನೀವು ಯಾವ ಫರ್ಮ ಹೇಳಿದ ಮೇಲೆ ಕತೆ ಮುಗಿತು, ಎಂದೆಂದು ಪ್ರಶ್ನೆ ಕೇಳೋದಕ್ಕೆ ಬರಬಾರ್ದು. ಮಾಯಾವಾದ ಖಂಡನ ಇನ್ನೊಂದು ಗ್ರಂಥ ಇಟ್ಟು ಆ ಮಾಯಾ ಕಾನ್ಸೆಪ್ಟ್ ಮಾತ್ರ ಖಂಡನೆ ಮಾಡಿದ್ರು, ಗೊತ್ತಾಯ್ತಾ? ಆಮೇಲೆ ಇದು ಮಿಥ್ಯಾತ್ವಾರ ಖಂಡನದಲ್ಲಿ ಒಂದು ಲಾಜಿಕ್ ಕೊಡ್ತಾರೋ, ಯುವತಂ ಮಿಥ್ಯಾ ದೃಶ್ಯತ್ವ ಯದಿತ್ತಂ ತತ್ತಥ. ಈ ಜಗತ್ತು ಸುಳ್ಳು ಕಣ್ಣಿಗೆ ಕಂಡಿರೋದ್ರಿಂದ ನಾನು ಶುರು ಮಾಡಿದ್ರು, ಅದನ್ನು ಎಕ್ಸಾಮಿನ್ ಮಾಡ್ತಾ ಹೋಗ್ತಾರೆ. ಅನುಮಾನದ ಮೇನ್ ಆರ್ಗ್ಯುಮೆಂಟ್ ಅದೇ ಅವ್ರದ್ದು ಅನುಮಾನ, ಅದು ಫುಲ್ ಖಂಡನೆ ಮಾಡಿಬಿಡ್ತಾರೆ. ಅಲ್ಲಿ ಮುದೋಯ್ತು, ಮೂರು ಅರ್ಥ ಆಯ್ತು ಅಂದ್ರೆ ಇದು ಯಾವುದೇ ಕಾನ್ಸೆಪ್ಟ್ ತಗೊಂಡ್ರೆ ಹೋಗ್ಲೇಬೇಕು. ಖಂಡನ ಮೂರು ಖಂಡನ ಖಂಡನತ್ರಯ ಅಂತ ಕರೆದಿದ್ದ ಅದಕ್ಕೇನೆ. ಮೂರು ಖಂಡನೆಗಳು ಎಲ್ಲ ರೀತಿಯಲ್ಲೂ ಕೂಡ ಮಾಯಾವಾದವನ್ನು ಬ್ಲಾಸ್ಟ್ ಮಾಡ್ತಕ್ಕಂಥ ಆರ್ಗ್ಯುಮೆಂಟ್ಸ್ ಇದು ಇಲ್ಲಿ ಬಂದಿದೆ. ಈಗ ಆತ್ಮಮಾಯಾ ವಿನೇಶಸ್ಯ ಪರಸ್ಯ ಹಾಕೊಂಡ್ಬಿಡ್ಬೇಕು ಉಗಾದಿ ಖಂಡಕ್ಕೆ ವಾಕ್ಯ ಸೇರಿಸ್ಕೊಂಡ್ಬಿಟ್ರೆ ಯಾವ ಕಾರಣ ದೇವರು ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳಿ. ಯನ್ಮಾಯಾ ಚೇಷ್ಟಿತಂ ಪುಂಸಃ ಸ್ಥಿತ್ಯುತ್ಪತ್ತಿ ಅಪ್ಯಯಾಯಹಿ ಅನುಗ್ರಹಸ್ತನ್ನಿವೃತ್ತೇ ಆತ್ಮಲಾಭಾಯ ಚೇಷ್ಯತೆ. ಯನ್ಮಾಯಾ ಚೇಷ್ಟಿತಂ ಪುಂಸಃ ಸ್ಥಿತಿ ಉತ್ಪತ್ತಿ ಅಪ್ಯಯಾಯಹಿ ಅನುಗ್ರಹ ತನ್ನಿವೃತ್ತೇ ಆತ್ಮಲಾಭಾಯ ಚೇಷ್ಯತೆ. ಯನ್ಮಾಯಾ ಚೇಷ್ಟಿತಂ, ಆ ಪರಮಾತ್ಮನ ಮಾಯಾ ಚೇಷ್ಟಿತ ಇದೆಯಲ್ಲ ಅದು ಸ್ವೇಚ್ಛಾ ವ್ಯಾಪಾರ ಅಂತ ಅರ್ಥ. ಮಾಯಾ ಚೇಷ್ಟಿತಮಗೆ ಸ್ವೇಚ್ಛಾ ವ್ಯಾಪಾರ ಏನಿದೆ, ಸ್ಥಿತಿ ಉತ್ಪತ್ತಿ ಅಪ್ಯಯಾಯಹಿ, ಅದು ಮಾಡ್ತಕ್ಕಂಥ ಸ್ವೇಚ್ಛೆ ಎಷ್ಟಕ್ಕೆ ಕಾರಣ ಆಗುತ್ತೆ? ಸ್ಥಿತಿ ಉತ್ಪತ್ತಿ ಅಪ್ಯಯ, ಸ್ಥಿತಿಗೆ ಹುಟ್ಟಿಗೆ ಮತ್ತು ನಾಶಕ್ಕೆ ಕಾರಣ ಆಗುತ್ತೆ ಅದು. ಅದು ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ, ಅದು ಮ್ಯಾಚ್ ಆಯ್ತಾ ಉಪನಿಷತ್ತಿನ ವಾಕ್ಯಕ್ಕೆ ಏನಾಯ್ತು? ಈಗ ಅಲ್ಲಿ ಮಾಯಾದ ಇಚ್ಛಾ ಅಂತ ಅರ್ಥ ಮಾಡಿದ್ದ, ಅವಿದ್ಯ ಅಂತ ಅರ್ಥ ಮಾಡಲಿಲ್ಲ. ತೀರ್ಪ ಉಪನಿಷತ್ತಿನ ಅರ್ಥ ಆಗಿರ್ಬೇಕಾದ್ರೆ ನೀವು ಇವತ್ತು ಅರ್ಥ ಏನು ಮಾಡ್ತೀರಿ? ಈಗ ಯಾವ ಉಪನಿಷತ್ ಅನಾದಿಮಾಯ ಸುಪ್ತ ಅಂತ ಬರೋದು ಅದರೊಳಗೇನೆ, ಅದೇ ಅದರೊಳಗೆ ದೇವ್ರ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾರೆ ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ ಅಂತ ಹೇಳ್ತಾರೆ. ಜೀವನಿಗೆ ಅನಾದಿಮಾಯ ಅಂದರೆ ಅಜ್ಞಾನ, ಪರಮಾತ್ಮನಿಗೆ ಮಾಯ ಅಂದರೆ ಇಚ್ಛೆ. ಅದರೊಳಗೆ ಅದೇ ಅರ್ಥ ಬಂದಿರ್ಬೇಕಾದ್ರೆ ನೀವು ಬೇರೆ ಮಾಡಿದ್ರೆ ಯಾರು ಕೇಳ್ತಾರೆ ಅದನ್ನ? ಏನ್ ಬರ್ಬೇಕು ಇಚ್ಛಾನ ಅಲ್ಲ. ಪರಮಾತ್ಮ ಏನ್ ಮಾಡ್ತಾರೆ ಅಂದ್ರೆ ಒಂದೊಂದು ಕಾಲಕ್ಕೆ ಒಂದು ಅದ್ರ ಎಲ್ಲ ಶಕ್ತಿನಿದೆ ಪರಮಾತ್ಮನ, ಸೃಷ್ಟಿ ಸ್ಥಿತಿ ಲಯ ಎಲ್ಲರೂ ಒಟ್ಟಿಗೆ ಮಾಡಿಬಿಡ್ತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ. ಬಟ್ ಆ ಕಾಲಕ್ಕೆ ಏನ್ ಮಾಡ್ತಾರೆ? ಆ ಇಚ್ಛೆ ಪಡ್ತಾರೆ. ಆ ಸೃಷ್ಟಿ ಕಾಲಕ್ಕೆ ಸೃಷ್ಟಿ ಇಚ್ಛೆ, ಲಯದ ಕಾಲಕ್ಕೆ ಲಯದ ಇಚ್ಛೆ, ಸ್ಥಿತಿ ಕಾಲಕ್ಕೆ ಸ್ಥಿತಿ ಇಚ್ಛೆ. ಆ ರೀತಿ ಮಾಡೋದ್ರಿಂದ ಇಚ್ಛಾ ಅಂತ ಅದಕ್ಕೆ ದೇವರಿಗೂ ಇಚ್ಛೆಗೂ ಏನ್ ಸಂಬಂಧ ಇಲ್ಲ, ಭೇದ ಇಲ್ಲ, ಪೂರ್ತಿ ಅಭೇದ. ದೇವರು ಅಂದ್ರೆ ದೇವ್ರ ಇಚ್ಛಾ ಅಂದ್ರೆ ಒಂದೇನು ಆಗ ದೋಷ ಇಲ್ಲ. ಬಟ್ ಇನ್ನೊಬ್ರು ಎಷ್ಟು ವಿಶಿಷ್ಟ ಅಂತ ಹೇಳಿ ಏನ್ ಪ್ರಾಬ್ಲಮ್ ಬರುತ್ತೆ ಅಂದ್ರೆ, ದೇವ್ರ ಬೇರೆ ಇಚ್ಛೆ ಬೇರೆ, ಮತ್ತೆ ಅವೆರಡು ಕೂಡ ಧರ್ಮ ಧರ್ಮಿ ಭಾವ, ಅದು ಅಲ್ಲಿ ಪ್ರಾಬ್ಲಮ್ ಬರುತ್ತೆ. ನಮ್ಮಲ್ಲಿ ಹಾಗಿಲ್ಲ, ವಿಶೇಷ ಬರೋದ್ರಿಂದ ಅಭೇದ ಹೇಳಿದ್ರಿಂದ ಸಮಸ್ಯೆ ಬರೋದಿಲ್ಲ. ಇವೆಲ್ಲ ಮೆಟಾಫಿಸಿಕಲ್ ಪಾಯಿಂಟ್ಸ್ ಅಂತ ಕರೀತಾರೆ. ವಿಷಯ ಹೇಳೋದು ಬೇರೆ, ಅವನು ಅದರಲ್ಲಿ ಆ ಕಾನ್ಸೆಪ್ಟ್ ಅಂತ ಎಕ್ಸ್ಪ್ಲೇನ್ ಮಾಡೋದು ಬೇರೆ. ಇದರಲ್ಲಿ ತುಂಬಾ ಇದು ಇಂಟರ್ನ್ಯಾಷನಲ್ ಅವೆಲ್ಲ ಎಲ್ಲ ಇದಕ್ಕೂ ಬಂದಿರೋದು, ರ್ಯಾಷನಲ್ ಪ್ರಾಬ್ಲಮ್ಸ್ ಅವೆಲ್ಲ ಕೂಡ. ಮೆಟಾಫಿಸಿಕ್ಸ್ ಅಂತ ಶಾಸ್ತ್ರ ಒಪ್ಪಿದ ಮೇಲೆ ಆ ಪ್ರಶ್ನೆಗಳು ಬರುತ್ತೆ. ಆಚಾರ್ಯ ಒಬ್ಬರೇ ಫುಲ್ ಉತ್ತರ ಕೊಟ್ಟವರು, ಅನ್ಫಾರ್ಚುನೇಟ್ಲಿ ಹೆಚ್ಚಿನಾಗ ರೀಚ್ ಆಗಿಲ್ಲ. ಅವ್ರದ್ದು ರೀಚ್ ಆಯಿತು, ಕೆಲವರು ಒಪ್ಕೊಂಡ್ರು, ಕೆಲವರು ಒಪ್ಪಲಿಲ್ಲ, ಅದ್ರ ಎರಡು ಭಾಗ ಬಂತು. ಗೊತ್ತಾಯ್ತಾ? ಇಲ್ಲಿ ಹಾಗಲ್ಲ, ಆಚಾರ್ಯ ವಿಷಯ ಗೊತ್ತೇ ಆಗಿಲ್ಲ, ಆದ್ರಿಂದ ಗೊತ್ತಾಗ ಅವ್ರದ್ದು ಇನ್ನೊಂದು ಸೈಡ್ ನೋಡದೇನೆ ಹೇಳ್ತಾರೆ, ಇವಕ್ಕೆಲ್ಲ ಆನ್ಸರೇ ಕೊಡೋಕ್ಕಾಗಲ್ಲ ಅಂಬ ರೀತಿ ತಿಳ್ಕೊಂಡ್ಬಿಡ್ತಾರೆ, ಅದು ತಪ್ಪು. ಇಚ್ಛ ಇಲ್ಲಿ ಇಚ್ಛ, ಕೆಲವೊಮ್ಮೆ ಲೀಲಾ, ಕೆಲವೊಮ್ಮೆ ಪ್ರಕೃತಿ, ಕೆಲವೊಮ್ಮೆ ಅವಿದ್ಯೆ. ಆ ಕಾಂಟೆಸ್ಟ್ ನೋಡಿ ಅರ್ಥ ಮಾಡಬೇಕು. ಗೊತ್ತಾಯ್ತಾ? ಕಾಂಟೆಸ್ಟ್ ನೋಡಿ ಅರ್ಥ. ಇಲ್ಲಿ ಕಾಂಟೆಸ್ಟ್ ಏನೀಗ ಇಚ್ಛೆ, ಆದ್ರೆ ಇಚ್ಛೆ ಹೊರತು ಬೇರೆ ಏನೂ ಇಲ್ಲ. ಇಚ್ಛೆ ಯಾತಕ್ಕೆ ಮಾಡ್ತಾನೆ ಲೀಲೆ ಮುಂದೆ, ಅದು ಇಚ್ಛೆಗೆ ಕಾರಣ ಲೀಲೆ ಅಷ್ಟೇ. ಎಂಥ ಲೀಲೆ? ನಮ್ಮ ಲೀಲೆ ಅಲ್ಲ, ಮತ್ತೆ ನಮ್ಮ ಲೀಲೆಗೆ ಏನು ಕಾರಣ ಇದೆ? ಸುಖ ಬೇಕು ಅನ್ನೋ ಉದ್ದೇಶ ಇದೆ. ಗೊತ್ತಾಯ್ತಾ? ಆದ್ರೆ ದೇವ್ರ ಲೀಲೆ ಹಾಗಲ್ಲ, ಸ್ವರೂಪದ ಸುಖದ ಅಭಿವ್ಯಕ್ತಿ ಅಷ್ಟೇ ಹೊರತು ದೇವರಿಗೆ ಏನು ಇಲ್ಲ. ನಾನಾವಾಪ್ತಂ ಅವಾಪ್ತವ್ಯಂ, ಸ್ವಸ್ಥಾಗಿ ಬರ್ತಕ್ಕಂಥದ್ದು ಯಾವುದು ದೇವರಿಗೆ ಇಲ್ಲ. ಆದ್ರಿಂದಾಗಿನೇ ಅದು ಕೂಡ ಲೋಕದಂತೆ ಲೀಲೆ ಹೇಳಬಾರ್ದು ದೇವರಿಗೆ. ಮತ್ತೆ ಲೋಕದಂತೆ ಲೀಲೆ ಅಲ್ಲ, ಲೀಲೆ ಹೌದು. ಅದೇ ರೀತಿ ಇಚ್ಛೆ ಹೌದು, ನಮ್ಮಂಥ ಇಚ್ಛೆ ಅಲ್ಲ. ನಮ್ಮಂಥ ಇಚ್ಛೆ ಏನು ಗೊತ್ತಾ? ಹಸಿವೆ ಆಗುತ್ತೆ, ಊಟ ಮಾಡ್ಬೇಕು ಅನ್ಸುತ್ತೆ. ಎಂತ ಇಚ್ಛೆ ಅದು? ಮಾಡಲೇಬೇಕು ಅಂತ, ಬೇರೆ ದಾರಿನೇ ಇಲ್ಲ ಅದಕ್ಕೆ. ಇಲ್ಲೋದ್ರೆ ದುಃಖ ಆಗುತ್ತೆ, ಆ ಪೂರೈಸುವವರು ದುಃಖ ಆಗಿಬಿಡುತ್ತೆ. ದೇವರಿಗೆ ಹಾಗಲ್ಲ, ಆತನ ಇಚ್ಛೆಗೂ ನಮ್ಮ ಇಚ್ಛೆಗೂ ತುಂಬಾ ವ್ಯತ್ಯಾಸಗಳು. ಅದಕ್ಕೆ ಹೇಳ್ತಾರೆ ಜನ್ಮ ಕರ್ಮಚ ಮೇ ದಿವ್ಯಂ, ಟೋಟಲಿ ಡಿವೈನ್ ಅದು. ನಮ್ಮದು ಯಾವುದಕ್ಕೂ ಕಂಪೇರ್ ಮಾಡ್ಕೊಂಡು ಹೋಗ್ಬಾರ್ದು, ಸಾಮಾನ್ಯ ಅರ್ಥ ಮಾಡ್ಕೋಬೇಕೆ ಹೊರತು ದೇವರು ದೇವರಿಗೆ ನಮ್ಮ ನಮಗೆ ಹೌದು ಸ್ವತಂತ್ರ ಅಂತ ಹೇಳ್ತಾರೆ ಬಾಯಿಲ್ ಅಷ್ಟೇ. ಗೊತ್ತಾಯ್ತಾ? ಬಾಯಿಲ್ ಏನು ಉಪಯೋಗ ಸ್ವತಂತ್ರ ಅಂತ ಕರೆಯೋದು? ಸರ್ವತಂತ್ರ ಸ್ವತಂತ್ರರು ಎಲ್ಲದಕ್ಕೂ ಡಿಪೆಂಡೆನ್ಸ್, ಏನು ಉಪಯೋಗ ಅದರಿಂದ? ಮತ್ತೆ ಬಾಯಿಲೆ ಬೋರ್ಡ್ ದೊಡ್ಡದಾಗಿ ಸರ್ವತಂತ್ರ ಸ್ವತಂತ್ರ ಅಂತ ಬೋರ್ಡ್, ಏನು ಉಪಯೋಗ ಇಲ್ಲ ಅದರಿಂದ. ಆ ರೀತಿ ಆಗಿದೆ, ಅದು ಸರಿಯಲ್ಲ. ಅದಕ್ಕೆ ನಾಮಕಾವಸ್ಥೆ ಒಪ್ಪುದಂತಾರಲ್ಲ, ಹಾಗಾಗಿ ಒಪ್ಪಿದ ಮೇಲೆ ನೀವು ಹೇಳಿದ್ರೆ ಯು ಶುಡ್ ಮೀನ್ ಬೈ ವಾಟ್ ಯು ಸೇ ಅಂತಾರಲ್ಲ, ಹಾಗೆ ಹೇಳಿದ್ರೆ ಫಾಲೋ ಮಾಡ್ಬೇಕಾದ. ಯನ್ಮಾಯಾ ಚೇಷ್ಟಿತಂ ಪುಂಸಃ ಸ್ಥಿತಿ ಉತ್ಪತ್ತಿ ಅಪ್ಯಯಾಯಹಿ ಅನುಗ್ರಹ ತನ್ನಿವೃತ್ತೇ ಆತ್ಮಲಾಭಾಯ ಚೇಷ್ಟತೆ. ಮತ್ತೆ ಯಾತಕ್ಕೆ ಬಂದಿರೋದು? ಆತ್ಮಲಾಭಾಯ ಚೇಷ್ಟತೆ. ಆತ್ಮಲಾಭ ಅಂದ್ರೆ ದೇಹ ಲಾಭಾಯ, ಜೀವರಿಗೆಲ್ಲ ದೇಹ ಕೊಡ್ಲಕ್ಕೆ ಉಪಯೋಗ ಆಗುತ್ತೆ ಅದೆಲ್ಲ ಕೂಡ. ಅದು ಯಾತಕ್ಕೆ? ತನ್ನಿವೃತ್ತೇ. ಜೀವನಿಗೆ ಅಜ್ಞಾನಾದಿಗಳು ಉಂಟಲ್ಲ, ಮಾಯ ಉಂಟಲ್ಲ, ಅದು ಹೋಗಬೇಕು. ಅದಕ್ಕೋಸ್ಕರ ದೇಹ ಕೊಡಬೇಕು ಪರಮಾತ್ಮ ಮಾಡ್ತಾನೆ ಹೊರತು ಬೇರೆ ಯಾವ ಕಾರಣದಿಂದ ಕೊಡರು ದೇವರಿಗೆ ಅವೆಲ್ಲ ಇಲ್ಲ ಅಂತ ಹೇಳ್ತಾರೆ. ಯನ್ಮಾಯ ಎಸ್ ಈಶ್ವರಸ್ಯ ಅಧೀನಯ ಮಾಯಾಯ ಅಧೀನಾಯ ಮಾಯಾಯ ಪ್ರಕೃತಿ ಚೇಷ್ಟಿತಂ ಪರಿಣಾಮ ಲಕ್ಷಣಂ. ನೋಡಿ ಇನ್ನೊಂದು ತೆಗಿತಾರೆ ಈಗ, ದೇವರ ಪರ ಆ ರೀತಿ ಅರ್ಥ. ಇನ್ನು ಜೀವನಿ ತಗೊಂಡ್ಬಿಟ್ರೆ ಮಾಯಾ ಚೇಷ್ಟಿತಂ, ಪ್ರಕೃತಿ ಅದರ ಗುಣಗಳ ಒಂದು ವ್ಯಾಪಾರ ಏನಿದೆಯಲ್ಲ ಅದನ್ನ ಇದು ಹುಟ್ಟು ಸಾವಿರ ಕಾರಣ ಆಗುತ್ತೆ. ಪರಮಾತ್ಮನಿಗೆ ಹುಟ್ಟು ಬದಲಾದವುಗಳಲ್ಲಿ ಯಾತಕ್ಕೆ ಕಾರಣ? ಇಚ್ಛೆ. ನಮಗೆ ಯಾತಕ್ಕೆ ಕಾರಣ ಅಂದ್ರೆ ದೇವ್ರ ಪರ ಅರ್ಥ ಮಾಡಿಬಿಟ್ರೆ ಮಾಯಾ ಚೇಷ್ಟಿತಂ, ಈ ಪ್ರಕೃತಿಯ ವಿಲಾಸ ಗುಣಗಳ ವಿಲಾಸ ನಮ್ಮ ಹುಟ್ಟು ಸಾವು ಎಲ್ಲದಕ್ಕೂ ಕಾರಣ ಆಗುತ್ತೆ. ಆದ್ರೆ ಮತ್ತೆ ಎಷ್ಟು ಪರಿಚಯ ಆಯ್ತಲ್ಲ ಅಂದ್ರೆ ಅನುಗ್ರಹ, ದೇವರ ಅನುಗ್ರಹ ಅದು. ಯಾತಕ್ಕೆ? ಅದು ನಿವೃತ್ತಿ ಆಗಬೇಕಾಗಿದೆ. ನಿವೃತ್ತಿ ಮಾಡೋದಕ್ಕೋಸ್ಕರ ಹಾಕ್ತಾ ಬ್ಯಾಂಡೇಜ್ ಹಾಕ್ತಾನ ಡಾಕ್ಟರ್ ಯಾತಕ್ಕೋಸ್ಕರ? ಮುಂದೆ ಬಿಚ್ಚರಕ್ಕೆ ಅನುಕೂಲವಾಗಿ ಬಾನ್ ಮಾಡ್ತಾನೆ. ಅದಕ್ಕೆ ದೇವರು ಬಂಧನ ಯಾತಕ್ಕೆ ಕೊಟ್ಟಿದ್ದಾನಂದ್ರೆ ಈ ರೋಗ ಏನಾಗಬೇಕು, ಈಗ ವಾಸಿ ಆಗಬೇಕು, ಅದಕ್ಕೇನು ಕೊಡಬೇಕು, ಬಂಧನ ಕೊಟ್ಟು ಆಮೇಲೆ ಬಿಡುಗಡೆ ಮಾಡ್ತಾರೆ. ಹಾಕಿದವರೇ ಹೇಗೆ ಬಿಸ್ತಾರಲ್ಲ ಆ ಥರ, ದೇವ್ರು ಬಂಧ ಕೊಡೋನವನೇ ಬಿಚ್ಚೋದವನೇ. ಹೌದು ಹೌದು. ಉಳಿದವರಿಗೆ ಶಿಕ್ಷೆ, ಉಳಿದವರಿಗೆ ಪನಿಷ್ಮೆಂಟ್ ಅಷ್ಟೇ. ಬಂಧನ ಎರಡು ಇದೆಯಲ್ಲ, ಈಗ ಬಂಧನ ಎರಡು ಇದೆ. ಅದಕ್ಕೆ ರಾಜ ಜೊತೆಗೆ ಹೇಳ್ತಿರ್ತಾರೆ, ರಾಜನ ಜೊತೆಗೂ ಒಂದು ಸೆಕ್ಯೂರಿಟಿ ಇರುತ್ತೆ, ಈ ಕಾರ್ಡ್ರಿಗೂ ಸೆಕ್ಯೂರಿಟಿ ಇರುತ್ತೆ. ರಾಜನ ಸೆಕ್ಯೂರಿಟಿ ಯಾತಕ್ಕೆ? ಉಳಿದವ್ರು ಹೊಡಿಬಾರದು ಅಂತೇಳಿ. ಇವರಿಗೆ ಸೆಕ್ಯೂರಿಟಿ ಯಾತಕ್ಕೆ? ಇವರು ಇನ್ನೊಬ್ರು ಹೊಡಿಬಾರದು ಅಂತೇಳಿ ಅಷ್ಟೇ. ಅರ್ಥ ಆಯ್ತಾ? ಈ ಕಳ್ಳ ಓಡೋಗಬಾರದು ಅಂತ ಸೆಕ್ಯೂರಿಟಿ ಇಟ್ಟಿರ್ತಾರೆ ತಮ್ಮ ಕೇಸಿಗೆ. ಇಲ್ಲಿ ಹಾಗಲ್ಲ, ಇಬ್ಬರಿಂದರೂ ಇರ್ತಾರೆ. ಯೋಗ್ಯರಿಗೂ ಬಂಧನ, ಅಯೋಗ್ಯರಿಗೂ ಬಂಧನ. ಅಯೋಗ್ಯರಿಗೆ ಬಂಧನ, ಇನ್ನೊಂದು ಕೆಲಸ ಮಾಡಬಾರದು, ಸಮಸ್ಯೆ ದಾರಿ ಮಾಡ್ಕೋಬೇಕು. ಇವರಿಗೆ ಬಂಧನ ಬಿಡುಗಡೆ ಆಗಬೇಕು. ಆ ದೃಷ್ಟಿಯಲ್ಲಿ ಎರಡಕ್ಕೂ ಅರ್ಥ ಇದೆ. ಕರ್ಮಾಣಿ ಅಪರಿಮೇಯ. ಮತ್ತೆ ರಾಜನಿಗೆ ಇರೋದೆಲ್ಲ ಬಂದ ವೈಭವ ಕಾರಣ ಐತಿ. ಮತ್ತೆ ಅದಿಷ್ಟು ಕೂಡ ಭಾರಿ ದೊಡ್ಡ ವೈಭವ. ಇವರಿಗೆಲ್ಲ ಕೂಡ ಹಿಂಸೆ ಅದು ನೋಡಿದ್ರೆ ಜೊತೆ ರೋಡ್ ದರಿತಿರ್ತಾರೆ. ಏನು ಹಣೆ ಬಾರಿ ಈಗ ರೋಡ್ ಪೊಲೀಸರು ಪಕ್ಕ ನಿಂತಿದ್ದೆಲ್ಲ ದರಿತಿರ್ತಾರೆ. ಅದೇ ಪೊಲೀಸ್ ಅವ್ರ ಪಕ್ಕ ನಿಂತಾಗ ಆ ಪೊಲೀಸರು ಭಾರಿ ಹೆಮ್ಮೆ ಜೊತೆಗೆ, ನೀವು ರಾಜನ ಜೊತೆ ನಿಂತಿದ್ದೇವೆ ಅಂತ ಅವ್ರಿಗೆ ವೈಭವ. ಅದೇ ಅದೇ ಒಂದು ಕೇಸ್ ಯಾಕೆ ಚೇಂಜ್ ಆಗುತ್ತೆ ನೋಡ್ಬೇಕು. ಅದನ್ನು ಇದೆಲ್ಲ ಉಳಿದವ್ರೆ ಅರ್ಥ ಆಗಲ್ಲ. ಅದಕ್ಕೆ ಏನಂತ ಎಲ್ಲರೂ ಮಾಯ ಒಂದೇ ಮಾಯ ಅಂತ ತಿಳ್ಕೊತಾರೆ, ಅದಲ್ಲ. ಕರ್ಮಾಣಿ ಅಪರಿಮೇಯಾನಿ ಮತ್ತೆ ಅಕ್ಷೋಹಿಣೀನಾಂ ಪತಿಭಿ ಅಸುರೈನ್ ನೃಪ ಲಾಂಛನೈ ಗುಹ ಆಕ್ರಮ್ಯಮಾಣಾಯಾಹ ಅಭಾವಾಯ ಕೃತೋದ್ಯಮ. ಮತ್ತೆ ಕ್ಲಿಯರ್ ಮಾಡ್ತಾರೆ. ಕೃತೋದ್ಯಮ ಪರಮಾತ್ಮ ಯಾತಕ್ಕೆ ಅವತಾರ ಮಾಡ್ತಾನೆ ಅಂದ್ರೆ, ಭುವ ಆಕ್ರಮ್ಯಮಾಣಾಯಾಹ ಅಭಾವಾಯ, ಭೂಮಿಗೆ ಏನು ಆಕ್ರಮಣ ಬಂದಿದೆ ಭೂಮಿಗೆ, ಅದು ಹೋಗಬೇಕಾಗಿದೆ. ಯಾರ ಆಕ್ರಮಣ? ರೂಪಲಾಂಛನೈ, ಹೆಸರಿಗೆ ರಾಜರು ಅಂತಿದ್ದಾರೆ, ಹೆಸರಿಗೆ ರಾಜರು ಅಂತಿದ್ದಾರೆ. ಅವರೆಲ್ಲ ಅಕ್ಷೋಹಿಣನಾಂ ಪತಿಭಿ, ಸಣ್ಣ ಪುಟ್ಟ ಸೈನ್ಯ ಇಲ್ಲ ಅವರಿಗೆ, ಭಾರಿ ದೊಡ್ಡ ಸೈನ್ಯ ಇದೆ. ಅವರೆಲ್ಲ ಅಸುರರು, ನಿಜವಾಗಲೂ ಅಸುರರು. ಲಾಂಛನ ಯಾವುದು? ರೂಪಲಾಂಛನ, ರಾಜರ ರೂಪದಲ್ಲಿ ಬರ್ತಕ್ಕಂಥ ರಾಕ್ಷಸರು. ಆದ್ದರಿಂದ ಭೂಮಿಗೆ ಆಕ್ರಮಣ ರಕ್ಷಣೆ ಮಾಡಲಿಕ್ಕೋಸ್ಕರ ಬರಬೇಕು ರಾಜರು. ರಕ್ಷಣೆ ಮಾಡ್ತಾ ಇಲ್ಲಿ ಏನು ಮಾಡ್ತಾ ಇದ್ದಾರೆ? ಆಕ್ರಮಣ ಮಾಡಿದ್ರು ಭೂಮಿ. ಆಕ್ರಮಣ ಅಂತ ಕೇಳಿದ್ರೆ ಆ ಥರ ಆಕ್ರಮಣ ಮಾಡ್ತಾ ಇದ್ದಾರೆ. ಅದನ್ನು ಪರಿಹಾರ ಮಾಡಬೇಕು. ಅದಕ್ಕೆ ಪ್ರಭಾತ ಕೃತೋದ್ಯಮ ಅವತಾರ ಮಾಡಿ ಬಂದಿದ್ದಾನೆ. ಭುವ ಆಕ್ರಮ್ಯಮಾಣಾಯಾಹ ಅಭಾವಾಯ ಕೃತೋದ್ಯಮ ಸನ್ ಅವತಾರ ಮಾಡ್ತಾನೆ ಅಂತ ಅರ್ಥ. ಕರ್ಮಾಣಿ ಅಪರಿಮೇಯಾನಿ ಮನಸಾ ಬಿಸುರೇಶ್ವರೈ ಸಹ ಸಂಕರ್ಷಣಶ್ಚಕ್ರೇ ಭಗವಾನ್ ಮಧುಸೂದನ. ಮತ್ತೆ ಹೇಳ್ತಾರೆ, ಕೃಷ್ಣ ಮಾಡಿದ ಕೆಲಸಗಳು ಅಂತಿಂತ ಕೆಲಸಗಳಲ್ಲ. ಕರ್ಮಾಣಿ ಅಪರಿಮೇಯಾನಿ, ಮೇಯ ಪರಿಮೇಯ ಅಪರಿಮೇಯ, ಅಪರಿಮೇಯ ಅಪ್ರಮೇಯ, ಎರಡು ಒಂದೇ ರೀತಿ ಪದಗಳು. ಅಂದ್ರೆ ಪರಮಾತ್ಮ ಎಂಥ ಕೆಲಸ ಮಾಡ್ತಾನೆ ಅಂದ್ರೆ, ಸುರೇಶ್ವರೈ ಅಪಿ ಮನಸಾಪಿ ಅಪರಿಮೇಯಾನಿ. ದೇವತೆ ಬೇರೆ ದೇವತೆಗಳಿಗೆ ಮಾಡಕ್ಕೆ ಬರೋದಿಲ್ಲ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದಕ್ಕೂ ಬರೋದಿಲ್ಲ. ದೇ ಕಾಂಟ್ ಈವನ್ ಇಮ್ಯಾಜಿನ್, ಅಷ್ಟು ಅಂಥ ಕೆಲಸ ಕೃಷ್ಣ ಮಾಡ್ತಾನೆ. ಇದನ್ನೆಲ್ಲ ಆಚಾರ ನಿರ್ಣಯದಲ್ಲಿ ಬರೀತಾರೆ. ಏವಂ ವಿಧಾನಿ ರಘುತ್ತಮಾನಿ ರಾಮಾವಚಾರ ಚರಿತಾನೆ ತದನ್ಯ ಪುಂಭಿ ಮನಸಾಪಿ ಅಚಿ ಅಶಕ್ಯಾನಿ ಅಂತ ಕರೀತಾರೆ. ಇದು ಭಾಗವತದ ಮಾತು. ಏನು ರಾಮ ಮಾಡ್ತಾನೆ, ಏನು ಕೃಷ್ಣ ಮಾಡ್ತಾನೆ, ಅವೆಲ್ಲ ಏನವು? ಉಳಿದ ದೇವತೆಗಳು ಇಮ್ಯಾಜಿನ್ ಮಾಡೋಕ್ಕೂ ಆಗದ ಕೆಲಸಗಳು. ಅದು ಮೂಲಭೂತವಾದ ಭಾಗವತದ ವಾಕ್ಯ ಇದು. ಕರ್ಮಾಣಿ ಅಪರಿಮೇಯಾನಿ ಮನಸಾಪಿ ಸುರೇಶ್ವರೈ ಸಹ ಸಂಕರ್ಷಣ ಚಕ್ರೆ ಬಲರಾಮನ ಸಮೇತ ಅಂತ. ಸಹ ಸಂಕರ್ಷಣ ಅಂತ ಹೇಳಿದ್ರಿಂದ ಪ್ರಧಾನ ಯಾರು? ತಾನು. ಅವರ ಅಪ್ರ ಸಹಯುಕ್ತೇ ಅಪ್ರಧಾನೆ ಅಂತಾನೆ ವ್ಯಾಕರಣ ಸೂತ್ರ. ಸಹ ಅಂತ ಯಾರಿಗೆ ಹಾಕ್ತಾರೋ ಅವ್ರ ಸೆಕೆಂಡರಿ ಅಂತ. ಮಗನ ಜೊತೆಗೆ ತಂದೆ ಬಂದ, ಮಗನ ಜೊತೆಗೆ ತಂದೆ ಬಂದ, ಯಾರು ಪ್ರಧಾನ? ತಂದೆ ಪ್ರಧಾನ. ಸಹ ಅನ್ನೋದು ಯಾರ ಜೊತೆಗಿರುತ್ತೋ ಅವರು ಸೆಕೆಂಡರಿ, ಬೇರೆ ಉಳಿದವರು ಪ್ರೈಮರಿ. ಇದು ಅರ್ಥ ಅದಕ್ಕೆ. ಸಹ ಸಂಕರ್ಷಣಶ್ಚಕ್ರೆ ಭಗವಾನ್ ಮಧುಸೂದನ, ಭಗವಂತನಾದ ಮಧುಸೂದನ ಇಂಥ ವಿಭೂಷಿತಕ್ಕೂ ಆಗದ ಕಾರ್ಯಗಳನ್ನು ಮಾಡಿದ. ಅದು ಸುರರಿಂದ ಅಲ್ಲ, ಸುರೇಶ್ವರೈಹಿ. ಸುರೇಶ್ವರು ದೊಡ್ಡ ದೊಡ್ಡ ದೇವತೆಗಳು. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅದು ದೊಡ್ಡದು. ಇವತ್ತು ಸೈನ್ಸಿಸ್ಟ್ಗೆ ಇವ್ ಸೃಷ್ಟಿಗಿಷ್ಟೇ ಅರ್ಥ ಆಗ್ತಾ ಇಲ್ಲ, ಭಾರಿ ಕಷ್ಟಪಡ್ತಿದ್ದಾರೆ. ಅದು ಕಷ್ಟಪಡ್ತಿರೋದು ಕೊನೆಗೆ ಅರ್ಥನೇ ಆಗೋದಿಲ್ಲ. ಯಾತಕ್ಕೆ? ಸೃಷ್ಟಿ ಮಾಡಿದ ಬ್ರಹ್ಮದೇವರೇ ನಂಗೆ ಪೂರ್ತಿ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ಅಂದ್ಮೇಲೆ ಉಳಿದವರಿಗೆ ಗೊತ್ತಾಗೋ ಚಾನ್ಸ್, ಬರೀ ತೀರಿಗಳು ಬರ್ತಾನೆ ಇರ್ತವೆ, ಹೋಗ್ತಾನೆ ಇರ್ತವೆ. ತೀರಿಗಳು ಯಾವುದು? ಸಿದ್ಧಾಂತಗಳಲ್ಲ. ಫೈನಲ್ ಆದಮೇಲೆ ಸಿದ್ಧಾಂತ ಆಗೋದು. ಆ ಸಿದ್ಧಾಂತ ಎಂದು ಆಗೋದೇ ಇಲ್ಲ, ಯಾಕೆಂದ್ರೆ ತಿಳಿಯೋದೇ ಇಲ್ಲ ಅದರಿಂದ ಪೂರ್ತಿಯಾಗಿ. ಸಹ ಸಂಕರ್ಷಣಶ್ಚಕ್ರೆ ಭಗವಾನ್ ಮಧುಸೂದನ ಕಲೌ ಜನಿಷ್ಯಮಾಣಾಂ ದುಃಖಶೋಕತಮೋನುದಂ ಅನುಗ್ರಹಾಯ ಭೂತಾನಾಂ ಸುಪುಣ್ಯಂ ವ್ಯತನೋದ್ಯಶಃ. ಇನ್ನೊಂದು ಕಾರಣ ಇದು. ಇನ್ನೊಂದು ಇರೋದಕ್ಕೆ ಪ್ರಶ್ನೆ ಕೇಳ್ತಿರ್ಬೋದು, ಏನಂತ? ದೇವರು ಸರ್ವತಂತ್ರ ಸ್ವತಂತ್ರ, ಅವನ ಅವತಾರ ಯಾಕೆ ಮಾಡಬೇಕು? ಅಲ್ಲಿ ಅವನು ಬ್ಲಾಸ್ಟ್ ಆಗಲಿ ಬ್ಲಾಸ್ಟ್ ಆಗೋಗ್ತಿದ್ರೆ ಕೂಡ, ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ ಅಂತಾರಲ್ಲ ಪ್ರಭುರು. ಸಂಹಾರ ಕಾರ್ಯನೂ ಹಾಗೇನೆ. ವೈಕುಂಠದಲ್ಲಿ ಬ್ಲಾಸ್ಟ್ ಮಾಡೋ, ಇಲ್ಲಿಗೆ ಬರಬೇಕಾ? ಇವರೇ ಮಿಸೈಲ್ ಎಸಿತಾರೆ ಇಲ್ಲಿಂದನೋ. ಇವರೆಲ್ಲ ಬರ್ಬೇಕಾ? ತಾವು ಹೋಗೋದಿಲ್ಲ, ಏನ್ ಮಾಡ್ಬಿಡ್ತಾರೆ? ಹೋಗಿ ಮಿಸೈಲ್ ಡಮ ಅಂತ ಬ್ಲಾಸ್ಟ್ ಮಾಡ್ಬಿಡ್ತೀವಿ. ಅವ್ರು ಮಾಡ್ಬೋದಾಯ್ತು ಈ ಕೆಲಸ. ಯಾಕೆ ಮಾಡಲಿಲ್ಲ ಅಂದ್ರೆ, ಕರೆಕ್ಟ್ ಆ ರೀತಿ ಮಾಡಿದ್ರೆ ಏನಾಗ್ತಿದ್ದಿಲ್ಲ ಅಂದ್ರೆ, ದೇವ್ರ ಮಹಿ ನಮಗೆ ಗೊತ್ತಾಗ್ತಿದ್ದೀವಿ. ಯಾಕೋ ಹೋದ್ರು ಯಾಕೋ ಹೋದ್ರು ತಿಳ್ಕೊಂಡ್ಬಿಟ್ಟಿದ್ರು ಅಷ್ಟೇ. ಇದಕ್ಕಿಂತ ಹೋದ ತಪ್ಪಂತ ಬಿದ್ದು ಹೋಗ್ಬಿಟ್ಟಂದ್ರು ಕೊಡ್ತೀನಿ ಅಂತೆಲ್ಲ. ಅವ್ನು ಸತ್ತ ಇವನು ಸತ್ತ ಅಂತೀವಲ್ಲ ಹಾಗಾಗಿಬಿಡು, ರಾವಣ ಸತ್ತ ಅಂತ ಆಗಿಬಿಡ್ತಿತ್ತು. ರಾಕೃಷ್ಣ ದೇವರು ಕೊಂದ ಅಂತ ಆಗ್ತಿದ್ದಿಲ್ಲ, ಸತ್ತ ಅಂಬೋದು ಬೇರೆ ಕೊಂದ ಅಂಬೋದು ಬೇರೆ. ಅದಕ್ಕೆ ಕೊಂದ ಅಂತ ಗೊತ್ತಾದ್ರೆ ಉಪಯೋಗ ಏನು ಅಂದರೆ ಜಗತ್ತಿಗೆಲ್ಲ ಜ್ಞಾನಕ್ಕೆ ಕಾರಣ ಆಗುತ್ತೆ. ದೇವ್ರು ಎಷ್ಟು ದೊಡ್ಡವನು ಅಂತ ಅರ್ಥ ಆಗುತ್ತೆ. ದೊಡ್ಡವನು ಅಂತ ಅರ್ಥ ಏನು ಉಪಯೋಗ? ಮೋಕ್ಷಕ್ಕೆ ಸಾಧನ ಆಗುತ್ತೆ. ಅರ್ಥ ಆಯ್ತಾ? ಬ್ರಹ್ಮಜ್ಞಾನ ಎಲ್ಲ ಯಾವುದಕ್ಕೆ ಉಪಯೋಗ? ಮೋಕ್ಷಕ್ಕೆ ಸಾಧನ. ಅದಕ್ಕೆ ಮಾಡ್ತಾನೆ, ಕಲವು ಜನಿಷ್ಯಮಾಣ ನಾಮ ಕಲಿಯುಗದಲ್ಲಿ ಹುಟ್ಟತಕ್ಕಂತಹ ಜನಗಳಿಗೆ ದುಃಖ ಶೋಕ ತಮೋನುದಂ, ದುಃಖ ಶೋಕ ತಮೋನು ದುಃಖನುದಂ ಶೋಕನುದಂ ತಮೋನುದಂ, ದುಃಖ ಶೋಕ ಅಜ್ಞಾನವನ್ನು ಕಳೆಯತಕ್ಕಂತಹ ಕಾರ್ಯಗಳನ್ನು ಕೃಷ್ಣ ಮಾಡ. ಚಿಂತನೆ ಮಾಡಿದ್ರೆ ಸಾಕು, ಅದು ಅಷ್ಟೊಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ತಮೋನುದಾನಂದ ಮವಾಪ ಲೋಕ ಅಂತ ಹೇಳಿದ್ರೆ ತಮೋನುದಂ ಅದರ್ಥ. ಅನುಗ್ರಹಾಯ ಭೂತಾನ ಪ್ರಾಣಿಗಳ ಅನುಗ್ರಹಕ್ಕೋಸ್ಕರ, ಸುಪುಣ್ಯಂ ಯಶಃ ವ್ಯಥನೋ ಅತ್ಯಂತ ಪುಣ್ಯಕರವಾದ ಕೀರ್ತಿಯನ್ನು ಪರಮಾತ್ಮ ಲೋಕದಲ್ಲಿ ಹರಡಿಸಿದ. ಅದು ಭಕ್ತ ಪಾಠ ಇದೆಯಾ? ಭೂತಾನ ಮತ್ತೆ ಭೂತ ಅಂದರೆ ಯೋಗ್ಯ ಜೀವರು ಅಂತ ಅಷ್ಟೇ ಅರ್ಥ. ಅನುಗ್ರಹಾಯ ಭೂತಾನಾಂ ಸುಪುಣ್ಯಂ ವ್ಯತನೋದ್ಯಶಃ, ಇವರೇನು ಹೇಳಿದ್ದಾರೆ ಇದರೊಳಗೆ? ಅನುಗ್ರಹಾಯ ಕೃತ ಉದ್ಯಮ ಪಾನಪಾತ್ರಂ ಯದ್ವಾ ಇಲ್ಲ, ಅದು ಹೇಳಲೇ ಇಲ್ಲ. ಪದ ಯಾವುದೊಂದು? ಭೂತಾನಂ ಇರ್ಬೋದು, ಭಕ್ತಾನಾಮ ಇರ್ಬೋದು, ಅವರಿಗೂ ಎಲ್ಲಿಂತಿದೆ ಅವರಿರ್ಬೋದು ಅಲ್ಲ. ಅದು ಅದು ಒಂದೇ, ಅವರಿಬ್ಬರು ಓದ್ತಿರು, ನೀವು ಓದ್ತಿರ, ಅವ್ರಿಗೆ ಒಂದೇ ಪುಸ್ತಕ. ಆದ್ರಿಂದ ಭೂತಾನಾಮ ಅಂತ ಇಲ್ಲಿರು, ಪಂಕ್ತಿ ಹೇಳದೆ ಹೋದ್ರು ಕೂಡ ಅರ್ಥ ಅದೇ. ಬೇರೆ ಪುಸ್ತಕ ಅಂದ್ರೆ, ಬೇರೆ ಪುಸ್ತಕ ಅಂದ್ರೆ ಅದು ಎರಡು ಗೋರಖ್ಪುರದೇ. ಅದು ಯಾರ್ದದ? ಯಾರ್ದು? ಅವ್ರು ಗೋರಖ್ಪುರದವರ ಉಪಯೋಗ, ಅದೆಲ್ಲ ಒಂದೇ ಗುಂಪು ಏನಲ್ಲ. ಅಲ್ಲಿ ಕಾಪಿ ಹೊಡೆದಾಗ ಅದೇ ಬೇರೆ, ಜೆರಾಕ್ಸ್ ಕಾಪಿ ಬೇರೆ, ನೋಡಿ ಬರೆಯೋದು ಬೇರೆ, ಅಷ್ಟೇ ವ್ಯತ್ಯಾಸ. ಅದು ಜೆರಾಕ್ಸ್ ಕಾಪಿ ಇದೆ, ಅವರೇ ಮಾಡಿದ್ರೆ ನಿಮ್ಗೆ ನೋಡಿ ಬರೆದಿದ್ದು, ಅದನ್ನ ನೋಡಿ ಬರ್ಕೊಂಡಿರೋದು ಅಷ್ಟೇ. ಪ್ರಚಾರಕ್ಕೆ ಅದೇ ಸಿಕ್ಕಿತ್ತು, ನಮ್ಮಲ್ಲಿ ಪುಸ್ತಕದಲ್ಲಿ ಸಿಕ್ತಿತ್ತು. ಇತ್ತೀಚೆಗೆ ಪುಸ್ತಕ ಒಂದು 15 ವರ್ಷ ಪುಸ್ತಕ ಬರ್ತೇವೆ ಹೊರತು ಹಿಂದೆ ಸ್ವರಮೂಲ ಕೂಡ ಸಿಗ್ತಿರಲಿಲ್ಲ, ಗೊತ್ತಾಯ್ತು. ಟೀಕಾರು ಯಾವ ಪುಸ್ತಕನೂ ಸಿಗ್ತಿರಲಿಲ್ಲ, ಒಂದೊಂದೇ ಬರಲಕ್ಷ. ಈ ಬೇಕಾಷ್ಟು ಪುಸ್ತಕಗಳಾಗಿಬಿಟ್ಟಿದೆ, ಸಮಸ್ಯೆ ಇಲ್ಲ. ಈ ಓದೋದು ಸಮಸ್ಯೆ ಆಗಿದೆ ಹೊರತು ಪುಸ್ತಕದ ಸಮಸ್ಯೆ ಇಲ್ಲ. ಹಿಂದೆ ಓದೋರಿಗೆ ಪುಸ್ತಕಗಳು ಇರ್ತಿದ್ದಿಲ್ಲ, ಅವತ್ತು ಬರ್ಕೊಂಡು ಅವತ್ತೇ ಓದಬೇಕಾಗಿತ್ತು, ಅಷ್ಟು ಕಷ್ಟ ಇತ್ತು. ಅದೊಂದು ಕಾರಣ ಆಯಿತು, ಬೇರೆಯವರಿಗೆ ನಮ್ಮ ಸಿದ್ಧಾಂತ ತಿಳಿದೇ ಇರಲಿಕ್ಕೆ ಅದೊಂದು ಕಾರಣ. ಇವರು ಪಾಠ ಹೇಳಲಿಲ್ಲ, ಒಂದು ಹಿರಿಯಣ್ಣ ಬರೀತಾರೆ ಭಾರಿ ಪುಸ್ತಕ ದ್ವೈತ ಸಿದ್ಧಾಂತ ಬರೆದಿರೋಕ್ಕೆ ನೇನು ಇವರಲ್ಲಿ ಏನು ಆರೋಪ ಮಾಡಿದ್ರು, ಪಕ್ಷಪಾತ ಹೀಗೆ ಸಾಕಷ್ಟು ಆರೋಪ ಮಾಡಿದರು. ಅದಿರ್ಬೋದು ನಿಜ ಅಂತ ಹೇಳಿ ಇಲ್ಲ, ಹಾಗೇನೇ ಇಲ್ಲ. ಎಲ್ಲ ಪತ್ರದ ಪುಸ್ತಕ ನಂಗೆ ಸಿಕ್ಕಾಗ ಪುಸ್ತಕ ಸಿಗಲಿಲ್ಲ ನನಗೆ, ಅದೇ ಮತ್ತೆ ಈ ಪುಸ್ತಕಗಳು ಸಿಗಲಿಲ್ಲ ನನಗೆ. ಅದಕ್ಕೋಸ್ಕರ ಏನು ಮಾಡಬೇಕಾಯ್ತು? ಬರೀಬೇಕಾಯ್ತು. ಆಮೇಲೆ ಏನು ಮಾಡಿದೆ ನಾನು? ಹೇಳಿಸ್ಕೊಳ್ಳೋಕ್ಕೆ ಅಂತ ಹೋದೆ, ಅದು ಹೇಳ್ಕೊಳ್ಳೋಕ್ಕೂ ಹೆದರಿದ್ರು, ಹಿಂದೇಟ್ ಹಾಕಿದ್ರು, ಹೇಳಲಿಲ್ಲ. ಅದಕ್ಕೆ ನಾನು ಎಷ್ಟು ನನಗೆ ಸಿಕ್ತೋ ಅಷ್ಟು ಪಾಡಿದೆ. ಇನ್ನೊಂದು ವಾಲ್ಯೂಮ್ ಬರೆದಾಗ ಔಟ್ಲೈನ್ಸ್ ಆಫ್ ಇಂಡಿಯನ್ ಫಿಲಂ ಬರಲೇ ಇಲ್ಲ, ಎಸೆನ್ಷಿಯಲ್ಸ್ ಆಫ್ ಇಂಡಿಯನ್ ಫಿಲಂ ಇನ್ನೊಂದು ಬರೆದಾಗ ಅದರಲ್ಲೊಂದು ಇದ್ರ ಟೈಪ್, ಒಂದು ಎಪಿಲಾಗ್ ಟೈಪ್ ಬರೆದ್ಬಿಟ್ಟು ಶಾರ್ಟ್ ನೋಟ್ ಕೊಟ್ಟು ಇದನ್ನು ಯಾರೂ ಹೇಳಲಿಲ್ಲ, ಬರೀ ಯಾರೇ ಕಷ್ಟಪಟ್ಟು ಅಲ್ಲೇ ಹುಡುಕಿ ಸಂಗ್ರಹ ಮಾಡಿದ್ದೇನೆ ಹೊರತು ನನಗೆ ಅಥೆಂಟಿಕ್ ಆಗಿ ಸಿಕ್ಕಿಲ್ಲ ಅಂತ ಹೇಳಿದೆ. ಇದು ಇಂಪಾರ್ಟೆಂಟ್ ಇದೆ, ಅದರಿಂದ ಪುಸ್ತಕಗಳು ಸಿಗದೆ ಹೋಗಿದ್ದು ಅನಾಹುತ ಹಾಗೊಂದಾಯ್ತು. ಹಿರಿಯಣ್ಣ ಅಂತೇಳಿ, ಹಿರಿಯಣ್ಣ ಹಿರಿಯಣ್ಣಯ್ಯ ಬೇರೆ, ಹಿರಿಯಣ್ಣ ಬೇರೆ, ಪ್ರೊಫೆಸರ್ ಆಫ್ ಸಂಸ್ಕೃತ, ಬಹಳ ಹಿಂದೆ ಇತ್ತು, ಒಳ್ಳೆ ಒಳ್ಳೆ ಅದ್ವೈತದಲ್ಲಿ ಬಹಳ ದೊಡ್ಡ ವಿದ್ವಾಂಸ, ಇಂಗ್ಲಿಷ್ನಲ್ಲೂ ಒಳ್ಳೆ ಪ್ರಾವೀಣ್ಯ ಇತ್ತು. ಆದ್ರೆ ಇದಕ್ಕೆ ಬಗ್ಗೆ ಇರಲಿಲ್ಲ. ಏನ ಅದು ಅಯೋಗ್ಯರು ಸಿಗ, ಯೋಗ್ಯರು ಸಿಗದಾಗ ಆಗ್ಬಿಡ್ತಲ್ಲ, ಅದು ಫಜೀತಿ ಆಯ್ತು. ಈ ಯಾರಿಗೆ ಸಿಗಬಾರ್ದು ಹ್ಯಾಗ ಬಚ್ಚಿಟ್ಟರು ಅಂತ ತಮಗೆ ಸಿಗದಾಯ್ತು ಕೊನೆಗೆ. ಆ ಥರ ಕೊನೆಗೆ ಡೂಪ್ಲಿಕೇಟ್ ತಂದು ಬಡಿಬೇಕಾಗುತ್ತೆ, ಆ ಥರ ಆಗಬಾರ್ದು. ಒಬ್ರು ಸಿಗಬೇಕಲ್ಲ, ನಮ್ಮಲ್ಲಿ ಸಿಗಲೇ ಇಲ್ಲ ಕೊನೆಗೆ. ಅಯೋಗ್ಯರು ಸಿಗೋದ್ರಲ್ಲಿ ಎರಡಿದೆ, ಅಯೋಗ್ಯ ಪುಸ್ತಕ ಸಿಕ್ಕ ಮಾತ್ರಕ್ಕೆ ಜ್ಞಾನ ಬರೋದಿಲ್ಲ ಅವರಿಗೆ, ಗೊತ್ತಾಯ್ತಲ್ಲ. ಹೇಳೋ ವ್ಯವಸ್ಥೆನೇ ಇರಬೇಕು, ಅದಕ್ಕೆ ಹೇಳಬೇಕು ಒತ್ತು ಕೊಡ್ತಾರೆ. ಅನಾವಿಷ್ಕುರುವನ್ ಅನ್ವಯ, ಸಿಗದೇ ಇರಲಿ ಒಪ್ಪಣ, ಪುಸ್ತಕ ಪ್ರಿಂಟ್ ಮಾಡಿ ಎಲ್ಲೆಲ್ಲೂ ಬೀದಿಯಲ್ಲಿ ಮಾರಬೇಡಿ, ಅದು ಒಪ್ಪಣ. ಬೇಕಾದವ್ರಿಗೆ ಕೊಡಿ, ಹೌದಲ್ಲ? ಮಠಗಳಿಗೆ ಬರೋ ಪುಸ್ತಕ ಸಿಗದವ್ರ ಗತಿ ಏನಾಗ, ಹೌದಲ್ಲ? ನಿಮ್ಮ ಎಲ್ಲ ರೈಲ್ವೆ ಸ್ಟೇಷನ್ ಬುಕ್ ಸ್ಟಾಲ್ ಸಿಗೋದು ಬೇಡ, ಬಸ್ ಸ್ಟ್ಯಾಂಡಲ್ಲಿ ಸಿಗೋದು ಬೇಡ. ಮಠಗಳಿಗೆ ಅವರು ಕೊಡೋದ್ರೆ ನಿಮ್ಮ ನಮ್ಮನ್ನೇ ಯೋಗ್ಯರು ತೀರ್ಮಾನ ಮಾಡ್ಕೊಂಡಾಗಲಿಲ್ಲ ಆಗಿದ್ರು ಅವರೀಗ, ಅದು ಯಾರು ಯೋಗ್ಯರಾಗಿದ್ರೆ? ಓ, ನಿಮ್ಮ ಶಿಷ್ಯರಿಗೆ ಪಾಠ ಹೇಳಬೇಕಲ್ಲ ಕೊನೆ ಪಕ್ಷ, ಅದು ತಪ್ಪಾಗುತ್ತೆ. ಆದ್ದರಿಂದ ಗ್ರಂಥಗಳನ್ನು ಯಾವಾಗಲೂ ಕೂಡ ಪ್ರಕಾಶನ ಮಾಡಬೇಕು, ಅದನ್ನು ಯಾರೋ ರೀತಿಯಲ್ಲಿ ಅಟ್ರಾಕ್ಟ್ ಆಗ ಕೊಡ್ಲಿಕ್ಕೆ ಹೋಗಬಾರ್ದು ಅಷ್ಟೇ. ಯೋಗ್ಯ ಯೋಚನೆ ಮಾಡ್ತಾರೋ ಅವ್ರಿಗೆ ಕೇಳಿಬಿಟ್ಟು ಅವ್ರಿಗೆ ಕೊಡಬೇಕು, ಅವ್ರು ಸುಮ್ ಸುಮ್ಮನೆ ಕೊಡಕ್ಕೆ ಹೋಗಬಾರ್ದು, ಅದು ಇಂಪಾರ್ಟೆಂಟ್. ಆದರೆ ಗೊತ್ತೇ ಆಗಲಿ, ಏನೇನು ಗೊತ್ತಾಗಲಿಲ್ಲ, ಏನೇನು ಗೊತ್ತಿದ್ದಿಲ್ಲ. ಮ್ಯಾಕ್ಸ್ ಮಿಲ್ಲರ್ ಕಾಲಕ್ಕೆ ದ್ವೈತ ವೇದಾಂತದ ಬಗ್ಗೆ ಉಳಿದವರು ಏನೇನು ರೀಚ್ ಆಗಿದ್ದಿಲ್ಲ. ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ ಬರೆದ ಬಹಳಷ್ಟು ಜನಗಳಿಗೆ ಆಚಾರ್ಯಂತ ಇದೆ ಅಂತಲೇ ಗೊತ್ತಿರಲಿಲ್ಲ. ಸುಮ್ಮನೆ ಎಲ್ಲೋ ಇನ್ನೊಬ್ರು ಯಾರು ನೋಟ್ ಬರೆದ್ರೆ ಬರೀತಿದ್ರು ಅಷ್ಟೇ. ಸರ್ವೋದಯ ಸಂಗ್ರಹ ಮೊದಲ ಸಂಘ ಕಲೆಕ್ಟ್ ಮಾಡಿರ್ತಿದ್ರಲ್ಲ, ಅದ್ರ ಬೇಸಿಸ್ ಮೇಲೆ ಬರೀತಿದ್ರೆ ಹೊರತು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಸಿಕ್ತಿದ್ದಿಲ್ಲ ಅವರಿಗೆಲ್ಲ ಕೂಡ. ಆಮೇಲೆ ನಿಧಾನ ಪ್ರಿಂಟ್ ಆಗ ಕೃಷ್ಣಾಚಾರ್ಯ ಫಸ್ಟ್ ಟೈಮ್ ಪ್ರಿಂಟ್ ಮಾಡಿಸಿದಾಗ ಕೆಲವರಿಗೆ ಸಿಕ್ತು, ಆದರೆ ಅದು ಆಚಾರ್ಯ ಗ್ರಂಥ ಡೈರೆಕ್ಟ್ ಸಿಕ್ತೆ ಹೊರತು ಟೀಕಾ ಗ್ರಂಥಗಳು ಸಿಗಲಿಲ್ಲ ಅವರಿಗೆ. ಸಕ್ಷಣ ಆಚಾರ್ಯ ಡೈರೆಕ್ಟ್ ಅವರು ಏನು ಅರ್ಥ ಆಗೋದಿಲ್ಲ, ಅದು ಬಾಲವಾಕ್ಯ ಏನ ಕಿಮ್ಮೆ ಅಂತ ಹೇಳಿದ್ರೆ ಹಾಕಿ. ಆಚಾರ್ಯ ಮಿಸ್ಟಿಕ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಮಿಸ್ಟಿಕ್ ಲ್ಯಾಂಗ್ವೇಜ್ ಅಂದರೆ ಅತಿ ಕಡಿಮೆ ಪದ ಇರುತ್ತೆ, ಯೋಚನೆ ಮಾಡಿ ಮಾಡಿ ತಿಳಿದು ನೋಡಿದ್ರೆ ಅರ್ಥ ಆಗಲ್ಲ ಅದು. ಸುಮ್ಮನೆ ಡೀಪಾಗಿ ಹೋಗ್ಬೇಕು. ಅದಕ್ಕೆ ಟೀಕಾಕಾರ ಬರಬೇಕಾಯ್ತು. ಬೇರೆ ಯಾವ ಮತಕ್ಕೂ ಟೀಕಾಕಾರ ಬರೋದೇ ನಮ್ಮದು ಬಂದ ಟೀಕಾಕಾರ ಬರೋದು ಬೇರೆ. ಬೇರೆಯವ್ರು ಟೀಕಾಕಾರ ಬಂದಿದ್ದು ಏನೇನೋ ಮಾಡ್ಲಿಕ್ಕೆ ಬಂದರು. ನಮ್ಮಲ್ಲಿ ಹಾಗಲ್ಲ. ಆಚಾರ ಮಾತಿನ ಅರ್ಥ ಅಷ್ಟು ಹಿಡನ್ ಮೀನಿಂಗ್ ಇತ್ತದ್ರು. ಗಂಭೀರ ಯಾವಾಚ ವಿಕ್ಷಿಪ್ತ ವರ್ಣಿತಂ. ಜಡಭರ್ತ ಮಾತಾಡಿದಾಗ ರೋಹಗಣ ಹೇಳ್ತಾನೆ, ಇದು ಯೋಗ ಸಮ್ಮತವಾದ ಮಾತಿದು, ನನಗೆ ತಿಳಿಯೋದಿಲ್ಲ ಬಿಡಿಸಿ ಹೇಳಿ ಅಂತ ಹೇಳ್ತಾನೆ. ಆತ ಯೋಗಿಗಳ ಮಾತ್ರ ಒಗಟಿದ್ದಾಗಿರುತ್ತೆ. ಕಾರಣ ಹೇಳಿದ್ರಲ್ಲ ಇಲ್ಲೇ ಕನಕದಾಸ ಎಲ್ಲಿ ಅಂತ ಕೇಳಿದ್ರೆ, ಹಿಂದೆ ಬರೋರು ಮುಂದೆ, ಮುಂದೆ ಬರೋರು ಹಿಂದೆ ಅಂದರು. ಅವ್ರು ತಲೆ ಕೆಡ್ಕೋಗಿ ಎಲ್ಲರು ಮತ್ತೆ ಮುಂದೆ ಹೋಗ್ಬಿಡಿ ಹೋಗ್ಬಿಟ್ರೆ ಎಲ್ಲ ಹೋಗ್ಬಿಟ್ರು. ಹುಡುಗಿ ಮತ್ತೆ ವಾಪಸ್ ಬಂದರು. ಯಾರು ಹೇಳಿದ್ರೆ ಅವರೇ ಆಮೇಲೆ ಗೊತ್ತಾಯ್ತು ಅವ್ರಿಗೆ ಹೊಳಿತು. ತಕ್ಷಣ ಅರ್ಥ ಆಗಲ್ಲ. ಅದಕ್ಕೆಲ್ಲ ಏನಂತಾರೆ, ಅನುಭವಿಗಳ ಮಾತು ಅಂತ ಕರೀತಾರೆ. ಆಚಾರ ಸ್ಟೈಲ್ ಥ್ರೂ ಔಟ್ ಅಂಥ ಮಾತುಗಳು ಅಂತ ಮಾತಾದ್ರಿಂದ ಉಳಿದೋರಿಗೆ ತಿಳಿಯೋ ಚಾನ್ಸ್ ಇರಲಿಲ್ಲ. ಜಯತೀರ್ಥರ ಅದನ್ನೇನು ಮಾಡಿಬಿಟ್ರು, ತಿಳಿಯೋ ರೀತಿ ತಂದ್ರು. ಈ ಫಾರ್ಮಿಗೆ ಕನ್ವರ್ಟ್ ಮಾಡ್ತಾರೆ, ಇನ್ನೊಂದು ಫಾರ್ಮೆಟಿಗೆ ತರಬೇಕಲ್ಲ. ನಾವು ಲೋಕದ ಫಾರ್ಮೆಟಿಗೆ ಅವರು ತಂದ್ರು ಟೀಕಾರ, ಗೊತ್ತಾಯ್ತಾ. ಇನ್ನು ರೂಪ ಪಡೆದಲ್ಲಿ ಬರೆದಿದ್ರು ಕೂಡ ಅದನ್ನೇ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರು ಅಷ್ಟೇ. ಆ ಹಿಡನ್ ಲ್ಯಾಂಗ್ವೇಜ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ಟೀಕಾರ ಏನು ಮಾಡಿ ಪೂರ್ತಿ ಟ್ರಾನ್ಸ್ಫಾರ್ ಮಾಡಿ, ಗೊತ್ತಾಯ್ತಾ. ಆ ಆಧುನಿಕ ಪರಿಭಾಷೆಗೆ ಟ್ರಾನ್ಸ್ಫಾರ್ ಮಾಡಿದ್ರಿಂದ ಗ್ರೇಟ್ ಆಯಿತು. ಅದನ್ನು ಅರ್ಥ ಮಾಡ್ಕೋಬೇಕು. ಟೀಕಾರ ಟೀಕಾಕ್ಕೂ ಬೇರೆ ಯಾವ ಮತ ಟೀಕಾಕ್ಕೂ ಬಹಳ ವ್ಯತ್ಯಾಸ ಇದೆ. ಟೀಕಾರ ಟೀಕೆಗಳೆಲ್ಲ ವಿಶಿಷ್ಟ ಟೀಕೆಗಳು. ಆಚಾರ ಹೃದಯವನ್ನ ಆ ರೀತಿ ಬಿಡಿಸಿರೋದೆಲ್ಲ ತೀರಾ ವಂಡರ್ಫುಲ್ ಸ್ಟೈಲ್ ಅವರು. ಅದು ಅದು ಅದೇ ಗೊತ್ತಾಗುತ್ತೆ. ಟೀಕಾರ ಅದು ಜನಕ್ಕೆ ಗೊತ್ತಾಗಿತ್ತು, ಬಹಳ ಜನ ಸಿಗಲಿಲ್ಲ. ನ್ಯಾಯಸೌಧಾದಿ ಗ್ರಂಥಗಳು ಸಿಗದೆ ಹೋಗಿದ್ದರಿಂದ ಟೀಕಾರ ಇಬ್ಬರೇ ಗೊತ್ತಾಗಲಿಲ್ಲ. ಇನ್ನೂ ಅನೇಕರು ಏನು ತಪ್ಪು ತಿಳ್ಕೊಂಡ್ಬಿಟ್ರು ಅಂದ್ರೆ, ಸಾಮಾನ್ಯವಾಗಿ ಶಂಕರ ಭಾಷ್ಯ ಓದ್ಬಿಡ್ತಾರೆ, ಅದ್ವೈತದ್ವಿ ಗೊತ್ತಾಗ್ಬಿಡ್ತು, ಬ್ರಹ್ಮಸೂತ್ರಗಳು ಏನ್ ಹೇಳ್ತಾರೆ ಗೊತ್ತಾಗ್ಬಿಡುತ್ತೆ. ಆದ್ರೆ ಮಧ್ವಾಚಾರ ಭಾಷ್ಯ ಆಗಲ್ಲ. ಇವ್ರು ಬ್ರಹ್ಮಸೂತ್ರ ಭಾಷ್ಯ ಒಂದೇ ಒಂದು ಬಿಡ್ತಾರೆ, ಅರ್ಥ ಆಗಲ್ಲ. ಅನುವ್ಯಾಖ್ಯಾನ ಓದ್ಬೇಕು, ಮತ್ತೆ ನ್ಯಾಯವರ್ಣ ಓದ್ಬೇಕು, ಅನುಭಾಷ್ಯನ ಓದ್ಬೇಕು. ಅವ್ರು ಒಂದೇ ಗ್ರಂಥ ಬರೋದು. ಆಚಾರ ಅದಕ್ಕೆ ಏನ್ ಮಾಡ್ಬಿಟ್ಟಿದ್ದಾರೆ ಗೊತ್ತಾ, ಅವರೇ ಹೇಳನ್ ಮಾಡಿದ್ದಾರೆ. ಯೋಗ್ಯರು ಸಿಗಬಾರದು, ಅವರೇ ವ್ಯವಸ್ಥೆ ಮಾಡ್ಬಿಟ್ಟಿದ್ದಾರೆ. ಪುಸ್ತಕ ಪ್ರಿಂಟ್ ಆಗಿ ಮಾತ್ರ ಸಿಗ್ಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಅದಕ್ಕೆ ವಿ ಎಸ್ ಘಾಟೆ ಅಂತ ಒಬ್ಬರ ಅದೇನ್ ಮಾಡ್ದ, ಕಂಪ್ಯಾರಿಟಿವ್ ಭಾಷ್ಯ ಬರ ಮೂರಕ್ಕೂ ಕಂಪೇರ್ ಮಾಡ್ದ. ಚಿಕ್ಕ ಪುಸ್ತಕ ಅದು, ಒಂದು ಆಚಾರ್ಯ ಭಾಷ್ಯ, ಶಂಕರ ಭಾಷ್ಯ, ರಾಮಾನುಜ ಭಾಷ್ಯ, ನಿಂಬಾರ್ಕ ಭಾಷ್ಯ, ವಲ್ಲಭ ಭಾಷ್ಯ, ಇಷ್ಟಿಟ್ಕೊಂಡ್ಬಿಟ್ಟು ಕಂಪ್ಯಾರಿಟಿವ್ ಸ್ಟಡಿ ಅಂತ ಹೇಳಿ ಬರದ. ಮೂರು ಬರಿಬೇಕಾದ್ರೆ ಬಹಳಷ್ಟು ಕಡೆಗೆ ಹೇಳ್ತಾರೆ, ಇವ್ರು ಹೀಗೆ ಹೇಳ್ತಾರೆ, ಇವ್ರು ಹೀಗೆ ಹೇಳ್ತಾರೆ, ಸಾಲ್ಟ ಬರೀತಾರೆ. ಹೊರಬಿಟ್ಟು ಬಹಳಷ್ಟು ಕಡೆಗೆ ಮಧ್ವಾ ಸೀಮ್ಸ್ ಟು ಬಿ ಕರೆಕ್ಟ್ ಅಂತ ಬರೀತಾರೆ, ಗೊತ್ತಾಯ್ತಾ. ಕೆಲವು ಕಡೆ ಇದು ಅಬ್ಸ್ಕ್ಯೂರ್ ಅಂತ ಬರೀತಾರೆ. ಯಾತಕ್ಕೆ ಅಂದ್ರೆ ಅನುವ್ಯಾಖ್ಯಾನ ಓದಿಲ್ಲ ಅದ್ರ. ಆಚಾರ ಅನುವ್ಯಾಖ್ಯಾನ ಯಾತಕ್ಕೆ ಬರೆದ್ರು, ಸ್ಪಷ್ಟತ ಅರ್ಥತಃ ಅದು ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ಬರೋದು. ಅದು ಓದದೇ ಇದ್ದವ್ರಿಗೆ ಅರ್ಥ ಆಗತ್ತೆ, ತಿಳಿತಿಲ್ಲ. ಆಚಾರ ಉದ್ದೇಶನೇ ಆಗಿತ್ತು. ಇದು ಸರಿಯಾದ ಕಾರಣ. ಯಾತಕ್ಕೆ ಕಾರಣ ಅಂದ್ರೆ ಎಲ್ಲರಿಗೆ ತಿಳಿಬಾರ್ದು, ಅದು ಕರೆಕ್ಟ್. ಆದ್ರೆ ಪುಸ್ತಕನೇ ತೆಗೆದ ಏನಾಗತ್ತೆ ಈಗ, ಅದು ತಪ್ಪಾಗತ್ತೆ. ಅದೆಲ್ಲ ಯೋಚನೆ ಮಾಡಬೇಕು. ಆಮೇಲೆ ಅವ್ರಿಗೆ ಯಾವ ದಾಸಗುಪ್ತ ಮಾಡಿದ್ದು ಅದೇನೆ. ದಾಸಗುಪ್ತ ಕೂಡ ಇವೆಲ್ಲ ಈ ರೀತಿ ಓದ್ಲಿಕ್ಕಾಗಲಿಲ್ಲ. ಬಟ್ ಅಷ್ಟರಲ್ಲೇ ಹೇಳಿದ ಇದು ಬೆಸ್ಟ್ ಫಿಲಾಸಫಿ ಅಂತೇಳಿ. ಅಷ್ಟು ಮಿನಿಮಮ್ ಓದಿದ್ದಕ್ಕೇನೆ ಭಾರಿ ಆಶ್ಚರ್ಯ ಆಯಿತು. ತೀರಾ ವಂಡರ್ ಫಿಲಾಸಫಿ ಒಪ್ಕೊಂಡ್ಬಿಟ್ಟ ಅಂತ. ಅದೆಲ್ಲ ಸಮಗ್ರ ಓದ್ದಾಗ ಮಾತ್ರ ಕ್ಲಿಯರ್ ಆಗಿ ಗೊತ್ತಾಗ. ನಾವು ಓದೋ ಅವಕಾಶ ಇದೆ, ಆ ಕಡೆ ಕಮಿಟ್ಮೆಂಟೇ ನಮಗಿಲ್ಲ. ಎಲ್ಲ ಓದ್ಬೇಕು ಅಲ್ಲಲ್ಲೇ ಓದಿರ್ಬೇಕು, ಎಷ್ಟೆಷ್ಟು ಓದ್ತಾರೆ ಅಲ್ಲಿ ಮುಗಿದೋದ ಹಾಗೆ. ಇಡೀ ಸ್ವರಮೂಲ ಓದೋ ಅಭ್ಯಾಸ ನಮ್ಮಲ್ಲಿ ಬಂದೇ ಇಲ್ಲ, ಹೀಗಾಗಿಬಿಟ್ಟು. ಇಡೀ ಸ್ವರಮೂಲ ಓದೋದೇ ಇಲ್ಲ. ಅದ್ರ ಯಾವುದೋ ಪಾರ್ಟ್ ಓದ್ತಾರೆ, ಅದೊಂದು ಭಾಗ ಓದ್ತಾ ಓದ್ತಾರೆ, ಮುಂದೆ ನಿಲ್ಲಿಸ್ಬಿಡ್ತಾರೆ. ಹೀಗಾಗಿ ಅದರ ಫುಲ್ ಇದು ಸಿಗೋದೇ ಇಲ್ಲ. ನಮ್ಮಲ್ಲಿ ಸುಧಾದಿ ಗ್ರಂಥ ಓದೋ ಅಭ್ಯಾಸ ಒಂದು ಸ್ಟೇಜಲ್ಲಿ ಹೇಗೆ ಬಂತು, ಸ್ವರಮೂಲ ಓದೋ ಸ್ಟೇಜ್ ಇತ್ತೀಚೆಗೆ ಮಿಸ್ ಆಗಿದೆ. ಹಿಂದೆಲ್ಲ ಬಂದಿರಲೇಬೇಕು, ಇತ್ತೀಚೆಗೆ ಮಿಸ್ ಆಗಿಬಿಟ್ಟಿದೆ. ಅದಕ್ಕೇನೆ ವ್ಯಾಸರಾಜರು ಆಚಾರ ಗ್ರಂಥಗಳನ್ನ ಆ ಸಮಗ್ರ ಪಾಠ ಹೇಳಿದ್ರು ಅಂತ ಹೇಳಿದ್ರಲ್ಲ, ಅಂತ ರೆಫರೆನ್ಸ್ ಮತ್ತೆ ಸಿಗೋದಿಲ್ಲ ಜಾಸ್ತಿನೇ. ಸಮಗ್ರ ಪಾಠ ಒಂದ್ಸರ್ತಿ ಅಲ್ಲ, ಅಕ್ಸರ್ತಿ ಹೇಳ್ಬೇಕಾದ್ರೆ ಆ ಸರ್ ಷಡ್ವಾರಂ ಮಧ್ವಶಾಸ್ತ್ರಂ ಅಂತ ಹೇಳ್ಬೇಕಾದ್ರೆ ಎಷ್ಟು ಇದ ಹೇಳಿದ್ದಾರೆ. ಆ ಥರ ಸರ್ವಮೂಲದ ಬರೀ ಫುಲ್ ಗ್ರಿಪ್ ಇದ್ರೆ ಮಾತ್ರ ಆಚಾರ ಅಭಿಪ್ರಾಯ ಗೊತ್ತಾಗೋದು. ಇನ್ನೂ ಒಂದು ವಿಷಯ, ಬ್ರಹ್ಮಸೂತ್ರ ಭಾಷೆ ಓದಿದ್ರು ಗೊತ್ತಾಗೋದಿಲ್ಲ, ಅನುವ್ಯಾಖ್ಯಾನ ಬೇಕು, ಎಲ್ಲ ಬೇಕು, ಕರೆಕ್ಟೇ. ಇನ್ನೂ ಹೇಳಬೇಕಾದ್ರೆ ಎಲ್ಲ ಸ್ವರವನ್ನು ಓದ್ಬೇಕು, ಪೂರ್ತಿ ಅರ್ಥ ಆಗಬೇಕಾದ್ರೆ. ಅವ್ರದ್ದು ಇಂಪ ಇನ್ನೂ ಸ್ಟೈಲ್ ಅದು. ಬ್ರಹ್ಮಸೂತ್ರ ಭಾಷೆ ಒಂದೇ ಅರ್ಥ ಆಗಬೇಕಾದ್ರೆ ಸೂತ್ರ ಪ್ರಸ್ಥಾನದ ಗ್ರಂಥದ ಜೊತೆಗೆ ಗೀತಾ ಪ್ರಸ್ಥ ಎಲ್ಲ ಸೇರಿ ಓದ್ಬೇಕು. ಕಾರಣ ಏನು ಅಂದ್ರೆ ರಹಸ್ಯ ಅಂತ ಅದಕ್ಕೆ ಹೇಳಿತ್ತು. ಆ ರೀತಿ ಓದಬೇಕಾದ್ರೆ ವ್ಯವಸ್ಥೆ ಆಗ್ಬೇಕು. ಜನಕ್ಕೆ ಕೊನೆ ಪಕ್ಷ ಏನಾಗಬೇಕಾಗಿತ್ತು, ಆಚಾರ ಗ್ರಂಥ ನಮ್ಗೆ ಅರ್ಥ ಆಗಿಲ್ಲ ಅಂತ ಆಗ್ಬೇಕಾಗಿತ್ತು. ಅದಾಗದೆ ಏನ್ ಮಾಡ್ಬಿಟ್ರೆ ಜನಗಳು ಇತ್ತೀಚಿನ ಒಂಥರ ಮಿಥ್ಯಾರೋಪ ಮಾಡ ಮಾಡಿದ್ರು, ಅದು ತಪ್ಪು, ಅದು ಒಂಥರ ಅನ್ಯಾಯ. ಆ ರೀತಿ ಮಾಡೋದು ಅನ್ಯಾಯ. ಗೊತ್ತಾಗದಿದ್ದು ಮಾತನ್ನು ಗೊತ್ತಾಗಿಲ್ಲ ಅಂತ ಹೇಳ್ಬೇಕೆ ಹೊರತು ಅದು ತಪ್ಪು ಅಂತ ಹೇಳೋ ಸಾಹಸ ಮಾಡಕ್ ಹೋಗ್ಬಾರ್ದು, ಅದು ತಪ್ಪು. ಅಕ್ಷೌಹಿಣೀನಾಂ ಪತಿಭಿ ಅಸುರೈಹಿ ನೃಪ ಲಾಂಛನೈಹಿ ಭುವ ಆಕ್ರಮ್ಯಮಾಣಾಯ ಅಭಾವಾಯ ಕೃತೋದ್ಯಮ ಕರಿಷ್ಯ ಕಲೋ ಜನಿಷ್ಯಮಾಣಾಂ ದುಃಖ ಶೋಕ ತಮೋನುದಂ ಅನುಗ್ರಹಾಯ ಭೂತಾನಾಂ ಸುಪುಣ್ಯಂ ವ್ಯತನೋದ್ಯಶಃ ಯಸ್ಮಿನ್ ಸತ್ಕರ್ಣಪಿ ಯೂಷೇ ಯಶಸ್ತೀರ್ಥವರೇ ಅಸಕೃತ್ ಶ್ರೋತ್ರಾಂಜಲಿ ರೂಪ ಸ್ಪೃಶ್ಯ ಧುನುತೇ ಕರ್ಮ ವಾಸನಾಃ. ಇವೆಲ್ಲ ಒಂದು ವಂಡರ್ಫುಲ್ ಶ್ಲೋಕಗಳವೆಲ್ಲ. ಯಸ್ಮಿನ್ ಸತ್ಕರ್ಣ ಪಿಯೂಷೇ ಯಶಸ್ತೀರ್ಥವರೇ ಅಸಕೃತ್. ಇಂಥ ಒಂದು ಯಶಸ್ತೀರ್ಥವರ ಪರಮಾತ್ಮನ ಅಂತ, ಪರಮಾತ್ಮನ ಯಶಸ್ಸು ಅನ್ನೋ ತೀರ್ಥವರ ಅಂದ್ರೆ ಶ್ರೇಷ್ಠ ಶಾಸ್ತ್ರ. ಆ ಸತ್ಕರ್ಣ ಪಿಯೂಷೆ ಕರ್ಣಗಳಿಗೆ ಅಮೃತ ಪ್ರಾಯ, ಅದನ್ನು ಶ್ರೋತ್ರಾಂಜಲಿ ಉಪಸ್ಪೃಶ್ಯ ಶ್ರೋತ್ರ ಅಂತಕ್ಕಂಥ ಅಂಜಲಿಯಿಂದ ಸ್ವೀಕಾರ ಮಾಡಿಬಿಟ್ಟಾಗ ಕರ್ಮ ವಾಸನಾ ಧುನುತೆ, ಎಲ್ಲ ಕರ್ಮದ ವಾಸನೆಲ್ಲ ಬ್ಲಾಸ್ಟ್ ಆಗಿಬಿಡ್ತವೆ ಅಂತ ಹೇಳ್ತಾರೆ. ಅಲ್ಲಿಗೆ ಮೋಕ್ಷ ಸಿಗುತ್ತೆ ಅಂತ. ಕರ್ಮದ ವಾಸನೆ ನಮ್ಮನ್ನು ಸುತ್ತಾ ಇರೋದು, ಅದು ಹೋಗಿಬಿಡುತ್ತೆ. ಎಲ್ಲ ಒಳ್ಳೆ ಅಲಂಕಾರ ಅದು. ಕರಡ ಪಿಯೂಷೇ, ಇದು ಬಾಯಿ ಪಿಯೂಷ ಅಲ್ಲ, ಕಿವಿ ಕಿವಿಗೆ ಅಮೃತ. ಕರ್ಣರಸಾಯನ ಅಂತೀವಲ್ಲ ಹಾಕಿ, ಕರ್ಣಾಮೃತ, ಕರ್ಣಾಮೃತ ಕಿವಿಗೆ ಅಮೃತ ಇದು. ಈಗ ಕೆಲವೆಲ್ಲ ಆಹಾರ ಅನ್ನ ಎಲ್ಲ ಬಾಯಿಗೆ ಅಮೃತ, ನಾಲಿಗೆ ಅಮೃತವಾದರೆ ಆಹಾರ, ಕಿವಿಗೆ ಅಮೃತವಾದರೆ ಜ್ಞಾನ. ಅದು ಅದು ಅನ್ನ, ಇದು ಜ್ಞಾನ. ಅದಕ್ಕೆ ಹೇಳ್ತಾರೆ ಅದನ್ನು ಹೇಗೆ ಅಮೃತನ ಬೊಗಸೆ ಹಾಕೊಂಡು ಕುಡಿತಾರಲ್ಲ, ಇದಕ್ಕೇನು ಬೇಕಂದ್ರೆ ಶ್ರೋತ್ರಾಂಜಲಿ, ಕಿವಿನ ಬೊಗಸೆ ಅಂತ. ಅದಕ್ಕೆ ಬೊಗಸೆ ದೇವರ ಪರ್ಮನೆಂಟ್ ಶೇಪ್. ಅದಕ್ಕೆ ಕೈಯಾರು ಹೀಗಿದ್ದು ಹೀಗೆ ಮಾಡ್ಬೋದು, ಕಿವಿ ಯಾವಾಗ ಒಂದೇ ಟೈಪ್ ಇರುತ್ತೆ. ಅದಕ್ಕೆ ಯಾವಾಗ ರಿಸೀವ್ ಮಾಡುತ್ತೆ, ರಿಸೀವರ್ ಇದ್ದಾಗ ಅದು ಒಂದು, ಆದರೆ ಅದನ್ನು ಸರಿಯಾಗಿ ರಿಸೀವ್ ಮಾಡ್ತಾನೆ ಇರಿ ಯಾವಾಗಲೂ ಕೂಡ ಅಂತೇಳಿ. ಆ ದೃಷ್ಟಿಯಿಂದ ಬಾಯಿ ತೆಗಿಲಕ್ಕೆ ಮುಚ್ಚಲಕ್ಕೆಲ್ಲ ಬರುತ್ತೆ, ಅವಾಗ ಕೈ ಆಡ್ಸಕ್ಕೆ ಬರುತ್ತೆ. ಕಿವಿ ಮಾತ್ರ ಯಾವಾಗಲೂ ಫಿಕ್ಸೆಡ್, ಅದು ಯಾವಾಗಲೂ ಕೇಳ್ತಾನೆ ಇರ್ಬೇಕು. ದೇವರು ಮೈ ವ್ಯಾರಿತಿ ಮಾಡಿದ್ದಾನೆ, ಅದು ಬೇರೆ ಡೈವರ್ಟ್ ಆಗಿದ್ದು ಪದ್ಧತಿ ಆಗಿದೆ. ಕ್ರೋತ್ರಾಂಜಲಿ ಉಪಸ್ಪೃಶ್ಯ ಧುನುತೇ ಕರ್ಮ ವಾಸನಾ. ಹೇಗೆ ಈ ಬಂದು ಬಾಯಿದ್ದ ಕುಡದಂಥ ಇದು ನಮ್ಮ ಹಸಿವನ್ನು ಪರಿಹಾರ ಮಾಡುತ್ತೋ, ಇದು ಕರ್ಮವಾಸನೆಯೇ ಪರಿಹಾರ ಮಾಡಿಬಿಡುತ್ತೆ ಅಂತೇಳಿ ತ್ರೋಟ್ ರೂಪಕಾಲಂಕಾರದಿಂದ ಹೇಳ್ತಾರೆ. ಭೋಜ ವೃಷ್ಣಿ ಅಂಧಕ ಮಧು ಶೂರಸೇನತ ಶಾರ್ಹಕೈ ಶ್ಲಾಘನೀಯೇ ಹಿತ ಪಶ್ವತ್ ಗುರುಸಂಜಯ ಪಾಂಡುಭಿ. ನೋಡಿ ಎಷ್ಟು ವೆರೈಟಿ ಇದ್ದಾರೆ. ಭೋಜ ವೃಷ್ಣಿ ಅಂಧಕ ಮಧು ಶೂರಸೇನ ದಶಾರ್ಹಕೈ, ಇವರೆಲ್ಲ ಯಾದವ್ರ ವೆರೈಟಿ ಇವರು. ಶ್ಲಾಘನೀಯೇ ಹಿತ, ಈ ಬ್ರಾಹ್ಮಣರಲ್ಲಿ ಗೋತ್ರಗಳು ಹೇಗೋ ಆ ಕ್ಷತ್ರಿಯರಲ್ಲಿ ಯದುಗಳಲ್ಲಿ ಸಬ್ ವೆರೈಟಿಗಳು ಎಲ್ಲ ಗೋತ್ರ, ಅದರಲ್ಲಿ ಪ್ರವರಗಳು ಹೇಗೆ ಸೇರ್ಬೇಕು ಹಾಗೆ ಸೇರಿದೆ. ಶ್ಲಾಘನೇಯೇ ಹಿತ ಶಶ್ವತ್ ಕುರುಸೃಂಜಯ ಪಾಂಡುಭಿ. ಕುರುಸೃಂಜಯ ಪಾಂಡುಗಳೆಲ್ಲ ಈ ಕಡೆಯವರು, ಅವರೆಲ್ಲ ಯಾದವ್ರು ಇನ್ಸೈಡು. ಅದಕ್ಕೆ ಬೇರೆ ಮಾಡಬೇಕಾದ್ರೆ ಕೂಡ ಒಂದು ಅರ್ಥ ಇದೆ ಅದಕ್ಕೆ. ಆ ಗುಂಪನ್ನು ಒಂದು ಕಡೆ ಯಾತಕ್ಕೆ ಹೇಳಿದ್ರು ಅಂದರೆ ಒಂದೇ ಕ್ಲಾಸ್ನಲ್ಲಿ ಸಬ್ ಡಿವಿಷನ್ಸ್, ಇದು ಡಿಫ್ರೆಂಟ್ ಕ್ಲಾಸ್ ಇದೆ. ಅದಕ್ಕೆ ಕುರುಸೃಂಜಯ ಪಾಂಡುಭಿ ಶ್ಲಾಘನೀಯ ಈಹಿತ ಶಶ್ವತ್ ಪರಮಾತ್ಮ ಶ್ಲಾಘನೇಯ ಈಹಿತ, ಶ್ಲಾಘನೇಯ ಅಭಿಪ್ರಾಯ ಅಂತ ಅರ್ಥ. ಪೂಜ್ಯಮಾನ ಚರಿತ ಅಂತ ಅರ್ಥ ಬರುತ್ತೆ. ಅಂದರೆ ಯಾರೇ ಹೇಳಿದ್ರು ಕೃಷ್ಣನ ಕಥೆ ಕೇಳಿದ್ರೆ ಏನಾಗಬೇಕು, ಅದು ಪೂಜ್ಯ ರಾಘವೇಂದ್ರ ಹೇಳಿದ್ರು ಕೃಷ್ಣನ ಹೆಸರು ಪೂಜ್ಯ ಅಂತಾನೆ ಕರಿಬು, ಬೇರೆ ಇಲ್ಲೇ ಇಲ್ಲ. ಸ್ನಿಗ್ಧ ಸ್ಮಿತ ಇಚ್ಛಿತೋದಾರೈಹಿ ವಾಕ್ಯೈಹಿ ವಿಕ್ರಮ ಲೀಲೆಯ ನೃಲೋಕಂ ರಮಯಾಮಾಸ ಮೂರ್ತಿಯ ಸರ್ವಾಂಗ ರಮ್ಯಯ. ಕೃಷ್ಣನ ಕಾರ್ಯಗಳು ಹೇಗೋ ಆತನ ರೂಪ ಹೇಗಿತ್ತು ಅಂತ ಹೇಳ್ತಾನೆ. ಸ್ನಿಗ್ಧ ಸ್ಮಿತ ಈಕ್ಷಿತ ಉದಾರೈಹಿ ವಾಕ್ಯೈಹಿ ವಿಕ್ರಮ ಲೀಲೆಯ ನೃಲೋಕಂ ಶಮಯ ರಮಯಾಮಾಸ ಮೂರ್ತಿಯ ಸರ್ವಾಂಗ ರಮ್ಯಯ. ಸರ್ವಾಂಗ ರಮ್ಯಯ ಮೂರ್ತಿಯ, ಸರ್ವಾಂಗ ಸುಂದರ ಅಂತ. ಸರ್ವಾಂಗ ಸುಂದರವಾದ ತನ್ನ ಆಕೃತಿಯಿಂದ ಕೃಷ್ಣ ನೃಲೋಕಂ ರಮಯಾಮಾಸ ಸಾಕ್ಷಾನ್ ಮನ್ಮಥ ಮನ್ಮಥಃ. ಕೃಷ್ಣ ಆಚಾರ್ಯರು ಹೋದಲ್ಲೆಲ್ಲ ಹೇಗೆ ಅವರ ಸೌಂದರ್ಯ ಮತ್ತು ಮಾತು ಹೇಗೆ ಹಿಡಿಸ್ತಿತ್ತೋ, ಕೃಷ್ಣ ಅಷ್ಟು ಸುಂದರ ಅಷ್ಟು ಅದ್ಭುತ ಕಾರ್ಯ ಮಾಡ್ತಾ ಇದ್ದ. ಅದಕ್ಕೆ ನೃಲೋಕಂ ರಮಯಾಮಾಸ ಮೂರ್ತಿಯ ಸರ್ವಾಂಗ ರಮ್ಯಯ, ಇದು ಒಂದು. ಮತ್ತಿನ್ನೇ ಹೇಗಿತ್ತು ಆತನ ರೂಪ ಅಂದರೆ ವಾಕ್ಯೈಹಿ, ಮಾತುಗಳು ಹೇಗಿತ್ತು ಅಂದರೆ ವಿಕ್ರಮ ಲೀಲೆಯ, ವಿಕ್ರಮದಿಂದ ಕೂಡಿದ ಲೀಲೆಯ ಮಾತುಗಳು. ಮತ್ತೆ ಸ್ಟೈಲ್ ಹೇಗಿತ್ತು ಮಾತಾಡೋದಂದ್ರೆ ಸ್ನಿಗ್ಧ ಸ್ಮಿತ ಈಕ್ಷಿತೋದಾರೈಹಿ. ಸ್ನಿಗ್ಧ ಸ್ಮಿತ, ಸ್ನೇಹದಿಂದ ಕೂಡಿದ ಒಂದು ಮಂದಹಾಸ. ಈಕ್ಷಿತ ಅಂದರೆ ನೋಟ, ಅವಲೋಕನ, ಸಾಂದುರಾಗ ಅವಲೋಕನಂ. ಸ್ನಿಗ್ಧವಾದ ಸ್ಮಿತ ಮಂದಹಾಸ, ಅದೇ ಸ್ನಿಗ್ಧವಾದಂತಹ ನೋಟ. ಅದು ಎರಡಕ್ಕೂ ಕಾಮನ್, ಅದು ಸ್ನಿಗ್ಧ ಸ್ಮಿತ, ಸ್ನಿಗ್ಧ ಅವಲೋಕನ. ಮತ್ತು ಸ್ನಿಗ್ಧ ಅದರಿಂದ ಉದಾರವಾದ ವಾಕ್ಯಗಳಿಂದ, ವಿಕ್ರಮಗಳ ಲೀಲೆಯಿಂದ ಕೂಡಿದ ವಾಕ್ಯಗಳಿಂದ ನೃಲೋಕಂ ರಮಯಾಮಾಸ. ಸೊ ಮೂರ್ತ್ಯಾ ರಮಯಾಮಾಸ ವಾಕ್ಯೈಹಿ ರಮಯಾಮಾಸ, ಮಾತಿನಿಂದನೂ ಆನಂದ ಪಡಿಸಿದ, ಮಾತಿನಿಂದನೂ ಆನಂದ ಪಡಿಸಿದ, ಮತ್ತು ಕೃತಿ ಆಕೃತಿಯಿಂದನೂ, ಕೃತಿ ಮತ್ತು ಆಕೃತಿ ಎರಡರಿಂದನೂ ಕೃಷ್ಣ ಲೋಕವನ್ನ ಆನಂದ ಪಡಿಸಿದ. ಯಶಾನನಂ ಮನ್ಮಥನಿಗೂ ಮನ್ಮಥ ಅಂತ ಗೊತ್ತಾಯ್ತಾ. ನಿತ್ಯೋ ನಿತ್ಯಾನಾಂ ಚೇತನ ಬೆಸ್ಟ್ ಆಫ್ ಬೆಸ್ಟ್ ಅಂತ ಹೇಳ್ತಾರೆ ಆ ಥರ, ಅದರಲ್ಲೂ ಸುಂದರ ಅಂತ ಹೇಳೋದು. ಮನ್ಮಥನಿಗೂ ಮನ್ಮಥ, ಮನ್ಮಥನ ಅಪ್ಪ ಅಂದಮೇಲೆ ಆಗಿರ್ಲೇಬೇಕಲ್ಲ ಕೆಲಸ. ಇದಕ್ಕಿಂತ ಅವ್ರ ಅಪ್ಪ ಅಂತ ಹೇಳ್ಬೇಕಾದ್ರೆ ನೀನು ಶ್ರೇಷ್ಠ ಅಂತ ಅರ್ಥ. ಅವ್ರ ಅಪ್ಪ ಬಂದರೂ ಕೇರ್ ಮಾಡೋದಿಲ್ಲ ಅಂತಾರಲ್ಲ. ಸೊ ಮನ್ಮಥನ ಅಪ್ಪ ಅಂದರೆ ಪರಮ ಮನ್ಮಥ ಅಂತ ಅರ್ಥ. ಅಥವಾ ಮನ್ಮಥಸ್ಯಾಪಿ ಮನ್ಮಥ, ಮನನ ಮನಸ್ಸನ್ನು ಮಥನ ಮಾಡುವನು ಅಂತ. ಮನ್ಮಥನ ಮಥ, ಮನ್ಮಥ ಯಾವ್ದು ಗೊತ್ತ ಹೆಸರು, ಮನಸ್ಸನ್ನು ಮಥನ ಮಾಡ್ತಾನೆ, ಮನಸ್ಸನ್ನು ಡಿಸ್ಟರ್ಬ್ ಮಾಡಾಕ್ಬಿಡ್ತಾನೆ. ಎಂಥ ಯೋಗಿಗಳ ಮನಸ್ಸು ಡಿಸ್ಟರ್ಬ್ ಆಗುತ್ತಲ್ಲ ಅದಕ್ಕೆ ಮನ್ಮಥ ಅಂತ ಹೆಸರು. ಆ ಶಬ್ದ ಬರೋದಕ್ಕೆ ಕಾರಣ ಅದು. ಮನ್ಮಥನ ಮನಸ್ಸು ಕೂಡ ಏನಾಗಬೇಕು, ಮತಿಸೋಗಿಬಿಡೋದು. ಯಶಾನನಂ ಮಕರಕುಂಡಲ ಚಾರು ಕರ್ಣ ಭ್ರಾಜತ್ ಕಪೋಲ ಸುಭಗಂ ಸವಿಲಾಸಹಾಸಂ ನಿತ್ಯೋತ್ಸವಂ ನಾ ತತ್ರುಪುಹು ದೃಶಿಭಿಹಿ ಪಿಬಂತ್ಯೋ ನಾರ್ಯೋ ನರಶ್ಚ ಮುದಿತಾಹ ಕುಪಿತಾನಿ ಮೇಶ್ಚ. ಎಷ್ಟೊಳ್ಳೆ ಶ್ಲೋಕ ನೋಡಿ ಕಾವ್ಯ ಅದು. ಯಶಾನನಂ ಮಕರಕುಂಡಲ ಚಾರುಕರ್ಣ ಭ್ರಾಜತ್ ಕಪೋಲ ಸುಭಗಂ. ಕೃಷ್ಣನ ಮುಖ ಹೇಗಿತ್ತು ಅಂದರೆ ಮಕರಕುಂಡಲ, ಮಕರಕುಂಡಲ ಚಾರು ಕರ್ಣ ಮಕರ ಕುಂಡಲಗಳಿಂದ ಮನೋಹರವಾದ ಕರ್ಣಗಳಿಂದ ಹೊಡಿತಾ ಇದ್ದಂತಹ ಭ್ರಾಜತ್ ಕಪೋಲ ಸುಭಗಂ ಹೊಡಿತಕ್ಕಂತಹ ಕಪೋಲಗಳಿಂದ ಮನೋಹರವಾಗಿದ್ದಂತಹ ಸವಿಲಾಸ ಹಾಸಂ ವಿಲಾಸದ ಮಂದಹಾಸದಿಂದ ಕೂಡಿದಂತಹ ನಿತ್ಯೋತ್ಸವಂ ನಿತ್ಯ ಉತ್ಸವಕರವಾದಂತಹ ರೂಪವನ್ನ ಪರಮಾತ್ಮನ ಮುಖವನ್ನ ಕೃಷ್ಣನ ಮುಖವನ್ನ ದೃಶಿಭಿ ಪಿಬಂತ್ಯ ಕಣ್ಣಿಂದ ನೋಡ್ತಾ ನೋಡ್ತಾ ಪಪುರ್ಹು ಸರಸಾಕ್ಷಿ ಭುಂಗೈಹಿ ವರಾನನಾಭ್ಯಂ ಪುರುಷೋತ್ತಮಸ್ಯ ಅಂತ ಹೇಳಿದಾಗೆ ಪರಮಾತ್ಮ ರೂಪವನ್ನು ಕಣ್ಣಿಂದ ಹೀರ್ತಾ ಇದ್ರು ಕಣ್ಣಿಂದ ಹೀರ್ತಾ ಇದ್ರು ದೃಶಿಭಿ ಯಾರ್ಯಾರು ನಾರ್ಯ ಆ ಹೆಂಗಸರಗಳು ನರಾಶ್ಚ ಗಂಡಸರಗಳು ಆ ಹೀರ್ತಾ ಹೀರ್ತಾ ಮುದಿತ ಭಾರಿ ಆನಂದ ಪಡ್ತಾ ಇದ್ರು ಭಾರಿ ಸಿಟ್ಟು ಬರ್ತಿತ್ತಂತ ಅವ್ರಿಗೆ ನೋಡಿದಾಗ ಯಾದಕ್ಕೊತ್ತ ನಿಮೇಶ್ಚ್ಯ ಕುಪಿತಾಹ ಈ ರೆಪ್ಪೆ ಇತ್ತಲ್ಲ ರೆಪ್ಪೆ ಯಾತಕ್ಕಿದೆ ಬೇಜಾರಾಗ್ತಿತ್ತಂತೆ ರೆಪ್ಪೆ ಏನ್ ಮಾಡುತ್ತೆ ಮಧ್ಯ ಮಧ್ಯ ಬುಚ್ಚುತ್ತಲ್ಲ ಛೇ ಎಷ್ಟು ಅನ್ಯಾಯ ಅಂತ ಬೈಕೋತಾರೆ ರೆಪ್ಪೇನು ಬೈಕೋತಿದ್ರು ಅಷ್ಟೇ ಈ ರೆಪ್ಪೆ ಇರಬಾರ್ದಾಗಿತ್ತೆ ಅನ್ಕೋತಿದ್ರು ರೆಪ್ಪೆ ಇದ್ರೆ ಬುಚ್ಚಕ್ಕೆ ಪ್ರಸಂಗೇನೆ ಬರ್ತಿರ್ಲಿಲ್ಲ ಕುಪಿತಾ ನಿಮೇಶ್ಚ ಆನನಂ ದುಷ್ಟ ಮುದಿತಾಹ ನಿಮೇಶ್ಚ ಕುಪಿತಾಹ ಎರಡು ಪದ ಮುದಿತಾಹ ಕುಪಿತಾಹ ಆ ಸ್ವಾರಸ್ಯ ನೋಡಬೇಕಾಗ ನಿಮೇಶ ಮಾತ್ರ ವ್ಯವಧಾನವಪಿ ನಸೇ ಹಿರೇತಿ ಭಾವ ಅದನ್ನು ನೋಡೋದಕ್ಕೋಸ್ಕರ ಅವರಿಗೆ ಯಾವ ದೃಷ್ಟಿಯಲ್ಲೂ ಕೂಡ ಅಡ್ಡಿ ಆಗಲೇಬಾರ್ದಾಗಿತ್ತ ಅಪೇಕ್ಷೆ ಪಡ್ತಾ ಇದ್ರು ದೃಶ್ಯ ಅದೆಲ್ಲ ಅರ್ಥ ಆಗುತ್ತೆ ಮ್ಯಾಚ್ ನೋಡ್ತಿರ್ತಾರೆ ಅಡ್ಡ ಬಂದ್ಬಿಟ್ಟು ಎಷ್ಟು ಸಿಟ್ಟು ಬರುತ್ತೆ ಗೊತ್ತ ಅವರಿಗೆ ಅಂತ ದಬ್ಬಿಟ್ಬಿಡ್ತಾರೆ ಆ ಕಡೆ ಜೋರಾಗಿ ಓ ಬಿದ್ದು ಬಿಡ್ಬೇಕು ಬಿದ್ದರೂ ಎತ್ತಾಗ ಹೋಗಲ್ಲ ಇದನ್ನ ನೋಡ್ತಿರ್ತಾನೆ ಮತ್ತೆ ಅಷ್ಟರ ಮಟ್ಟಿಗೆ ಅಂದ್ರೆ ನಮಗೆ ಅಟ್ರಾಕ್ಷನ್ ಇರೋದಕ್ಕೆ ದೃಷ್ಟಾಂತ ಸಿಗುತ್ತೆ ಈ ರೀತಿ ಇದನ್ನ ನೋಡಿದಾಗ ಹೀಗೆ ಆಗಬೇಕಾದ್ರೆ ಇನ್ನು ದೇವ್ರು ನೋಡಿದಾಗ ಎಷ್ಟಿದ್ದಾಗಬಹುದು ಸಿಂಪಲ್ ಆಗಿ ಅರ್ಥ ಆಗುತ್ತೆ ಕುಪಿತಾ ನಿಮೇಶ್ಚ ಮತ್ತೆ 24 ತಾಸು ನೋಡ್ತಿದ್ರು ಅಂದ್ರೆ ಹೇಗೆ ಟಿಪಿ 24 ತಾಸು ನೋಡ್ತಾರಲ್ಲ ಈಗ ಕರೆಕ್ಟಾಗಿ ಹೊಂದುತ್ತೆ ಒಂದರಲ್ಲಿ ಏನು ವೆರೈಟಿ ಕಾಣುತ್ತೆ ಅಂದರೆ ಆ ಡಬ್ಬದಲ್ಲಿ ಎಷ್ಟು ವೆರೈಟಿ ಕಾಣುತ್ತೆ ಇವರಿಗೆ ದೇವರಲ್ಲಿ ಎಷ್ಟು ವೆರೈಟಿ ಕಾಣಲಿಕ್ಕೆ ಸಾಧ್ಯ ಇದೆ ಅದು ಯೋಚನೆ ಮಾಡಿದರೆ ಯಾವುದು ಅಸಂಭಾವಿತ ಅಲ್ಲೇ ಇಲ್ಲ ಮತ್ತು ಅಷ್ಟೆತ್ ನೋಡಿದ್ರೆ ಬೋರ್ ಆಗೋದಿಲ್ಲ ಅಂತ ಕೇಳ್ತಾರೆ ದಿವಸ ನೋಡಿದ್ರೆ ಬೋರ್ ಆಗೋದಿಲ್ಲ ಮತ್ತೆ ಅವ್ರಿಗೆ ಆಗಿದ್ದು ಇವರಿಗೆ ನಿಮ್ಗೇನು ಗೊತ್ತರಿ ಚೇಂಜ್ ಆಗ್ತಾನೆ ಇರುತ್ತೆ ಅಂತ ಹೇಳ್ತಾರೆ ಅದು ಹಾಗೇನೆ ಪರಮಾತ್ಮ ಕ್ಷಣ ಕ್ಷಣಕ್ಕೂ ಹೇಗೆ ಕಾಣಿಸ್ತಾನೆ ಹೊಸ ಹೊಸದಾಗಿ ಕಾಣಿಸ್ತಾನೆ ಅದೆಲ್ಲ ನೋಡಿದ್ರು ಏನು ಹೇಳಿದ್ರು ಕೂಡ ಅದು ಇದರಿಂದ ಇನ್ಕಂಪೇರಬಲ್ ಆಗಿ ದೊಡ್ಡದಾಗಿರುತ್ತೆ ಕುಪಿತಾ ನಿಮೇಶ್ಚ ಜಾತೋ ಗತಃ ಮತ್ತೆ ದೇವರನ್ನ ಇದು ಮಾಡ್ತಾ ಗೋಪೇಶ್ ಮುಂದೆ ಬರುತ್ತೆ ಎಲ್ಲ ಮರ್ತು ಬಿಡ್ತಿದ್ರಂತೆ ಎಲ್ಲ ಮರ್ತು ಬಿಡ್ತಿದ್ರಂತೆ ತನ್ಮಯರಾಗಿಬಿಡ್ತಿದ್ರಂತೆ ಅದು ಇಲ್ಲೂ ತನ್ಮಯರಾಗ್ತಾರೆ ಮೊನ್ನೆ ಅದು ಫೋಟೋ ಕೊಟ್ಟಿದ್ದು ಒಂದು ಕಡೆಗೆ ತಾಯಿ ಹಾಲು ಕುಡಿಸ್ತಾ ಇದ್ದಾಳೆ ಮಗುವಿಗೆ ಗೊತ್ತಾಯ್ತಿಲ್ಲ ಹೀಗೆ ಇಟ್ಕೊಂಡ್ಬಿಟ್ಟಿದ್ದಾಳೆ ಮಗು ಒದ್ದಾಡ್ತಿದೆ ಆ ಬೆಕ್ಕು ಬಂದು ಕುಡಿತಾ ಇದೆ ಅದನ್ನ ಇವಳು ಟಿವಿ ನೋಡ್ತಾ ಕೂತಿದ್ದಾಳೆ ಈಗ ಅರ್ಥ ಆಯ್ತಾ ಈಗ ಅಲ್ಲಿ ಬೆಕ್ಕು ಕುಡಿತಾ ಇದೆ ಆ ಬೊಗ್ಗು ಕುಡಿತಾ ಇದ್ದು ತಿಳ್ಕೊಂಡ್ಬಿಟ್ಟಿದ್ದಾರೆ ಆ ಕಡೆ ಗಮನನೇ ಇಲ್ಲ ಅಕ್ಕ ಅಲ್ಲೇನಾಗಿತ್ತಂತೆ ಹಾಗೆ ಆಗ್ತಿತ್ತಂತ ಅವ್ರು ಏನ್ ಮಾಡ್ತಿದ್ರು ಅದು ಗೋಪಿಕಾಸ್ತ್ರೀಯರಿಗೆ ಎಲ್ಲ ಕನ್ಫ್ಯೂಷನ್ ಏನೋ ಮಾಡಿ ಹಾಕ್ಬಿಡ್ತಿದ್ರು ಅಂತ ಹೇಳ್ತಾ ಕಿವಿಗೆ ಹಾಕೋದು ಕಾಲಿಗೆ ಹಾಕೊಳ್ಳೋದು ಕಾಲು ತಲೆಗೆ ಹಾಕೊಳ್ಳೋದು ಇದೆಲ್ಲ ಆಭರಣ ಎಕ್ಸ್ಚೇಂಜ್ ಆಗಿಬಿಡ್ತಿತ್ತು ಆ ಕಡೆ ಗಮನನೇ ಇರ್ತಿದ್ದಿಲ್ಲ ಅವ್ರಿಗೆ ಅದೆಲ್ಲ ಒಳ್ಳೇದಕ್ಕೆ ಕಾರಣ ಆಯ್ತು ಇದು ಹಾಳಾಗಲಿಕ್ಕೆ ಕಾರಣ ಆಗುತ್ತೆ ಅಂತ ಅನ್ಯಾಯ ಇದೆಲ್ಲ ನೋಡಿದ್ರೆ ಮನುಷ್ಯ ಎಷ್ಟು ದಾರಿ ತಪ್ಪುತ್ತಾರೆ ಎಂಬುದಕ್ಕೆ ನಿದರ್ಶನ ಯಶಾನನಂ ಮಕರ ಕುಂಡಲ ಚಾರುಕರ್ಣ ಭ್ರಾಜತ್ ಕಪೋಲ ಸುಭಗಂ ಸವಿಲಾಸ ಹಾಸಂ ನಿತ್ಯೋತ್ಸವಂ ನಾ ತತೃಪು ದಿಶಿಭಿ ಪಿಬಂತ್ಯ ನಾರ್ಯೋ ನರಶ್ಚ ಮುದಿತಾ ಕುಪಿತಾ ನಿಮೇಶ್ಚ ತೃಪ್ತರಾಗಿ ಅವರು ಸಂತೋಷ ಪಡ್ತಿದ್ರು ತೃಪ್ತಿ ಆಗ್ತಿರಲಿಲ್ಲ ಆದ್ರೆ ಇದ್ರ ಬಗ್ಗೆ ಮಾತ್ರ ಭಾರಿ ಕೋಪ ಕೊಡ್ತಾ ಇದ್ರು ಎವೇಕದಕ್ಕೂ ಇಷ್ಟಪಡ್ತಿರಲಿಲ್ಲ ಜಾತೋ ಗತಃ ಪಿತೃಗೃಹಾತ್ ವ್ರಜಮೇಧಿ ತೋತ್ರ ಹತ್ವಾ ರಿಪೂನ್ ಸುತಶತಾನಿ ಕೃತೋರುದಾರಃ ಉತ್ಪಾದ್ಯತೇಷು ಪುರುಷಃ ಋತುಭಿಃ ಸಮೀಜೇ ಆತ್ಮಾನಮಾತ್ಮ ನಿಗಮಂ ಪ್ರಥಯಂಜನೇಶು ಎಲ್ಲಿ ಸಮಪ್ ಮಾಡ್ದೆ ಇಡೀ ಕೃಷ್ಣಾವತಾರ ಹೇಗೆ ಹೇಳ್ತಾರೆ ನೋಡಿ ಜಾತೋ ಅವತಾರ ಮಾಡ್ದ ಗತಃ ಪಿತೃಗೃಹಾತ್ ಅಲ್ಲಿಂದ ಮೊದಲಿಗೆ ಹೊರಟ ಆಮೇಲೆ ವ್ರಜಮೇಧಿತ ಗೋಕುಲದಲ್ಲಿ ಅಭಿವೃದ್ಧಿಯನ್ನು ಕಂಡ ಲೋಕದೃಷ್ಟಿಯಲ್ಲಿ ಹತ್ವಾ ರಿಪೂನ್ ಶತ್ರುಗಳನ್ನು ಸಂಹಾರ ಮಾಡ್ದ ಸುತಶತಾನಿ ಕೃತೋರುದಾರಃ ಉತ್ಪಾದ್ಯ ನೂರಾರು ಮಕ್ಕಳನ್ನು ಪಡೆದ ಪುರುಷ ಕೃತುಭಿಸ್ ಸಮೀಜೆ ಅನೇಕ ಯಜ್ಞಗಳನ್ನು ಮಾಡಿ ಆರಾಧನೆ ಮಾಡಿಕೊಂಡ ತನ್ನನ್ನು ತನ್ನ ಆತ್ಮಾನಂ ಆತ್ಮ ನಿಗಮಂ ಸಮೀಜೆ ಪ್ರಥಯಂಜನೇಶು ತಾನೇ ನಾರಾಯಣ ತೋರಿಸಿಕೊಡ್ತ ಎಷ್ಟು ಎಲ್ಲಿಂದ ಬಂದಿದ್ದು ಜಾತ ಎಂದ ಹಿಡಿದು ಪ್ರಥಯಂಜನೇಶು ಎಲ್ಲ ಶಾರ್ಟಾಗಿ ಹೇಳ್ತ ಜಾತೋ ಗತಃ ಪಿತೃಗೃಹ ತ್ವಜಮೇಧಿ ತೋತ್ರ ಹತ್ವಾರಿಪೂನ್ ಸುತಶತಾನಿ ಕೃತೋರುದಾರಃ ಕೃತೋರುದಾರ ಕೃತ ಉರುದಾರಃ ಕೃತ ಉರುದಾರಃ ಅಂದ್ರೇನು ಅನೇಕ ಪತ್ನಿಯರನ್ನು ಸ್ವೀಕಾರ ಮಾಡ್ದ ದಾರ ಅಂದ್ರೆ ಪತ್ನಿಯರು ಉರುದಾರ ಅಂದ್ರೆ ಬಹುಸಂಖ್ಯಾತರಾದ ಪತ್ನಿಯರು ಉರು ಅಂದ್ರೆ ಶ್ರೇಷ್ಠ ರುಕ್ಮಿಣಿ ಮದನಾದ ಶ್ರೇಷ್ಠ ಪತ್ನಿಯರನ್ನು ಕೂಡ ಕೃತದಾರ ವಿವಾಹಿತನಾದ ಕೃತದಾರ ಅಂದ್ರೆ ವಿವಾಹಿತ ಅಂತ ಅರ್ಥ ಶಿವರಶ್ಚ ಅಕೃತದಾರಶ್ಚ ಲಕ್ಷ್ಮಣನ ಬಗ್ಗೆ ಹೇಳಬೇಕಾದ್ರೆ ರಾಮದೇವರು ಅಕೃತದಾರ ಮದುವೆ ಆಗಿಲ್ಲ ಅಂತ ಹೇಳ್ತಾರೆ ಇದು ಕೃತದಾರ ಅಂದ್ರೆ ಮದುವೆ ಆಗಿದೆ ಅಂತ ಅರ್ಥ ಯಾರದೋ ಮದುವೆ ಕೃತ ಉರುದಾರ ಲಕ್ಷ್ಮೀ ರೂಪರಾದಂತಹ ರುಕ್ಮಿಣಿ ಸತ್ಯಭಾಮೆಯರು ಅವರ ಆವೇಶ ಹೊಂದಿದ್ದ ಜಾಂಬವತಿ ಮೊದಲಾದವರು ಮತ್ತು ಷೋಡಶ ಸ್ತ್ರೀಯರು ಸಹಸ್ರ ಸ್ತ್ರೀಯರು ಅವರೆಲ್ಲರನ್ನು ಕೂಡ ಪರಮಾತ್ಮ ವಿವಾಹವಾದ ಉತ್ಪಾದ್ಯ ತೇಷು ಪುರುಷ ಕೃತುಭಿ ಸಮೀಜೆ ಆತ್ಮಾನಂ ಆತ್ಮ ನಿಗಮಂ ಪ್ರಥಯಂ ಜನೇಶು ತನ್ನನ್ನೇ ತಾನು ನಾರಾಯಣ ಅಂತ ಜಗತ್ತಿ ತೋರಿಸೋದಕ್ಕೋಸ್ಕರ ತನ್ನನ್ನೇ ಕೃತಿ ಯಜ್ಞಗಳನ್ನು ಮಾಡಿಕೊಂಡ. ಪೃಥ್ವಾ ಸವೈ ಗುರುಭರಂ ಕ್ಷಪಯನ್ ಗುರುಣಾಂ ಅಂತಃಸಮುತ್ಥ ಕಲೀನಾ ಯುಧಿಭೂಪ ಬಂಧೂಂ ದೃಷ್ಟ್ಯಾರಿಭೂಯ ವಿಜಯೇ ಜಯಮಿದ್ದುಹುಷ್ಯ ಪ್ರೋಚೋದ್ಧವಾಯ ಚ ವರಂ ಸಮಗಾತ್ ಸ್ವಧಾಮ. ಪೂರ್ತಿ ಕೃಷ್ಣಾತರ ಮುಗಿಸಿಬಿಡ್ತಾರೆ. ಪೃಥ್ವ್ಯಾಹ ಸವೈ ಗುರುಭರಂ ಕ್ಷಪಯನ್ ಕುರುಣಾಂ ಅಂತಃಸಮುತ್ಥಿತ ಕಲೀನಾ ಯುಧಿ ಭೂಪ ಬಂಧೂನ್ ದೃಷ್ಟ್ಯಾ ವಿಧೂಯ ವಿಜಯೇ ಜಯಂ ಉದ್ವಿಘುಷ್ಯ ಪ್ರೋಚ್ಯ ಉದ್ಧವಾಯ ಚ ವರಂ ಸಮಗಾತ್ ಸ್ವಧಾಮ. ಎರಡು ಶ್ಲೋಕದಲ್ಲಿ ಸಂಕ್ಷಿಪ್ತ ಕೃಷ್ಣಾವತಾರ ಇದು. ಪೃಥ್ವ್ಯಾಹ ಸವೈ ಗುರುಭರಂ ಕ್ಷಪಯನ್, ಭೂಮಿಯ ದೊಡ್ಡ ಭಾರವನ್ನ ಇಳಿಸಿಬಿಟ್ಟ. ಗುರುಣಾಂ ಅಂತಃಸಮುತ್ಥ ಕಲೀನಾ ಯುಧಿ ಭೂಪ ಬಂಧೂನ್, ಕೌರವರಲ್ಲಿ ಅಂತಃಸಮುತ್ಥ ಕಲೀನ, ಕೌರವ ಪಾಂಡವರಲ್ಲಿ ಒಳಗೆ ಹುಟ್ಟಿದ ಕಲಹದ ಮೂಲಕವಾಗಿ ಗುರುಭರಂ ಕ್ಷಪಯನ್, ಅಲ್ಲಿಂದನೂ ಭೂಭಾರ ಪರಿಹಾರ ಮಾಡಿದ, ತಾನಕ್ಕೊಂದು ಭೂಭಾರ ಪರಿಹಾರ ಮಾಡಿದ. ಯುಧಿ ಯುದ್ಧದಲ್ಲಿ ಭೂಪ ಬಂಧೂನ್ ಕ್ಷಪಯನ್, ರಾಜರ ಛತ್ರಬಂಧುಗಳನ್ನು ಸಂಹಾರ ಮಾಡಿಸಿಬಿಟ್ಟು ದೃಷ್ಟ್ಯಾವಿಧೂಯ ವಿಜಯೇ ಜಯಮುದ್ವಿಘುಷ್ಯ. ದೃಷ್ಟ್ಯಾವಿಧೂಯ ಅವನ್ನ ತಾನು ನೈರಿಟ್ಕೊಂಡಿದ್ದೊಂದು, ಯುದ್ಧದೊಳಗೆ ನೋಡ್ತಾನೆ ಕೊಂದಿದ್ದೊಂದು. ಭೂಪಬಂಧಂ ಭೂಪ ಸಮೂಹಕೃತ ಕೃತ ಚಕ್ರಬಂಧಾಧಿಕಂ ದೃಷ್ಟ್ಯಾವಿಧೂಯ ಸಂಹೃತ್ಯ ತದುಕ್ತಂ ಮಯೇವೈತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್ ಇತ್ಯಾದಿಯಾಗಿ ವಿಜಯ ಅರ್ಜುನನಲ್ಲಿ ಜಯವನ್ನ ಉದ್ಘೋಷ್ಯ. ತಾನೇ ದೃಷ್ಟಿಯಿಂದ ನಾಶ ಮಾಡ್ದ, ಅರ್ಜುನ ಗೆಲ್ದ ಅಂತ ಹೆಸರು ಕೊಟ್ಟ, ಅರ್ಜುನ ಗೆದ್ದ ಅಂತ ಹೆಸರು ಕೊಟ್ಟ. ಪ್ರೋಚ್ಯ ಉದ್ಧವಾಯ ಚ ವರಂ, ಆಮೇಲೆ ಒಳ್ಳೆ ಶಾಸ್ತ್ರವನ್ನ ಉದ್ಧವನಿಗೆ ಉಪದೇಶ ಮಾಡಿದೆ. ಏಕಾಶಕಂದವನ್ನ ಇದಿಷ್ಟು ದಶಮಸ್ಕಂದ ಏಕಾಶಕಂದ ಇದು ಇಷ್ಟು ಮಾಡಿ ವರಂ ಸ್ವಧಾಮ ಸಮಗಾತ್, ತನ್ನ ಪರಧಾಮಕ್ಕೆ ಹೋಗಿಬಿಟ್ಟ. ಇಲ್ಲಿಂದ ಜಾತಃ ಅಂತ ಹಿಡಿದು ಸಮಗಾತ್ ಸ್ವಧಾಮ ಎರಡೇ ಶ್ಲೋಕದಲ್ಲಿ ಸಂಕ್ಷಿಪ್ತ ಕೃಷ್ಣಾವತಾರ. ಇದು ಬೇಸಿಸ್ ಮೇಲೆ ರಾಯರು ಮೊದಲಾದವರೆಲ್ಲ ಕೃತಚಾರಿತ್ರ ಮಂಜರಿ ಮೊದಲಾದ ಗ್ರಂಥಗಳು ಬರೀಲಿಕ್ಕೆ ಸಂಗ್ರಹ ಕೂಡ ಕಾರಣ ಆಯಿತು. ಅಲ್ಲಿ ಎರಡು ಶ್ಲೋಕದಲ್ಲಿ ಗಜೇಂದ್ರ ಮೋಕ್ಷ ಹೇಗೋ, ಎರಡು ಶ್ಲೋಕದಲ್ಲಿ ಕೃಷ್ಣಾವತಾರ ಆಯಿತು. ಜಾತೋಗತ ಪಿತೃಗೃಹ ತ್ವಜಮೇಧಿತೋತ್ರ ಹತ್ವಾರಿಪೂನ್ ಸುತಶತಾನಿ ಕೃತೋರುದಾರ ಉತ್ಪಾದ್ಯ ತೇಷು ಪುರುಷ ಕೃತುಭಿಸ್ಸಮೀಜೇ ಆತ್ಮಾನಮಾತ್ಮ ನಿಗಮಂ ಪ್ರಥಯನ್ ಜನೇಷು ಪೃಥ್ವ್ಯಾಸವೈ ಗುರುಭರಂ ಕ್ಷಪಯನ್ ಕುರುಣಾಂ ಅಂತಃಸಮುತ್ಥ ಕಲೀನಾ ಯುಧಿ ಭೂಪ ಬಂಧೂನ್ ದೃಷ್ಟ್ಯಾ ವಿಧೂಯ ವಿಜಯೇ ಜಯಮುದ್ವಿಘುಷ್ಯ ಪ್ರೋಚ್ಯೋದ್ಧವಾಯ ಚ ವರಂ ಸಮಗಾತ್ ಸ್ವಧಾಮ. ಇತಿ ಶ್ರೀಮದ್ಭಾಗವತೆ ನವಮಸ್ಕಂಧೇ ಏಕವಿಂಶೋ ಅಧ್ಯಾಯ. ಎಷ್ಟೇದೋ 21ನೇ ಮುಗಿದು. ಏನ ಯಾವುದಕ್ಕೆ ಎಲ್ಲ ಸೇರಿಬಿಡುತ್ತೆ, ಯಾವುದಕ್ಕೋಸ್ಕರ? ದೃಷ್ಟ್ಯಾ ವಿಧೂಯ ವಿಜಯ, ದೃಷ್ಟ್ಯಾ ಜ್ಞಾನದೃಷ್ಟ್ಯಾ ವಿಧೂಯ ಅಂತ ಅರ್ಥ ಮಾಡ್ಕೊಂಡ್ರೆ ಭಗವದ್ಗೀತೆ ಬಂದಾಗ ಅರ್ಜುನನಿರಲಿ ಜ್ಞಾನದೃಷ್ಟಿಯಿಂದ ಇವ್ರನ್ನೆಲ್ಲ ಕೊಲಿಸಿಬಿಟ್ಟ ಅಂತ ಹೇಳಿದ್ರೆ ಜ್ಞಾನ ಕೊಟ್ಟ ಭಗವದ್ಗೀತೆ ಬಂತಲ್ಲ. ಇದಕ್ಕೆ ಅರ್ಥ ಮಾಡ್ತಾ ಎಲ್ಲ ಬಂದ್ಬಿಡುತ್ತೆ, ಮತ್ತೆ ಅದೊಂದು ಇದೊಂದು ಬಂದಿಲ್ಲಲ್ಲ, ಏನೇನು ಬಂದಿಲ್ಲ ಅಂತ ಅದೆಲ್ಲ ಇರುತ್ತದ. ಸಂಸ್ಕೃತದ ವೈಶಿಷ್ಟ್ಯ ಒಂದು, ಶಾಸ್ತ್ರದ ವೈಶಿಷ್ಟ್ಯ ಒಂದು. ಆ ಪದ ಉಪಯೋಗಿಸ್ಬೇಕಾದ್ರೆ ದಾರ ಹತ್ಯ ಅಂತ ಕೇಳಿದ್ರೆ ಎಲ್ಲ ಬಿಟ್ಬಿಟ್ಟು ಕೃತ ಮದುವೆ ಆಯ್ತದೆ ಅಷ್ಟು ಹೇಳ್ಬೋದಾಯ್ತ ಕೇಳಿದ್ರೆ, ದಾರ ಶಬ್ದ ಪುಲ್ಲಿಂಗದ ಪದ, ಅವರೆಲ್ಲ ಪುರುಷರು, ಅವರು 16,000 ಪುರುಷರು, ಅದಕ್ಕೋಸ್ಕರ ಪುಲ್ಲಿಂಗ ಪದ ಉಪಯೋಗಿಸ್ತಾರೆ. ಆ 16,000 ಜನಗಳು ಪುರುಷರು, 8 ಜನ ಮಾತ್ರ ಹೆಂಗಸರು. ಅದು ಹೆಚ್ಚನ ಇದ್ದರೆ ಆಕ್ಚುಲಿ ಯಾರೀಗ ಗಂಡಸರೆ, ಅದು ಪುಲ್ಲಿಂಗ ಪದ ಉಪಯೋಗಿಸ್ಬಿಟ್ಟಿದ್ದಾನೆ. ಕೃತೋರು ದಾರಹ, ಕೃತ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಕೃತ ಅಂದ್ರೆ ಶುದ್ಧ ಮಾಡೋದು ಅಂತಿದೆ. ಅವರೆಲ್ಲ ಶುದ್ಧ ಮಾಡ್ತಾನೆ ಕೃಷ್ಣ, ಅವ್ರಿಗೆ ಅಪೇಕ್ಷೆ ಇತ್ತಲ್ಲ. ಆ ದರ್ಗಾಸುರನ ಬಂದಿಗಳಾಗಿದ್ದು ಅವರು ಬಿಡಿಸಿಬಿಟ್ಟು ಉದ್ಧಾರ ಮಾಡಿದಾದ್ರಿಂದ ಕೃತೋರು ದಾರಹ. ಈ ರೀತಿ ಅರ್ಥ ಮಾಡ್ತಾ ಹೊರಟ್ರೆ ಬೇಕಾಟ್ ಅರ್ಥ ಬರುತ್ತೆ ಒಂದೇ ಇದರೊಳಗೆ. ಅದು ಸಂಕ್ಷಿಪ್ತದಲ್ಲೂ ಏನು ತುಂಬಿಸಿರ್ತಾರೆ ಅದರೊಳಗೆ. ಇವತ್ತು ಎಸೆನ್ಸ್ ಇಷ್ಟೇ ಇರುತ್ತೆ ಅಂದ್ರೆ ಎಷ್ಟಿರುತ್ತೆ ಅಲ್ಲಿ, ಟ್ಯಾಬ್ಲೆಟ್ಸ್ ಇಷ್ಟೇ ಎಷ್ಟಿರುತ್ತೆ, ಎಷ್ಟು ಕೆಪಾಸಿಟಿ ಇರುತ್ತೆ ಅದಕ್ಕೆ, ಎಲ್ಲ ಕಂಪ್ರೆಸ್, ಎಷ್ಟು ಕಂಪ್ರೆಸ್ ಆಗಿರುತ್ತೆ ಈಗ ಇಷ್ಟು ಸಿಡಿಗಳು ಎಲ್ಲ ಹಾಕಿರ್ತಾರೆ. ಅದು ಬಿಚ್ಚರೆ ಎಲ್ಲ ಓಪನ್ ಆಗ್ತಾ ಹೋಗುತ್ತೆ. ಓಪನ್ ಮಾಡೋಕೆ ಮೆಥಡ್ ಗೊತ್ತಿರಬೇಕು, ಕಂಪ್ಯೂಟರ್ ಬೇಕು ಅವನಿಗೆ ಅಷ್ಟೇ. ಕೈಯಿಂದ ಓಪನ್ ಮಾಡೋಕ್ಕೆ ಬರೋಲ್ಲ, ಪುಡಿ ಪುಡಿ ಆಗಿಬಿಡುತ್ತೆ ಅಲ್ಲಿ, ಅಲ್ಲೇ ಹಾಕ್ಬೇಕಾದ್ರೆ ಆ ಥರ ಸಿಸ್ಟಮೆಟಿಕ್ ಆಗಿ ಬಿಡಿಸಿದ್ರೆ ಸಿಗುತ್ತಲ್ಲ ಆ ಥರ. ಜಾತೋಗತಃ, ಅದೇ ಜಾತೋ ಆಗತಃ ಬಿಡಿಸಿಬಿಟ್ರೆ ಕೃಷ್ಣ ಇಲ್ಲೂ ಇದ್ದ ಅಲ್ಲೂ ಇದ್ದ ಹೋಗೇ ಇಲ್ಲ, ಹೋದ ಹೋಲ್ದ. ಅದೇ ರೀತಿಯಲ್ಲಿ ಜಾತಃ ಅಂದ್ರೆ ಪ್ರಾದುರ್ಭೂತ, ಪಿತೃಗೃಹಾತ್ ಅಂತ ಕರೆದಾಗ ವ್ರಜಮೇಧಿತ ಅಂತ ಏಧಿತ ಅಥಾಭ್ಯವರ್ಧನ್ ಚತುರಾಹ್ ಕುಮಾರಾಹ, ಅದೆಲ್ಲ ಅರ್ಥ ಮಾಡ್ತಾ ಹೊರಟ್ರೆ ಕೆಲವು ವಿಷ್ಣುಗಳನ್ನ ಕೊಲ್ಲಿಲ್ಲ. ಹತ್ವಾ ರಿಪುನ್, ಕಾಲೆಯವರನ್ನು ಕೊಲ್ಲಿಲ್ಲ, ಅದು ಹಿಂಸೆ ಆಗತ್ತೆ, ಹಿಂಸೆ ಮಾಡಿದ ಕೊಲ್ಲಿಲ್ಲ ಅವರನ್ನು. ಹತ್ವಾ ಪದ ಎರಡು ಉಪಯೋಗಿಸ್ಬಿಡ್ತಾರೆ. ಬಕಾಸುರ ಪದ ಅವರನ್ನು ಕೊಂದ, ಇವ್ರು ಹಿಂಸೆ ಮಾಡಿದೆ ಅಷ್ಟೇ. ಆದ್ರಿಂದ ಸಂಸ್ಕೃತ ಸ್ವಾರಸ್ಯ ಆಗಿದೆ. ಕಾಳಿಯಾದಿಗಳನ್ನು ಕೊಲ್ಲಿಲ್ಲ, ಹಿಂಸೆ ಮಾಡಿದ, ಎರಡು ಅರ್ಥ ಇದೆ ಹಂಸ ಇದಕ್ಕೆ. ಹಿಂಸಾಗತ್ಯೋ ಉತ್ಪಾದ್ಯತೆಯು ಪುರುಷ ಕೃತುಭಿಸ್ಸ ಬೀಜೆ. ಏನ ಹೌದೌದು, ಉಳಿದಲ್ಲ ಆವೇಶ. ಹೌದು, ಇನ್ನು ಷಣ್ಮಹೇಶರು ಅವ್ರ ಸ್ವರೂಪನೇ ಹಾಗೆ. ಷಣ್ಮ ಜಾಂಬವತ್ಯ ಮೂಲ ರೂಪದಲ್ಲೇ ಹಳೆಯಾಗಿದ್ದಾರೆ. ಮೂಲ ರೂಪದ ಹೆಸರು ಅವತಾರ ರೂಪದಲ್ಲೂ ಬಂತವರಿಗೆ. ಮೂಲ ರೂಪದ ಹೆಸರು ಅವತಾರ ರೂಪದ ಎರಡೂ ಬಂದೇ. ಆದ್ದರಿಂದ ಅವ್ರು ಮತ್ತಾರ ಕೇಳೋ ಪ್ರಶ್ನೆ ಇಲ್ಲ. ಅದು ಎಲ್ಲೆಲ್ಲಿ ಅಂಶಾವತಾರ ಬೇರೆಯವರು ಹೇಳಿಲ್ಲೋ ಮೂಲ ರೂಪದಲ್ಲಿ ಅದೇ ಹೆಸರು ಅಂತ ಅರ್ಥ. ಪರೀಕ್ಷಿತ್ ರಾಜ ಮೂಲ ರೂಪದಲ್ಲಿ ಏನ ಹೆಸರು? ಪರೀಕ್ಷೆ ಅಂತ ಕರ್ತವ್ಯ ಕರ್ತವ್ಯಜಾತಿ ಅಂತಾನೆ ಹೆಸರು. ಅದಕ್ಕೆ ಅವ್ರ ಸ್ವರೂಪದಲ್ಲಿ ಚಕ್ರವರ್ತಿ ಲೆಕ್ಕ ಹಾಕ್ಬೇಕಾದ್ರೆ ಆ ಹೆಸರು ಹೇಳ್ಬಿಡ್ತಾರೆ. ಈ ಹೆಸರು ಹೇಳೋದಿಲ್ಲ. ಬಲಿ ಚಕ್ರವರ್ತಿ ಮೂಲದಲ್ಲಿ ಏನು ಹೆಸರು? ಬಲಿ ಚಕ್ರವರ್ತಿ ಅಂತಾನೆ ಹೆಸರು. ಅದಕ್ಕೆ ಬಲಿ ಕರ್ಮದೇ ದೇವತೆಗಳು ಬಲಿ ಚಕ್ರವರ್ತಿನ ಸೇರಿಸ್ಬಿಡ್ತಾರೆ, ಬೇರೆ ಹೆಸರು ಹೇಳೋದಿಲ್ಲ ಅದಕ್ಕೆ. ಆದ್ರಿಂದ ಅದೇ ಹೆಸರು ಅಂತಾನೆ. ದೃಷ್ಟ್ವಾ ವಿಧೂಯ ವಿಜಯೇ. ಆ ಯಾರು? ಛೇಚೆ ಅಲ್ಲೇ ಅವರು ಭಾರಿ ಮೇಲಿರು, ಷಣ್ ಮಹಿಷಿಯರು. ಅವರು ಎಷ್ಟು ಮೇಲಿದ್ದಾರೆ ಗೊತ್ತಾ? ಪಾರ್ವತಿ ಮೊದಲಾದ ಮೇಲಿದ್ದಾರೆ. ಇನ್ ಬಿಟ್ವೀನ್ ಗಂಡಶೇಷ್ಠರುದ್ರು ಮತ್ತು ಅವರ ಪತ್ನಿಯರ ಮಧ್ಯೆ ಅವರಿದ್ದಾರೆ ಅರ್ಧಕಷ್ಟ. ಅದರಲ್ಲಿ ಜಾಂಬವತಿ ಮಾತ್ರ ಇನ್ನೂ ಶ್ರೇಷ್ಠ. ಎಲ್ಲಿ ಬರ್ತಾಳೆ? ಆಕೆ ಈಕ್ವಲ್ ಆಗಿಬಿಡ್ತಾರೆ. ಯಾರಿಗೆ ವಿಶೇಷ ಆವೇಶ ಇದ್ದ ಕಾಲಕ್ಕೆ ಯಾರಿಗೆ ಈಕ್ವಲ್ ಆಗ್ತಾರೆ? ಅವರು ಗಣೇಶನ ಉತ್ತರಿಬೇಕಾಗ್ಬಿಡ್ತಾರೆ. ರಾಮ ಬಲರಾಮದೇವರು ಸಮ ಅಂತ ಹೇಳ್ತಾರೆ ಆಚಾರ್ಯ. ವಿಶೇಷ ಆವೇಶ ಇದ್ದಾಗ, ಸಾಮಾನ್ಯ ಆವೇಶ ಇದ್ದಾಗ ಇನ್ ಬಿಟ್ವೀನ್ ಬರ್ತಾರೆ. ವಿಶೇಷ ಆವೇಶದಾಗ ಈಕ್ವಲ್ ಆಗಿಬಿಡ್ತಾರೆ ಜಾಂಬವತಿ ಮಾತ್ರ, ಉಳಿದವರಲ್ಲ. ಪೃಥ್ವ್ಯಾಂ ಪೃಥ್ವ್ಯಾ ಸವೈ ಗುರುಭರಂ ಕ್ಷಪಯನ್ ಕುರುಣಾಂ ಅಂತಃಸಮುತ್ಥ ಕಲೀನಾ ಯುತಿಭೂಪ ಬಂಧೂನ್. ಅಂತಃಸಮುತ್ಥ ಕಲೀನಾ ಪದ ಉಪಯೋಗಿಸ್ತಾನೆ. ದುರ್ಯೋಧನ ಕಲಿ ಅಂತ ಸೂಚನೆ ಕೂಡ ಬರಬೇಕಲ್ಲಿ. ಒಳಗೆ ಹುಟ್ಟಿದ ಕಲಿಯಿಂದ ವಂಶದಲ್ಲೇ ಹುಟ್ಟೆ ಬಂದ ಕಲಿ ಅಂತ ಒಂದರ್ಥ, ಒಳಗೆ ಬಂದ ಗಲಾಟೆ ಅಂತ ಇನ್ನೊಂದರ್ಥ. ಕಲಿ ಶಬ್ದಕ್ಕೆ ಪ್ರಾಪರ್ ನೋನಾಗಿ ಅರ್ಥ ಮಾಡ್ಕೋಬೇಕು, ಕಾಮನವನಾಗಿ ಅರ್ಥ ಮಾಡ್ಕೋಬೇಕು. ಆ ಬಿಡಿಸ್ತಾ ಹೋದ್ರೆ ಎಷ್ಟು ಅರ್ಥ ಬರುತ್ತೆ ಅದಕ್ಕೆ. ಯುತಿಭೂಪ ಬಂಧುಂ ದೃಷ್ಟ್ಯಾಭಿಧೂಯ ವಿಜಯೇ ಜಯಮುದ್ವಿಘುಷ್ಯ ಪ್ರೋಚ್ಯೋದ್ಧವಾಯ ಚ ವರಂ ಸಮಗಾತ್ ಸ್ವಧಾಮ. ತನ್ನ ಪರಂಧಾಮಕ್ಕೆ ತೆರಳಿಬಿಟ್ಟ ಅಂತ ಹೇಳಿದ್ರು. ಸಮ್ಯಕ್ ಕಗಾತ್ ಅಂತ ಹೇಳಿದ್ರಿಂದ ಆತನಿಗೆ ಯಾವುದೇ ವಿಧವಾದ ದೇಹ ವಿಯೋಗ ಇತ್ಯಾದಿಗಳಿಲ್ಲ, ತನ್ನ ಹೊರಟ ಅಂತ ಅರ್ಥ. ವಿಜಯ ಶಬ್ದಕ್ಕೆ ಭೀಮಸೇನ ಅಂತ ಅರ್ಥ. ಮತ್ತೆ ಮುಖ್ಯವಾಗಿ ವಿಜಯ ಅಂತ ಹೇಳಿದ್ರು. ಯಥೋತೋ ಜಯರೂಪೋ ಯಥೋಸೋ ಆಚಾರ ಹೇಳ್ತಾರೆ. ಜಯ ವಿಜಯಾದ ಎಲ್ಲ ಶಬ್ದಗಳು ಕೂಡ ಮೊದಲು ಭೀಮಸೇನೆಗಳು, ಆಮೇಲೆ ಅವ್ರು ಹೇಳೋದು. ಅರ್ಜುನ ಶಬ್ದ ಮುಖ್ಯವಾಗಿ ಭೀಮಸೇನ ವಾಚಕ, ಧನಂಜಯ ಅಂದ್ರೆ ಭೀಮಸೇನ ಅಂತಾರೆ ಮುಖ್ಯ ಅರ್ಥದ ಒಳಗೆ, ಆಮೇಲೆ ಇವರಾಗ್ತಾರೆ. ಆದ್ರಿಂದ ಭೀಮಸೇನನ ಕೈಲಿ ಅವರನ್ನು ಕೊಲ್ಲಿಸಿದ, ಆ ರೀತಿ ಅರ್ಥನ ಮಾಡೋದು. ಅದಕ್ಕಿನ್ನೂ ಬಿಡಿಸಿಕೊಂಡಾಗ ಅಲ್ಲಿ ಸ್ವಾರಸ್ಯನೂ ಇನ್ನೊಂದು ಅರ್ಥ. ಅಲ್ಲೇನಿದೆ? ಅವಿಜಯ ಕೊನೆಯ ಶ್ಲೋಕ. ದೃಷ್ಟ್ಯಾಭಿಧೂಯ ವಿಶಿಷ್ಟ ಜಯ. ವಿಶಿಷ್ಟ ಜಯ ಇರೋದು ಯಾರಿಗೋಸ್ಕರ? ಅದು ಇನ್ನೊಂದು ಸ್ವಾರಸ್ಯ ಇದೆ. ವಿ ಅಂದ್ರೆ ಗರುಡ, ವಿ ಜಯ. ಗರುಡನ್ ಜಯಿಸೋದು ಯಾರು? ಭೀಮಸೇನ. ವಿಜಯ ಅಂದ್ರೆ ಭೀಮಸೇನಲ್ಲಿ ಅಂತ ಅರ್ಥ. ವಾಯುದೇವರು ಗರುಡನ್ ಮೆಟ್ಟಿತಾನೆ ನಿಂತಿರೋದು. ಅದೇಕೆ ಅರ್ಥ ಬರೋಕ್ಕೆ ಅವಕಾಶ ಕೊಟ್ಟಿರೋದ್ರೆ ಅದಕ್ಕೆ ಬಹಳ ಅನುಕೂಲ. ಜಯಮಿದ್ವಿಘುಷ್ಯ. ಇದೆಲ್ಲಿದೆ ಚುರು? ಒಂದು ಶ್ಲೋಕ ಶುರು ಮಾಡೋಣ. ಯಾವುದನ್ನ? ಅಲ್ಲ, ಇದು ಇದೊಂದು ಸ್ವಲ್ಪ ಇದೆ ಅಂತಾಗ. ಯಾವುದು? ವಿಜಯಧ್ವಜರ ಮಾತು ಮುಗಿದಿಲ್ಲ. ಇನ್ನು ನಾಮ್ನಾ ಕ್ಷತ್ರ ವಸುಂಧರ ಸುರ ಮಹಾ ವಂಶಾವಲಿ ಮಂದಿರಂ ವ್ಯಾಖ್ಯಾ ವ್ಯಾಜ ವಿನೋದತೋದ್ಯ ನವಮ ಸ್ಕಂಧೋಮಯ ಅಮ್ರೇಡಿತ ಸರ್ವಜ್ಞೋ ವಿಜಯಧ್ವಜಾಜ ಯತಯೇ ಮಹ್ಯಂ ಮಹಾಭೂತಿದೋ ಹಾರಿ ಹಾರ ಮನೋಹರೋ ಹಿ ಅಹರಹ ಪ್ರೀತೋಸ್ತು ವಿಶ್ವಂಭರ. ತಮ್ಮ ಹೆಸರು ಹೇಳ್ಕೋತಾರೆ. ಸರ್ವಜ್ಞ ವಿಜಯಧ್ವಜಾಯ ಯತಯೇ ಮಹ್ಯಂ. ವಿಜಯಧ್ವಜ ಅಂತ ಯತಿಯಾದ ನನಗೆ ದೇವರು ಭಾರಿ ಅನುಗ್ರಹ ಮಾಡಲಿ ಅಂತ ಕೇಳ್ತಾರೆ. ನಾಮ್ನಾ ಕ್ಷತ್ರ ವಸುಂಧರಾಸುರ ಮಹಾವಂಶಾವಲಿ ಮಂದಿರಂ ವ್ಯಾಖ್ಯಾಯ ಅಜ ವಿನೋದಿತೋ ಅದ್ಯ ನವಮಸ್ಕಂಧೋ ಮಯ ಅಮ್ರೇಡಿತ ಸರ್ವಜ್ಞ ವಿಜಯಧ್ವಜಾಯ ಯತಯೇ ಮಹ್ಯಂ ಮಹಾಭೂತಿದ. ನಾನು ಎಂಥ ಭಾಗ್ಯ ಕೊಟ್ಟಿದ್ದಾನೆ ಪರಮಾತ್ಮ ಅಂತ ಹೇಳಿ ಭಾಗವತ ವ್ಯಾಖ್ಯಾನ ಮಾಡೋ ಭಾಗ ಕೊಟ್ಟಿದ್ದಾನಲ್ಲ, ಎಂಥ ಭಾಗ್ಯ ಇದು! ಯಾಕೆ ಅವ್ರದ್ದು ಇದು ಇಡೀ ಇತಿಹಾಸದೊಳಗೆ ಜೈತೀರ್ಥರು ಸುಧಾ ಬರ್ದಿರೋದು ಯಾವ ರೀತಿ ವಿಶಿಷ್ಟ ಕೀರ್ತಿ ಇದೆಯೋ ಭಾಗವತಕ್ಕೆ ವ್ಯಾಖ್ಯಾನಕಾರರು ಅಂಬೋದು ಇವರಿಗೆ ಒಂಥರ ಯಾರು ಅನ್ಡಿಸ್ಪ್ಯೂಟೆಡ್ ಹಿರಿಮೆ. ಅವರು ಮುಂದೆ ಯಾರೇ ವ್ಯಾಖ್ಯಾನ ಬರೋದು ಏನು ಮಾಡ್ತಾರೆ? ವಿಜಯ ನಮಸ್ಕಾರ ಮಾಡೇ ಮಾಡ್ತಾರೆ. ವಿಜಯಧ್ವಜರು ಹೇಳೇ ಮುಂದೆ ಹೋಗ್ತಾರೆ. ಅದು ಎಷ್ಟು ವಿಶಿಷ್ಟ ಕ್ರಿಯೆ! ಅವ್ರಿಗೆ ಮೀಸಲಿಟ್ಟಾಗಾಯ್ತಲ್ಲ ಭಾಗವತ ತಾತ್ಪರ್ಯ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಭಾಗವತ ಬರೆಯ ಒಂದು ಕೆಲಸ ಯಾರಿಗೆ ಮೀಸಲಾಯಿತು? ಪೂರ್ತಿ ಅವ್ರಿಗೆ ಮೀಸಲಾಯ್ತು. ಆದ್ರಿಂದ ಜಯತೀರ್ಥರು ಇವರು ಹೆಚ್ಚು ಕಂಟೆಂಪರಿ, ಸೀನಿಯರ್ ಕಂಟೆಂಪರಿ. ಇವರು ಅವ್ರ ಬರೆದರೆ ಇದೊಂದು ಕಾರಣ, ಇವ್ರು ಮೀಸಲಿಟ್ಟಾಗಲಿ ಅಕ್ಕಾದ ಇವರು ಬರಿಬೇಕು ಅಂತ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಒಳ್ಳೆ ಗೌರವ. ಅದಕ್ಕೆ ಮಹಾಭೂತಿದ, ಎಂಥ ಭಾಗ್ಯ ಕೊಟ್ಟಿದ್ದಾನೆ ಭಗವಂತ ನನಗೆ. ಹಾರಿ ಹಾರ ಹಾಕ್ಕೊಂಡವನು, ಹಾರ ಮನೋಹರ ಹಾರಕ್ಕೆ ಮನೋಹರನಾದವನು. ಈ ಅಹರಹ ಅದು ಅನೇಕ ಅರ್ಥ. ಹಾರ ಅಂದ್ರೆ ವನಮಾಲ, ವನಮಾಲ ಯಾರು? ಸಾಕ್ಷಾತ್ ಶ್ರೀದೇವಿ, ಶ್ರೀದೇವ ವನಮಾಲಾಯಂ ಅಂತ ಕರೀತಾರೆ. ಹಾರ ಮನೋಹರ ಅಂದ್ರೇನು? ಶ್ರೀದೇವಿ ಮನಸ್ಸನ್ನು ಹರಣ ಮಾಡತಕ್ಕಂಥ ಅಂತ ಅರ್ಥ. ಸುಮ್ಮನೆ ಅರ್ಥ ಮಾಡ್ಕೊಂಡ್ರೆ ಹಾರಗಳಿಂದ ಮನೋಹರ ಕಾಣತಕ್ಕಂಥ, ಹಾರಗಳಿಂದ ಮನೋಹರ ಕಂಡ್ರೆ ಯಾವ್ದು ದೊಡ್ಡದಾಯ್ತಾಗ? ಹಾರ ದೊಡ್ಡದಾಗತ್ತ? ಆ ಅರ್ಥ ಮಾಡಬಾರದು. ಮತ್ತೆ ಹಾರಸ್ಯ ಹಾರದ ಹಾರ ಬಲಿವೇಂತಿ ಮಾಲಾಯ ವಿಮಾನಿನ್ಯಾ ಶ್ರಿಯ ಮನಃ ಅಪಿ ಹರಣಶೀಲಸ್ಯ ಶ್ರೀಹರೇಹೇ ಅಹರಹ ಪ್ರೀತೋಸ್ತು ವಿಶ್ವಂಭರ ಅಂತ ಮಹಾಭಾಗ್ಯ ಕೊಟ್ಟ ಶ್ರೀಹರಿ ಈ ಗ್ರಂಥ ಕಾರ್ಯದಿಂದ ಪ್ರೀತನಾಗಲಿ, ಪ್ರತಿನಿತ್ಯ ಪ್ರೀತನಾಗಲಿ ಅಂತ ಅಹರಹ. ನಾಮ್ನಾ ಕ್ಷತ್ರ ವಸುಂಧರಾಸುರ ಮಹಾವಂಶಾವಲಿ ಮಂದಿರಂ ವ್ಯಾಖ್ಯಾಯ ನವಮಸ್ಕಂಧ ಏನಿದು? ಕ್ಷತ್ರಸ್ಕಂಧ ಕ್ಷತ್ರಬಂಧು ಬಂಧುರ ಅಸುರ ಮಹಾವಂಶಾವಲಿ ಮಂದಿರಂ. ಕ್ಷತ್ರಬಂಧುಗಳ ಕ್ಷತ್ರ ವಸುಂಧರಾಸುರ ಮಹಾವಂಶ ಅಂದರೆ ಕ್ಷತ್ರಿಯರು ಭೂಮಿಯನ್ನು ಆಡಿದವರು, ಅವರ ವಂಶಾವಲಿ ಮಂದಿರವಾಗಿರ್ತಕ್ಕಂಥ ನೆಪದ ನವಸ್ಕಂಧ ಇದೆ ಅಂತ ಅರ್ಥ. ಅದನ್ನ ವ್ಯಾಖ್ಯಾಯ ಅಜ ವಿನೋದತೋ ಅದ್ಯ ನವಮಸ್ಕಂಧ ಮಯ ಅಮ್ರೇಡಿತ. ನವಮಸ್ಕಂಧ ಇದ್ದ ನಮಸ್ಕಾರ ಏನ್ ಮಾಡಿದ್ದೇನೆ ನಾನೀಗ ಮನನ ಮಾಡಿದ್ದೇನೆ ಅಂತ ಹೇಳ್ತಾರೆ. ಅಮ್ರೇಡಿತ ಅಂದ್ರೇನು? ಚಿಂತನೆ ಮಾಡಿದ್ದೇನೆ ಅಷ್ಟೇನೆ. ಅಂಥ ನನಗೆ ವಿಜಯಧ್ವಜರಾದ ನನಗೆ ಪರಮಾತ್ಮ ಪ್ರೀತನಾಗಲಿ. ಪದರತ್ನಾವಲಿರ್ಭೂಯಾತ್ ನವಮಸ್ಕಂಧೆ ಅರ್ಪಿತ ತುಲಸೀವ ಹರೇ ಪಾದದ್ವಂದ್ವೇ ದ್ವಂದ್ವಾಪಹಾರಿಣಿ. ಪದರತ್ನಾವಲಿ ಅಂತಕ್ಕಂಥ ಗ್ರಂಥ, ನವಮಸ್ಕಂಧದ ವಿಚಾರದಲ್ಲಿ ಏನು ಗ್ರಂಥ ಇದೆ, ದೇವರು ಪಾದಕ್ಕೆ ಅರ್ಪಣೆ ಮಾಡಿದ್ದೇನೆ. ಪಾದದ್ವಂದ್ವೇ ಅರ್ಪಿತ ತುಳಸೀವ, ತುಳಸಿಯರ್ ಅರ್ಪಣೆ ಮಾಡದೆ ಮಾಡಿದ್ದೇನೆ. ಪ್ರತಿ ಸರ್ತಿ ಪದ ಉಪಯೋಗಿಸ್ತಾರೆ, ತುಳಸಿ ದಲಮಿವ ಅರ್ಪಯಾಮಿ ಹರೇ ಅಂತ ಹಿಂದೆ ಹೇಳ್ತಾರೆ. ತುಳಸಿ ಮಂಜರಿಮಿವ ಅಂತ ಹೇಳ್ತಾರೆ, ತುಳಸಿನ ಮತ್ತೆ ಮತ್ತೆ ಹೇಳ್ತಾರೆ. ಪಾದದ್ವಂದ್ವೇ ದ್ವಂದ್ವಾಪಹಾರಿಣಿ, ಇದು ಎಂಥದ್ದು, ಇದು ಪಾದದ್ವಂದ್ವಲ್ಲಿ ಹಾಕಿಬಿಡ್ತೇನೆ, ನನ್ನ ದ್ವಂದ್ವ ಪರಿಹಾರ ಮಾಡಿಬಿಡಲಿ ಅಂತ ಹೇಳ್ತಾರೆ. ಸುಖ ದುಃಖೇ ಸಮಯ ಕೃತ್ವ ದ್ವಂದ್ವಾಪಹಾರಿಣಿ ತುಳಸೀವ ಹರೇ ಪಾದದ್ವಂದ್ವೇ ಅರ್ಪಿತ. ಈಗ ಎಲ್ಲಿದೆ ದಶಮಸ್ಕಂದ ಪುಸ್ತಕ ಇದೆಯಾ? ಅಲ್ಲ, ವ್ಯಾಖ್ಯಾನ ಪುಸ್ತಕ ಯಾರ ಹತ್ರ ಇದೆ? ವಿಜಯಧ್ವಜರದು ಅದೇನಾ? ಇಷ್ಟೊಳಗೆ ಇದೊಂದೇ ಆರ್ಟ್ ಸೈಜ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಪುಸ್ತಕ ಒಂದೇ ಸೈಜ್ ಇದೆ, ಇದೊಂದು ಆರ್ಟ್ ಸೈಜ್ ಇದು, ಮತ್ತೆ ಹೋಪ್ಲೆಸ್ ಪ್ರಿಂಟಿಂಗು, ಪೇಪರ್ ಡಲ್ಟಿ ಪೇಪರ್ ಹಾಕಿರೋದು, ಉಡದ್ದೆಲ್ಲ ಚೆನ್ನಾಗಿದೆ ಪೇಪರ್, ಇದು ಪೇಪರ್ ಹೋಪ್ಲೆಸ್. ರಾಜೋವಾಚ ಕಥಿತೋ ವಂಶ ವಿಸ್ತಾರೋ ಭವತಾ ಸೋಮಸೂರ್ಯಯೋ ರಾಜ್ಞಾಂ ಚೋಭಯ ವಂಶ್ಯಾನಾಂ ಚರಿತಂ ಪರಮಾದ್ಭುತಂ. ಇದು ವಿಜಯಧ್ವಜರ ಮಂಗಳ ಶ್ಲೋಕ ಇಲ್ಲ, ಇದಕ್ಕೆ ಆಕ್ಚುಲಿ ಇದೆ, ಇದು ಸಿಕ್ಕಿ ಪ್ರತಿಗಳಲ್ಲಿ ಇಲ್ಲ, ಮ್ಯಾನ್ಸ್ಕ್ರಿಪ್ಟಲ್ಲಿ ಇದೆ, ಗೊತ್ತಾಯ್ತಾ? ಬೇರೆ ಕಡೆ ಪ್ರಿಂಟ್ ಮಾಡಿಸಿದೆ, ಸೇರಿಸ್ಕೋಬೇಕಿದೆ. ಇವರು ಸಿಕ್ಕ ಮ್ಯಾನ್ಸ್ಕ್ರಿಪ್ಟಲ್ಲಿ ಇಲ್ಲ, ಆಮೇಲೆ ಇವರು ಪ್ರಿಂಟ್ ಮಾಡಿಸೋಕ್ಕಾರೆ ಯೋಚನೆ ಮಾಡಲಿಲ್ಲ, ಗೊತ್ತಾಯ್ತಾ? ಮ್ಯಾನ್ಸ್ಕ್ರಿಪ್ಟ್ ಇದೆ ಅದರಲ್ಲಿ, ಅದರ ಎರಡು ಶ್ಲೋಕ ಇದೆ ಆರಂಭದಲ್ಲಿ, ಇದು ಎಲ್ಲದರಲ್ಲೂ ಪ್ರಿಂಟೆಡ್ನ ಎಲ್ಲದರಲ್ಲೂ ಮಿಸ್ಸಿಂಗ್ ಇದೆ, ಸೇರಿಸ್ಕೋಬೇಕು. ಕಥಿತೋ ವಂಶ ವಿಸ್ತಾರ ಭವತಾ ಸೋಮಸೂರ್ಯಯೋಹೋ. ಅದು ತಮಾಷೆ ಅಂದರೆ, ಬೇರೆ ಸ್ಕಂದಗಳಿಗೆ ವ್ಯಾಖ್ಯಾನ ಮಂಗಳ ಶ್ಲೋಕ ಬರೆದವರು ಕೃತಕ್ಕೆ ಬಿಡ್ತಾರೆ ಬೇರೆಕ್ಕೆ, ಸಿಂಪಲ್ ಲಾಜಿಕ್ ಅದು. ಹುಡುಕಿದ್ರೆ ಸಿಗಬೇಕಾಗಿತ್ತು. ದೊಡ್ಡ ಸ್ಕಂದ ಇಡೀ ಇದರಲ್ಲಿ ಎರಡು ದೃಷ್ಟಿಯ ದೊಡ್ಡ ಸ್ಕಂದ ಒಂದು, ಇದರಲ್ಲಿ ಎಷ್ಟು ಬೇರೆದ್ರಲ್ಲೆಲ್ಲ 20-30 ಅಧ್ಯಾಯಗಳಿದ್ರೆ ಇದರಲ್ಲಿ ಎಷ್ಟಿದೆ ಗೊತ್ತೇನು? ಕೆಲವು ಪಾಠದ ಪ್ರಕಾರ 100 ದಾಟಿದೆ, ಕೆಲವು ಪ್ರಕಾರ 98-99 ಇದೆ. ಸೊ ಅತಿ ದೊಡ್ಡ ಸ್ಕಂದ ಅಂದರೆ ದಶಮ ಸ್ಕಂದನೆ, ಮತ್ತೆ ಎರಡು ಭಾಗ ಪೂರ್ವಾರ್ಧ ಉತ್ತರ ಎರಡು ಭಾಗ ಬೇರೆ ಇದೆ. ಜೊತೆ ಮುಖ್ಯವಾಗಿ ಹೊರಟಿದ್ದ ಅಂತ ಕೃಷ್ಣನ ಕಥೆ ಹೇಳೋದಕ್ಕೇನೆ. ಸೊ ಭಾಗವತದ ಕ್ರೀಮ್ ಯಾವುದು? ದಶಮ ಸ್ಕಂದನೆ. ಇದಕ್ಕೆ ಮಗಳ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರು. ಸೊ ಮಾಡೇ ಇದ್ದಾರೆ, ಸಿಕ್ಕೂ ಇದೆ, ಅದು ಯೋಚನೆ ಮಾಡದೆ ಬಿಟ್ಟಿದ್ದಾರೆ ಅಷ್ಟೇ. ಕಥಿತಃ ವಂಶ ವಿಸ್ತಾರ ಭವತಾ ಸೋಮಸೂರ್ಯಯೋಹೋ. ನೋಡು ಶುಕಮುನಿಗಳೇ, ಭವತ ನಿಮ್ಮಿಂದ ವಂಶ ಸೋಮಸೂರ್ಯಯೋಹೋ ವಂಶ ವಿಸ್ತಾರ ಕಥಿತ. ಸೋಮ ಸೂರ್ಯ, ಸೋಮ ಚಂದ್ರ, ಸೂರ್ಯ ಸೂರ್ಯ, ಅವರಿಬ್ಬರ ವಂಶ ವಿಸ್ತಾರ ಅಂಬುದು ನಿಮ್ಮಿಂದ ಹೇಳಲ್ಪಟ್ಟಿತು. ರಾಜ್ಞಾಂಚ ಉಭಯ ವಂಶ್ಯಾನಾಂ ಚರಿತ ಪರಮಾದ್ಭುತಂ. ಆ ವಂಶ ಹೇಳಿದಿರಿ, ವಂಶದ ವಿಸ್ತಾರ ಹೇಳಿದಿರಿ, ಉಭಯ ವಂಶ್ಯದ ವಂಶದಲ್ಲಿ ಹುಟ್ಟಿದ ಪರಮಾದ್ಭುತಂ ಚರಿತಂ ಅಪಿ ಕಥಿತ. ಪರಮಾದ್ಭುತ ಚರಿತೆಯನ್ನು ಕೂಡ ಹೇಳಿಬಿಟ್ಟಿದ್ದೀರಿ ಅಂಥೇಳಿ ಅನುವಾದ ಮಾಡ್ತಾರೆ. ಯಾವಾಗಲೂ ಕೂಡ ಕೇಳೋರಿಗೆ ಏನು ಅಧಿಕಾರ ಅಂದರೆ, ಇಷ್ಟು ಹೇಳಿದ್ದೀರಿ ಮುಂದೆ ಹೇಳಿ ಅಂತ ಕೇಳಬೇಕಂತೆ, ಗೊತ್ತಾಯ್ತಾ? ಇಷ್ಟು ಹೇಳಿದ್ದೀರಿ ಮುಂದೆ ಹೇಳಿ, ಅದಕ್ಕೆ ಏನು ಅನ್ಸತ್ರ ಅದಕ್ಕೆ ಪೂರ್ವಕಥಾ ಅನುವಾದ ಅಂತ. ಅದಕ್ಕೆ ಅನುವಾದ ಇಷ್ಟೆಲ್ಲ ಹೇಳಿದ್ದೀರಿ, ಇಷ್ಟೊತ್ತು ಬೆಳಬೆಳಗ್ಗೆ ರಾಮಾಯಣ ಕೇಳಿ ರಾಮಸೀತೆ ಏನಾಗಬೇಕು ಅಂತ ಕೇಳ್ತಾರಲ್ಲ, ಆ ಥರ ಆಗಬಾರ್ದು ಅಂತ ಅರ್ಥ ಅದಕ್ಕೆ ಅನುವಾದ. ಯಾವಾಗಲೂ ಪಾಠದ ಶಾಸ್ತ್ರದ ಪಾಠ ಹೇಗೆ ಅಂತ ಕೇಳಿದರೆ, ಇವತ್ತು ಪಾಠ ಶುರು ಆಗಬೇಕಾದ್ರೆ ಮೊದಲು ಏನು ಮಾಡಬೇಕು? ಅವರು ಹಿಂದಿನಲ್ಲ ಒಪ್ಪಿಸ್ಬೇಕಾದ್ರೆ ಆಮೇಲೆ ಮುಂದೆ ಹೋಗ್ಬೇಕು. ಆ ಪದ್ಧತಿ, ಆ ಪದ್ಧತಿ ನೋಡಿ ಏನಾಗುತ್ತೆ ಹೆಚ್ಚು ಕಡಿಮೆ ಕ್ಲೋಸ್ ಆಗ್ಬಿಡುತ್ತೆ ಹೆಚ್ಚು ಕಡಿಮೆ. ಆದ್ದರಿಂದ ಒಪ್ಕೊಂಡ್ಬರ್ಬೇಕು, ಓಚ್ಕೊಂಡ್ಬರ್ಬೇಕಾದ್ರೆ ಒಂದ್ಸತಿ ಮರಣ ಮಾಡ್ಕೊಂಡ್ಬರ್ಬೇಕಾದ್ರೆ ಅವಾಗ ಏನಾಗುತ್ತೆ, ಹಿಂದಿನ ತಕ್ಷಣ ಅರ್ಥ ಆಗುತ್ತೆ. ಯಾವ ಇಟ್ಟಿಗೆ ಇಟ್ಟಮೇಲೆ ಒಂದ್ರ ಮೇಲೆ ತಾನೇ ಇಡಬೇಕಾದ್ರೆ, ಇಟ್ಟು ತೆಗೆದಿಟ್ಬಿಟ್ರೆ ಮತ್ತೆ ಯಾರು ಅಲ್ಲೇ ಮುಂದಕ್ಕೆ ಹೋಗೋದೇ ಇಲ್ಲ. ಅದು ತೆಗೆದು ಮತ್ತೆ ತೆಗೆದು ಮತ್ತೆ ಕಟ್ಟರೆ ನಿಂತು ಹೋಗ್ಬಿಡುತ್ತೆ, ಅದ್ರ ಮೇಲೆ ಬಿಲ್ಡಪ್ ಮಾಡ್ತಾ ಹೋಗೋದು. ಪೂರ್ವಕಥಾನುವಾದ ಅಂತಾನೆ ಹೆಸರು ಅದಕ್ಕೆ. ಅದು ಸಮಪ್ ಮಾಡ್ತಾನೆ. ಕಥಿತೋ ವಂಶ ವಿಸ್ತಾರ ಭವತಾ ಸೋಮಸೂರ್ಯಯೋಹೋ ರಾಜ್ಞಾಂ ಚುಭಯ ವಂಶ್ಯಾನಾಂ ತಿರಿತಂ ಪರಮಾದ್ಭುತಂ ಯದೋಚ ಧರ್ಮಶೀಲಸ್ಯ ನಿತರಾಂ ಮುನಿಸತ್ತಮ. ಯದುರಾಜ ವಿಶೇಷವಾಗಿ ಯದುರಾಜನ ಕಥೆ ಹೇಳಿದ್ದೀರಿ, ಧರ್ಮಶೀಲ ಆತ. ತತ್ರ ಅಂಶೇನ ಅವತೀರ್ಣಸ್ಯ ವಿಷ್ಣುರ್ ವೀರ್ಯಾಣಿ ಶಂಸನಃ. ಅವತಾರ ಮಾಡಿದ ಕೃಷ್ಣ ಅಂತ ಹೇಳಿದ್ರಲ್ಲ, ಆತನ ಮಹತ್ವ ನನಗೆ ಹೇಳಬೇಕು. ಯದುವಂಶದ ಕೃಷ್ಣನ ಅವತಾರದ ಬಗ್ಗೆ ತುಂಬ ಹೇಳಬೇಕು. ಅವತೀರ್ಯ ಯದೋರ್ವಂಶೇ ಭಗವಾನ್ ಭೂತಭಾವನಃ ಕೃತವಾನ್ ಯಾರಿ ವಿಶ್ವಾತ್ಮ ತಾರಿನೋವದ ವಿಸ್ತಾರಾತ್. ಸಂಕ್ಷೇಪ ಹೇಳಿದ್ದೀರೀಗ, ವಿಸ್ತಾರಾತ್ವದ ವಿಸ್ತಾರವ ಎಲ್ಲ ವಿಷಯವನ್ನು. ವಿಶ್ವಾತ್ಮ ವಿಶ್ವದ ಸ್ವಾಮಿಯಾದ ಶ್ರೀಕೃಷ್ಣ ಯದುವಂಶದಲ್ಲಿ ಅವತಾರ ಮಾಡಿ ಭಗವಾನ್ ಭೂತಭಾವನಃ ಭೂತಾತ್ಮ ಭೂತಭಾವನಃ ವಿಷ್ಣು ಎಲ್ಲ ಪದ ಇಲ್ಲೇ ಬಂತು. ವಿಶ್ವಾತ್ಮ ಬಂತು, ಭೂತಭಾವನ ಬಂತು, ವಿಷ್ಣು ಬಂತು, ಎಲ್ಲ ವಿಷ್ಣು ಸಹಸ್ರ ಪ್ರತಿಪಾದ್ಯ ಪದಗಳಿವೆಲ್ಲ ಕೂಡ ಅಂತ ಆತನ ಕಥೆಗಳನ್ನು ನನಗೆ ವಿಸ್ತಾರವಾಗಿ ಹೇಳಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಭಾಳ ದೀರ್ಘವಾಗಿ ಕೇಳ್ತಾರೆ ಇದನ್ನ. ಎಲ್ಲದನ್ನು ಹೇಗೆ ಕೇಳ್ತಾರೆ ಕೃಷ್ಣಾವತ ಸ್ಪೆಸಿಫಿಕ್ ಆಗಿ ಇಷ್ಟೆಲ್ಲ ಹೇಳ್ತಾ ಬರ್ತಾರೆ. ಅದು ನಾಳೆ ಕಂಟಿನ್ಯೂ ಮಾಡೋಣ. ನಾಳೆಯಿಂದ ಇವೊಂದು ಪುಸ್ತಕ ತಂದ್ರೆ ಆಯ್ತು. ಓಂ ನಾರಾಯಣಂ ಗುರು ನಿಖಿಲ ಪೂರ್ಣ ಗುಣಾರ್ಣ ಮುಚ್ಚ ಸೂರ್ಯಾವಿತ.